प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावना। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्या सुरावोहं वीडे चेतोऽभिमानिनः ते प्रपुरपापते श्रीबद्धः कल्पवृक्षस्तु जयार्यः कामधुस्मृतः चिन्तामणिस्तु व्यासार्यः मुनित्रयमुदाहुः। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्मि। श्रीगुरुभ्यो नमः। हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय विकताय नमो नमः। हे रामजरदश्याम स्वामिन्निर्दोषपुरुष भीमतामसयोनीनां मा मुञ्च तवानुगा। महाव्याकरणाम्भोधि मन्थमानसमन्दरं कवयन्तं रामकीर्त्या हनूमन्तमुपास्महे। वाल्मीकिर्गौपुनीयान्नो महीधरपदाश्रया यद्दुग्धमुपजीवन्ति कवयस्तर्णकायिव। ಪರಮ ಪವಿತ್ರವಾದ ಶ್ರೀಮದ್ ರಾಮಾಯಣದಲ್ಲಿ ಭಗವಂತನಾದ ಶ್ರೀರಾಮ ವಿಶ್ವಾಮಿತ್ರ ಮುನಿಗಳ ಯಜ್ಞವನ್ನು ಸಂರಕ್ಷಣೆ ಮಾಡಿ ಮುಂದೆ ಅನೇಕ ದೇಶಗಳನ್ನು ಸಂದರ್ಶನೆ ಮಾಡ್ತಾ ಶ್ರೀರಾಮ ಲಕ್ಷ್ಮಣರ ಸಮೇತವಾಗಿ ಗೌತಮರ ಆಶ್ರಮಕ್ಕೆ ಬಂದು ಅಲ್ಲಿ ಅಹಲ್ಯೆ ಏನು ಗೌತಮರ ಶಾಪದಿಂದ ಅದೃಶ್ಯಳಾಗಿ ಶಿಲೆಯಂತೆ ಇದ್ಲು ಅವಳನ್ನು ತನ್ನ ದರ್ಶನ ಮಾತ್ರದಿಂದ ಉದ್ಧಾರವನ್ನು ಮಾಡಿ ಸುಯೋಜಯಾಮಾಸ ಸ ಗೌತಮೇನ ಗೌತಮರು ಮತ್ತು ಅಹಲ್ಯೆ ನಮ್ಮ ಮುಂದಿನ ತಮ್ಮ ಜೀವನದಲ್ಲಿ ಅತ್ಯಂತ ಹೊಂದಾಣಿಕೆಯಿಂದ ಇರೋ ಹಾಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ನಿನ್ನೆ ಆ ವಿಷಯವನ್ನೆಲ್ಲ ನೋಡ್ತಾ ಅಹಲ್ಯೆ ಯಾವ ರೀತಿಯಾದ ದೋಷವನ್ನು ಒಳಗಾಗಿಲ್ಲ, ದೋಷಕ್ಕೂ ಗುರಿಯಾಗಿಲ್ಲ, ಅದರಿಂದಾಗಿಯೇ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಅಂತಕ್ಕಂತಹ ದೊಡ್ಡ ಹಿರಿಮೆಯಲ್ಲಿ ಐದು ಮಹಾಮಹಿಳೆಯರಲ್ಲಿ ಒಬ್ಬಳಾಗಿ ಮನ್ನಣಾಗ್ತಾ ಇದ್ದಾಳೆ. ಬ್ರಹ್ಮದೇವರ ಮಗಳು ಅಹಲ್ಯೆ, ಬ್ರಹ್ಮದೇವರ ಮಗಳು, ಈ ಕಡೆ ಇಂದ್ರದೇವರಿಂದ ಈ ರೀತಿ ಇಂದ್ರದೇವರು ಇಷ್ಟೆಲ್ಲ ಮಾಡಿದ್ದು ಕೂಡ ಗೌತಮರ ಕಲ್ಯಾಣಕ್ಕೆ ಅಂದರೆ ಅಹಲ್ಯೆಯ ಕಲ್ಯಾಣಕ್ಕಂದರೂ ಒಂದೇ ದಂಪತಿಗಳಲ್ಲಿ ಯಾರು ಹಿತವಾದರೂ ಕೂಡ ಆ ಸಂಸಾರಕ್ಕೆ ಹಿತವಾದ್ದರಿಂದ ಅನುಗ್ರಹವನ್ನೇ ಮಾಡಿ ಮುಂದೆ ಅಲ್ಲಿಂದ ಇದಿಷ್ಟು ನಡೆದಿದ್ದು ಮಿಥಿಲೆಯ ಉಪವನದಲ್ಲಿ, ಅಂದರೆ ಬಾಹ್ಯ ಉಪವನದಲ್ಲಿ, ಹೊರಗೆ ಇದ್ದ ಒಂದು ದೊಡ್ಡ ಆಶ್ರಮದಲ್ಲಿ. ಮುಂದೆ ಮಿಥಿಲಾಪಟ್ಟಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿ ಜನಕರಾಜ ಸೀತಾ ಸ್ವಯಂವರಕ್ಕೋಸ್ಕರವಾಗಿ ಎಲ್ಲ ಕಡೆಗೂ ಸಹ ದಿಕ್ಷು ವಿದಿಕ್ಷು ಸರ್ವಶಃ ಘೋಷಣೆಯನ್ನು ಮಾಡಿದ್ದ. ಅದಕ್ಕೆ ತಕ್ಕಂತೆ ಅನೇಕರು ಬರೋದು, ಆ ಸವಾಲಾಗಿದ್ದ ಶಿವಸನಸ್ಸನ್ನು ಎತ್ತಲಿಕ್ಕೆ ಹೋಗೋದು, ಕಟ್ಟಲಿಕ್ಕಾಗದೆ ಬೀಳೋದು ನಡೆದೇ ಇತ್ತದು. ಅಲ್ಲಿಗೆ ಈಗ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರ್ಕೊಂಡು ಬಂದಿದ್ದಾರೆ. ಜನಕರಾಜ ನೋಡಿದ, ಊರಿನ ಜನಗಳೆಲ್ಲ ನೋಡಿದರು. ರಾಮನ ದರ್ಶನ ಮಾಡಲಿಕ್ಕೆ ಅವರಿಗೆ ಆದ ಆನಂದ ವರ್ಣನಾತೀತವಾಗಿತ್ತು ಅಂತ ಹೇಳಿದ್ದಾರೆ. ಪಪೌ ಪಿತಾಂತಂ ಸರಸಾಕ್ಷಿ ಭಂಗೈಹಿ ವರಾನನಾಬ್ಜಂ ಪುರುಷೋತ್ತಮಸ್ಯ. ಆಚಾರ್ಯರು ಬರೀತಾರೆ, ಪರೌ ನಿತಾಂತಂ ವರಾನನಾಬ್ಜೈಹಿ ಪರಮಾತ್ಮನ ಆ ಮುಖಕಮಲದ ಒಂದು ಮಧುವನ್ನು ಆ ವಿದೇಹ ದೇಶದ ಎಲ್ಲ ಜನರು ಸಹ ಮಿಥಿಲಾವಾಸಿಗಳೆಲ್ಲ ಸಹ ತಮ್ಮ ಕಣ್ಣು ಅಂತಕ್ಕಂಥ ದುಂಬಿಗಳಿಂದ ಹೀರಿಬಿಟ್ರು ಅಂತ ಹೇಳ್ತಾರೆ. ದುಂಬಿ ಹೇಗೆ ಕಮಲವನ್ನು ಕಂಡು ಆಕರ್ಷಿತವಾಗಿ ಹೋಗಿ ಅಲ್ಲಿಯೇ ಮಧುವನ್ನು ಸ್ವೀಕಾರ ಮಾಡುತ್ತೋ, ರಾಮದೇವರ ಮುಖಾರವಿಂದದ ಮಧುವನ್ನು ಅಲ್ಲಿಯ ಜನಗಳೆಲ್ಲ ನೋಡಿ ಆನಂದ ಪಡ್ತಾ ಇದ್ದಾರೆ. ಸಾಕ್ಷಾನ್ ಮನ್ಮಥ ಮನ್ಮಥಃ ಪರಮಾತ್ಮ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಅಂತ ದಾಸರೇ ಹೇಳುತ್ತಾರೆ. ಲಾವಣ್ಯದಲ್ಲಿ ನೋಡಿ ಲೋಕ ಮೋಹಕನಯ್ಯ, ಅದನ್ನೆಲ್ಲ ಕಂಡು ಸ್ವತಃ ಜನಕರಾಜ ನೋಡಿದ, ಪರಮ ಸಂಭ್ರಮ ಆಯಿತು ಆತನಿಗೆ. ಆಗಲೇ ಅನಿಸ್ತೇನೆ ನನ್ನ ಸಮಸ್ಯೆ ಪರಿಹಾರ ಆಯಿತು ಅನ್ಕೊಂಡ್ಬಿಟ್ಟಂತಾಗಲೇ. ಮೀನೇಶ ಜಾಮಾತರ ಮಾತ್ಮ ಕನ್ಯಾ ಗುಣೋಚಿತಂ ರೂಪ ನವಾವತಾರ. ಅವನ ಅಳಿಯ ಸಿಕ್ಕ, ಇಟ್ಟ ದಿವಸ ಆತನಿಗೆ ತುಂಬ ಸಮಸ್ಯೆಗಳಲ್ಲಿ ಇದ್ದ. ಶಿವ ಆ ಧನಸ್ಸನ್ನು ಪೂರ್ಣ ಮಾಡದೆ ಎಲ್ಲರೂ ಸಹ ಅದು ಹತ್ರ ಕೂಡ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ನೋಡ್ತಿರ್ಲಿಕ್ಕೆ ಅಂದ್ಕೊಂಡ, ಇದನ್ನೇ ನಾನು ನಡೆಯ ಅಂತ ತೀರ್ಮಾನ ಮಾಡಿಕೊಂಡು ಅಷ್ಟೊತ್ತಿಗೆ ಉವಾಚ ಜಾಸ್ವಯಂ ನಿರುಗ್ರ ತೇಜಾಹ ಕುರುಷ್ವ ಜಾಮಾತರ ಮೇನಮಾಶ್ವಿತಿ. ವಿಶ್ವಾಮಿತ್ರರು ಅದೇ ಮಾತನ್ನು ಹೇಳಿ, ನೋಡು ಜನಕರಾಜ ಈತ ನನ್ನ ಅಳಿಯನನ್ನು ಮಾಡ್ಕೋ ಅಂತ ಹೇಳಿ. ಜನಕರಾಜ ಅಂದ್ಕೊಂಡಿದ್ದು ಹಾಗೇ ಇತ್ತು, ವಿಶ್ವಾಮಿತ್ರ ಮುನಿಗಡೆ ಹೇಳಿದ್ದು ಹಾಗೇ ಇತ್ತು. ಆತ ಜನಕರಾಜ ಹೇಳುತ್ತಾನೆ, ಭಾರಿ ಸಂಭ್ರಮ ಪಡ್ತಾನೆ, ಇವತ್ತಿನಿಂದ 12 ದಿವಸಗಳ ದೊಡ್ಡ ಯಜ್ಞವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ, ನಾನು ಉಪಸ್ಥಿತರಿರಬೇಕು, ರಾಮನನ್ನು ಸರ್ವಾತ್ಮನ ಮೆಚ್ಚಿದ್ದೇನೆ ನಾನು ಅಂತ ಹೇಳೋ ಹೊತ್ತಿಗೆ ಶತಾನಂದ ಮುನಿಗಳು ಆತನ ಗುರುಗಳೇ. ವಶಿಷ್ಠರು ದಶರಥರಾಜನಿಗೆ ಗುರುಗಳು, ಈ ಕಡೆಗೆ ಶತಾನಂದ ಮುನಿಗಳು ಇವರ ಜನಕರಾಜನಿಗೆ ಗುರುಗಳು, ಕೌತವರ ಮಕ್ಕಳೇ ಶತಾನಂದ ಮುನಿಗಳು. ಶತಾನಂದ ಮುನಿಗಳನ್ನು ವಿಶ್ವಾಮಿತ್ರರು ಮಾತಾಡಿಸ್ತಾ, ನಮ್ಮ ರಾಮ ನಿಮ್ಮ ತಾಯಿಯನ್ನು ಉದ್ಧಾರ ಮಾಡಿ ಬಂದಿದ್ದಾನೆ ಅಂತೇಳಿ. ನಿಮ್ಮ ತಾಯಿ ಅಹಲ್ಯ, ಅವರಿಗೆಲ್ಲ ಗೊತ್ತಿತ್ತು, ಅಹಲ್ಯ ಶಾಪಕ್ಕೆ ಒಳಗಾಗಿಬಿಟ್ಟು ತುಂಬ ದುಃಖದಲ್ಲಿದ್ದಾಳೆ. ಎಷ್ಟು ದಿವಸ ಆಗಿತ್ತು ಗೊತ್ತಾ, 1000 ವರ್ಷ ಕಳೆದಿತ್ತು ಅಂತ ಅಷ್ಟೊತ್ತಿ. ಆಕೆ ಹೇಗಿದ್ದಾಳೆ, ಅಭಕ್ಷ ಏನು ಆಹಾರನೇ ಇಲ್ಲ, ಶಾಪದಿಂದಾಗಿ ಆಗ ಆಹಾರ ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ, ಶಿಲೆಯಂತೆ ಆಗಿಬಿಟ್ಟಿದ್ದಾಳೆ. ಮತ್ತು ಇನ್ನೊಬ್ರು ಯಾರ ಕಣ್ಣಿಗೂ ಕಾಣೋದಿಲ್ಲ, ಯಾರೂ ಬಂದು ಆಕೆ ಕೊಡಾಗಿಲ್ಲ, ಇನ್ನೊಬ್ಬರು ಕಣ್ಣಿಗೆ ಕಾಣದೇ ಇಲ್ಲ, ಕೊಡಾಗಿಲ್ಲ. ಆಕೆ ಪದಾರ್ಥ ಸುತ್ತಮುತ್ತ ಇದ್ದರೂ ತಗೊಳ್ಳಾಗಿಲ್ಲ, ಮೂಮೆಂಟೇ ಇಲ್ಲ. ಆದರೆ ಆಕೆ ಮಾಡಿದ ಆ ಒಂದು ಉಪವಾಸವೆಲ್ಲ ತಪಸ್ಸಾಯ್ತಂತೆ. ಗೌತಮನು ಶಾಪ ಕೊಟ್ಟಾಗ ಒಂದು ಮನೆಯ ಮಾತು ತೆರೆಸಿದ್ರು, ಎಲ್ಲಿವರೆಗೂ ನೀವು ಹೀಗಿರಬೇಕು ಅಂದರೆ ಯಾವತ್ ರಾಮಸ್ಯ ದರ್ಶನ, ರಾಮದೇವರ ದರ್ಶನ ಆಗೋವರೆಗೂ ಇರಬೇಕು ಅಂತೇಳಿ. ಅದೇ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾಳೆ, ರಾಮನಿಗೋಸ್ಕರ ಕಾಯ್ತಾ ಇದ್ದಾಳೆ. ಆದ್ದರಿಂದ ಆಕೆ ಉಪವಾಸ ಬರೀ ಉಪವಾಸವಾಗಲಿಲ್ಲ, ದೊಡ್ಡ ತಪಸ್ಸಾಯಿತು ಅಂತ ಹೇಳಿದ. ಒಂದು ಗುರಿ ಇದ್ದಕ್ಕಾದಾಗ ಅದು ತಪಸ್ಸಾಗುತ್ತೆ, ಆ ಗುರಿ ಬಹಳ ಶ್ರೇಷ್ಠವಾದಂತೆ ಭಾರಿ ದೊಡ್ಡ ತಪಸ್ಸಾಗುತ್ತೆ. ಆತ ರಾಮನ ಜಿಜ್ಞಾಸೆ ಬ್ರಹ್ಮ ಜಿಜ್ಞಾಸೆ ಅಂತ ಆಯ್ತು ಆಕೆಯ ಪಾಲಿಗೆ. ಶ್ರೇಷ್ಠವಾದ ಪುಣ್ಯವನ್ನು ಗಳಿಸಿದ್ದನ ಫಲ ರಾಮದೇವರ ದರ್ಶನ ಆಗಿ ತನ್ನ ಎಲ್ಲ ತಾನು ನಿರ್ದೋಷವಾದ ಜಗತ್ತಿಗೆ ಗೊತ್ತಾಗಿದೆ. ಅದನ್ನೆಲ್ಲ ಹೇಳ್ತಾ ಶತಾನಂದ ಮುನಿಗಳು ಭಾರಿ ಸಂಭ್ರಮ ಪಡ್ತಾರೆ, ರಾಮ ನಮ್ಮ ತಾಯಿಯನ್ನು ಉದ್ಧಾರ ಮಾಡಿ ಬಂದೈತಿ, ಇಷ್ಟೆಲ್ಲ ಕಾರ್ಯ ಮಾಡಿ ಬಂದೈತಿ, ನೀನು ಸಾಮಾನ್ಯನಲ್ಲ ಅಂತ ಹೇಳಿ ಭಾರಿ ಕೊಂಡಾಡ್ತಾ ಕೊಂಡಾಡ್ತಾ ಒಂದು ಮಾತನ್ನು ಹೇಳುತ್ತಾರೆ. ವಿಶ್ವಾಮಿತ್ರ ಮುನಿಗಳಿದ್ದಾರಲ್ಲ, ಇವರು ಏನು ಸಾಮಾನ್ಯರಲ್ಲ ಅಂತ ಅವ್ರ ಪರಿಚಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ವಿಶ್ವಾಮಿತ್ರ ಮುನಿಗಳ ಪರಿಚಯ ಸಾಮಾನ್ಯವಾದದ್ದಲ್ಲ, ಅವರು ಅಂತಿಂಥವರಲ್ಲ, ಭಾರಿ ದೊಡ್ಡ ಸಾಧನೆ ಮಾಡಿದ ಮಹಾನುಭಾವರು. ಅದನ್ನು ರಾಮನಿಗೆ ಹೇಳುವ ನೆಪದಲ್ಲಿ ಜಗತ್ತಿಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ವಿಶ್ವಾಮಿತ್ರ ಮುನಿಗಳು ನಿನ್ನ ಹಿಂದೆ ಬಂದಿದ್ದಾರೆ, ನಿನ್ನ ಕರ್ಕೊಂಡು ಬಂದಿದ್ದಾರೆ, ಅವರು ಪುಣ್ಯ, ನೀನು ಅವ್ರಿಗೆ ಒಲಿದು ಬಂದಿದ್ದಿ. ವಿಶ್ವಾಮಿತ್ರರ ಸಾಧನೆ ಇವತ್ತು ನಿಜವಾಗಲೂ ಸಾರ್ಥಕವಾದಾಗ ಲೆಕ್ಕ. ಅವರ ಹುಟ್ಟೇ ವಿಚಿತ್ರ ಅಂತ ಹೇಳುತ್ತಾರೆ. ಕುಶ ಅಂತ ರಾಜ ಇದ್ದೇನೆ ನೋಡಿದ್ದೇವೆ, ಆತನ 4 ಮಕ್ಕಳಲ್ಲಿ ಕುಶನಾಭ ಅಂತ ಒಬ್ಬ, ಕುಶನಾಭನಿಗೆ ಗಾಧಿ ಅಂತ ಮಗ ಆಗ್ತಾನೆ. ಗಾಧಿರಾಜನ ಮಕ್ಕಳೇ ವಿಶ್ವಾಮಿತ್ರ ಮುನಿಗಳು. ಗಾಧಿಗೊಬ್ಬ ಸತ್ಯವತಿ ಅಂತ ಮಗಳಿರ್ತಾಳೆ. ಋಚಿಗರು ಅಂತಕ್ಕಂತಹ ದೊಡ್ಡ ಮಹಾನುಭಾವ ಋಷಿಗಳು, ಅವರು ವೃದ್ಧಾಪ್ಯದಲ್ಲಿರ್ತಾರೆ, ಇದ್ದಕ್ಕಿದ್ದ ಮದುವೆ ಆಗಬೇಕು ಅಂತ ಅನಿಸ್ತು. ಈ ಗಾಧಿರಾಜನ ಹತ್ರ ಬಂದು, ನಾನು ಮದುವೆ ಆಗಬೇಕಾಗಿದೆ ರಾಜ ಅಂತ ಕೇಳಿ, ಕನ್ಯೆ ಯಾರು ಗೊತ್ತ, ನಿನ್ನ ಮಗಳೇ ಅಂತ ಹೇಳಿಬಿಟ್ಟು. ಅವ್ರು ನೋಡಿದ್ರೆ 12 ಮುದುಕ ಮುನಿಗಳು, ಇವರು ರಾಜರಾಜನ ಮಗಳು ಸತ್ಯವತಿ ಅಂತ ಹೆಸರು. ಆ ಸತ್ಯವತಿ ಬೇರೆ, ಪರಾಶರ ಸತ್ಯವತಿಯರ ಸತ್ಯವತಿ ಬೇರೆ, ಈ ಸತ್ಯವತಿ ಬೇರೆ. ಹೆಸರು ಒಂದೇ, ವ್ಯಕ್ತಿಗಳು ಬೇರೆ. ಇವ್ರು ಚಿಕ್ಕ ಹುಡುಗಿ, 8 ವರ್ಷದ ಹುಡುಗಿ. ರಾಜಕುಮಾರಿ ಬೇರೆ, ಹೇಗೆ ಮದುವೆ ಮಾಡಿಕೊಡೋದು? ಅದಕ್ಕೆ ಭಾಗವತಲ್ಲಿ ವಿಸ್ತಾರವಾಗಿ ಹೇಳ್ತಾರೆ, ಇಲ್ಲಿ ಹೆಚ್ಚು ಹೇಳೋದಿಲ್ಲ. ಅವ್ರು ಉಪಾಯ ಮಾಡ್ತಾರೆ, ಆಯಿತು, ಈ ಋಷಿಗಳ ಸಹವಾಸ ಕಷ್ಟ, ಕೊಟ್ಟರೆ ಮಗಳು ದುಃಖ ಪಡ್ತಾಳೆ, ಕೊಡದೆ ಹೋದರೆ ರಾಜ್ಯವನ್ನೇ ನಾಶ ಮಾಡ್ತಾರೆ. ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ಅನ್ನವೀತೇತೆ ಅಂತ ಹೇಳ್ತೇವಲ್ಲ, ಅವರು ಒಲಿದರೆ ಅಷ್ಟು ಅನುಗ್ರಹ ಮಾಡ್ತಾರೆ, ಮುನಿದರೆ ಸರ್ವನಾಶ ಮಾಡ್ತಾರೆ. ಅಂತ ಯೋಚನೆ ಮಾಡಿ, ನಮ್ಮಲ್ಲಿ ಪದ್ಧತಿ ಇದೆ, ನಾವು ವರದಕ್ಷಿಣೆ ಕೊಡೋರಲ್ಲ, ಕನ್ಯಾ ಶುಲ್ಕ ಇಸ್ಕೋತೇವೆ. ಏಕತ ಶ್ಯಾಮಕರ್ಣಾನಾಂ ಹಯಾನಾಂ ಚಂದ್ರವರ್ಚಸ. ಒಂದು ಕಿವಿ ಕಪ್ಪಿರಬೇಕು, ಉಳಿದ ಭಾಗ ಬೆಳ್ಳಗಿರಬೇಕು. ಬೆಳಗ್ಗೆ ಅಂದರೆ ಚಂದ್ರವರ್ಚ, ಚಂದ್ರನಷ್ಟು ಬೆಳಗಿರಬೇಕು. ಅಂಥ ಕುದುರೆಗಳು 1000 ಬೇಕು, ಒಂದಲ್ಲ, ಒಂದು ಸಿಗೋದು ಕಷ್ಟ, 1000 ಬೇಕು. ಅದನ್ನು ತಂದುಕೊಟ್ರೆ ಆಗ್ಬೋದು ಅಂದರೆ ಆಗಲಿ ಹೊರಟೇ ಬಿಟ್ಟರು. ವರ್ಣನ ಹತ್ರ ಹೋದರು, ವರ್ಣದೇವರನ್ನು ಕೇಳಿದರು, ತಕ್ಷಣ ವರ್ಣ ಅಷ್ಟು ಕೊಟ್ಟೆ, ಅಷ್ಟನ್ನು ಕೊಟ್ಬಿಡ್ತಾನೆ ತೊಗೊಂಡೋಗಿ. ಇವರು ಸದ್ಯ ಹೋದ್ರದ್ದು ಬಂದೇ ಬಿಡ್ತಾರೆ ಅಷ್ಟೊತ್ತಿಗೆ, ಮಾವ ತಂದಿದ್ದೇನೆ, ಎಲ್ಲ ಕುದುರೆ ಎಣಿಸ್ಕೊಂಡು ನನಗೆ ಮದುವೆ ಮಾಡಿಕೊಡು ಅಂತ ಹೇಳ್ತಾರೆ. ಆಗ ತನಗೆ ಆಶ್ಚರ್ಯವಾಯಿತು, ಆದರೆ ದುಃಖ, ಸಂತೋಷಪಟ್ಟ. ಒಂದು ಕುದುರೆ ಸಿಗೋದಿಲ್ಲ ಅಂತ, 1000 ಕುದುರೆ ತಂದಿದ್ದಾರೆ ಅಂದರೆ ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಯೋಚನೆ ಮಾಡಿ ಮದುವೆ ಮಾಡಿ ಕೊಟ್ಟೇ ಬಿಡ್ತಾರೆ. ಮುಂದೆ ಅವರು ರುಚಿಕರು ಸತ್ಯವತಿ ಸಂಸಾರ ಮಾಡ್ತಿದ್ದಾಗ ಈತ ಕಳಿಸಿಕೊಡ್ತಾನೆ. ಈ ಕಥೆ ಯಾತಕ್ಕೆ ಬೇಕು ಅಂದರೆ ಈ ಕಥೆ ಉಪಯುಕ್ತವಾದ ಭಾಗ ಮುಂದಿನದಕ್ಕೆ. ತನ್ನ ಹೆಂಡತಿಯನ್ನು ಕಳಿಸಿ, ಅಡಿಯಂದರು ಭಾರಿ ಸಿದ್ಧಪುರುಷರು ಇದ್ದಾರೆ, ನಮಗಿನ್ನೂ ಹೆಣ್ಮಗಳು ಮದುವೆ ಮಾಡಿಕೊಟ್ಟೆ ಆಯಿತು, ಗಂಡು ಮಕ್ಕಳು ಯಾರೋ ಇಲ್ಲ, ರಾಜ್ಯ ಉತ್ತರಾಧಿಕಾರಿ ಇಲ್ಲ, ಅವ್ರನ್ನ ಕೇಳಿ ಒಳ್ಳೆ ಮಗ ಆಗ ಹಾಗೆ ಏನಾದರೂ ಒಂದು ಅನುಗ್ರಹ ಪಡ್ಕೊಂಡು ಬಾ ಅಂತ ಕಳಿಸ್ತಾರೆ. ಆಕೆ ಬರ್ತಾಳೆ, ಬಂದು ನೇರ ಕೇಳೋದು ಸಂಕೋಚ ವಿಷಯ, ತನ್ನ ಮಗಳ ಮೂಲಕ ಹೇಳಿಸ್ತಾಳೆ, ನಿಮ್ಮ ಅಪ್ಪ ಹೇಳಿದ್ದಾರೆ, ಯಜಮಾನರಿಗೆ ಹೇಳಿ ಒಳ್ಳೆ ಮಗ ಆಗಬೇಕು ನಮಗೆ, ಹಾಗೆ ಮಾಡು ಅಂತ ಹೇಳಿದ ತಕ್ಷಣ ಆಕೆ ಹೋಗ್ತಾಳೆ. ಗಂಡನ ಕೇಳ್ತಾಳೆ, ಸ್ವಾಮಿಯನ್ನು ನಮ್ಮಪ್ಪ ಹೇಳಿ ಕಳಿಸಿದ್ದಾರೆ, ಉತ್ತರಾಧಿಕಾರಿ ಒಬ್ಬ ಮಗು ಬೇಕು, ಅನುಗ್ರಹ ಮಾಡಬೇಕು, ಹಾಗೆ ನಾನೂ ಬಂದು ಮದುವೆಯಾಗಿ ಸ್ವಲ್ಪ ದಿವಸ ಆಗಿದೆ, ನನಗೂ ಒಂದು ಮಗು ಬೇಕು ಅಂತ ಒಟ್ಟಿಗೆ ಎರಡೂ ಕೇಳಿಬಿಡ್ತಾರೆ. ಅವರಾಗಲಿ ಅಂಥೇಳಿ ವ್ಯವಸ್ಥೆ ಮಾಡಿಬಿಟ್ಟು, ಈ ಪ್ರಸಾದ ನಿನಗೆ, ಈ ಪ್ರಸಾದ ನಿಮ್ಮ ಅಮ್ಮನಿಗೆ, ಇಬ್ಬರಿಗೂ ಮಕ್ಕಳಾಗ್ತಾರೆ ಅಂತ ಕೊಡ್ತಾರೆ. ಹಾಗೆ ತಾಯಿ ಹೇಳ್ತಾಳೆ, ಅಮ್ಮ ಕೊಟ್ಟಿದ್ದಾರೆ, ಇದು ನನಗಂತೆ ನಿನಗಂತೆ ಇಬ್ಬರಿಗೂ ಮಕ್ಕಳಾಗ್ತಾರೆ ಅಂತ ಹೇಳಿದ ತಕ್ಷಣ ಆಕೆ ಸುಮ್ಮನೆ ತನ್ನ ಪಾಲಿನ ತಾನು ತಗೊಳ್ಳೋದಿಲ್ಲ, ಸ್ವಲ್ಪ ಯೋಚನೆ ಮಾಡ್ತಾಳೆ. ಇನ್ನೊಬ್ಬರಿಗೆ ಅಂದರೆ ಸಾಮಾನ್ಯ ಕೊಡ್ತಾರೆ, ತಮಗೆ ಅಂದರೆ ಭಾರಿ ಒಳ್ಳೆಯದು ಕೊಡ್ತಾರೆ. ತಮ್ಮ ಮಗ ಆಗಬೇಕು ಅಂತ ಹೆಂಡತಿ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿ ಜಾಸ್ತಿ ಇರುತ್ತದೆ, ಆದರೆ ನಮಗೆ ಕೊಡ್ಬೇಕಾದ್ರೆ ಸಾಮಾನ್ಯ ಕೊಡ್ತಾರೆ. ದೇವರಿಗೆ ನಾವು ಸಾಮಾನ್ಯ ಕೊಡ್ತೇವೆ, ಉಳಿದವರಿಗೆ ಅದಕ್ಕೆ ಮನುಷ್ಯರು ಉಪಯೋಗಿಸಲಾರದ ದೇವರಿಗೆ ಕೊಡೋ ಪದ್ಧತಿ ಮನುಷ್ಯನದು. ಅದಕ್ಕೆ ಒಂದು ಕೆಲಸ ಮಾಡೋ, ನಿಮಗೆ ಸಾಮಾನ್ಯ ಮಗ ಸಾಕು, ಜಪ ಮಾಡೋಕ್ಕೆ ಎಂಥ ಮಗ ಬೇಕು ನಿಮಗೆ, ಸಾಮಾನ್ಯ ಸಾಕು, ನಮಗೆ ರಾಜ್ಯಾಳ ಮಗ ಬೇಕಾದ್ರಿಂದ ಪ್ರಸಾದ ಇಬ್ಬರು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಬೋಣ ಅಂತ ಹೇಳ್ತಾರೆ. ಹುಟ್ಟಿದ್ಮೇಲೆ ಕೂಸಿನ ಎಕ್ಸ್ಚೇಂಜ್ ಮಾಡ್ಕೊಡೋದಲ್ಲ, ಪ್ರಸಾದನೇ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ ಅಂತ ಒಪ್ಕೊಂಡ್ಬಿಡ್ತಾಳೆ ಪಾಪ. ಇಬ್ಬರು ಸಹ ಅಷ್ಟೊತ್ತಿಗೆ ಬಂದೇ ಬಿಡ್ತಾರೆ, ತಿನ್ನೋತ್ತಿಗೆ ಬಂದೇ ಬಿಡ್ತಾನೆ. ಆ ಕ್ಷಣಕ್ಕೆ ನೋಡ್ತಾರೆ, ಯಾಕೆ ಹೀಗೆ ಮಾಡಿದಿರಿ, ನಾನು ಪಕ್ಷಪಾತ ಮಾಡಿರಲಿಲ್ಲ ಅಂತ ಹೇಳ್ತಾರೆ ಅವರು. ಅವರು ರಾಜರಿಗೋಸ್ಕರ ಉತ್ತರಾಧಿಕಾರಿ, ರಾಜ್ಯ ಆಳತಕ್ಕಂಥವನು ಬೇಕು, ನಮಗೆ ತಪಸ್ ಮಾಡ್ತಕ್ಕಂಥವನು ಬೇಕು, ಅದಕ್ಕೆ ನಿನಗೆ ಒಳ್ಳೆ ಬ್ರಹ್ಮರ್ಷಿ ಆಗ್ತಕ್ಕಂಥ ಮಗ ಆಗಲಿ ಅಂತ ಮಂತ್ರಿಸಿ ಕೊಟ್ಟಿದ್ದೆ, ಅವರಿಗೆ ರಾಜಋಷಿ ಆಗ ಮಗ ಅಂತ ಮಂತ್ರಿಸಿ ಕೊಟ್ಟಿದ್ದೆ, ಇಬ್ಬರು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀರಾದ್ರಿಂದ ನಿನಗೆ ಕ್ಷತ್ರಿಯನಾಗಿರ್ತಕ್ಕಂಥ ಮಗ ಹುಟ್ಟುತ್ತಾನೆ, ಅವರಿಗೆ ಬ್ರಾಹ್ಮಣರಾಗತ್ತ ಮಗ ಹುಡುತಾನೆ ಅಂತ ಹೇಳಿದ್ದೆ. ಹಾಗಾಗಿ ತುಂಬ ದುಃಖ ಆಗುತ್ತೆ, ಗಂಡನ ಸಾಮರ್ಥ್ಯ ಗೊತ್ತಾಗಿತ್ತು, ಆಕೆಗೆ ಈ ಕ್ಷತ್ರಿಯ ಶಕ್ತಿಗಿಂತ ಬ್ರಾಹ್ಮಣ ಶಕ್ತಿನೇ ಜಾಸ್ತಿ ಅನಿಸಿದ್ದರಿಂದ, ಇಲ್ಲ ಇಲ್ಲ, ನನಗೆ ಬ್ರಹ್ಮರ್ಷಿ ಆಗ್ತಕ್ಕಂಥ ಮಗನೇ ಬೇಕು, ಬೇಕಾದ್ರೆ ಮೊಮ್ಮಗ ಬೇಕಾದಂಥವನಾಗಲಿ ಅಂತ ಹೇಳಿದ್ರಂತೆ. ಆಗ ಜಮದಗ್ನಿಗಳು ಹುಟ್ಟುತ್ತಾರೆ ಆಕೆ ಮಗಳಾಗಿ, ಮಗನಾಗಿ ಜಮದಗ್ನಿ ಮಗನಾಗಿ ಸಾಕ್ಷಾತ್ ಭಗವಂತ ಪರಶುರಾಮರನ್ನ ಅವತಾರವನ್ನು ಮಾಡ್ತಾನೆ. ಈಕೆಯ ವರ ಕಾರಣ ಅಲ್ಲ, ಪರಮಾತ್ಮ ಹೇಳ್ತಾರೆ, ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ದುಷ್ಟಕ್ಷತ್ರಿಯರ ನಾಶಕ್ಕೋಸ್ಕರ ಪರಮಾತ್ಮ ಪರಶುರಾಮ ರೂಪದಿಂದ ಅಲ್ಲಿ ಅವತಾರ ಮಾಡಿದ. ಇಲ್ಲಿ ವಿಶ್ವಾಮಿತ್ರರು ಹುಟ್ಟಿದರು, ಇದು ರಾಜರಾಜನ ಮಗನಾಗಿ ವಿಶ್ವಾಮಿತ್ರರು ಹುಟ್ಟುತ್ತಾ ಇದ್ದಾರೆ. ಅವರು ಹುಟ್ಟಿದಾಗೀಗ ತಂದೆ ಕ್ಷತ್ರಿಯನಾದ್ದರಿಂದ ಕ್ಷತ್ರಿಯರಾಗಿ ಹುಟ್ಟುಬಿಟ್ರು. ಮುಂದೆ ಒಂದು ಉತ್ತರಾಧಿಕಾರಿ ರಾಜ್ಯರು ಬಂತವರಿಗೆ, ದೊಡ್ಡ ರಾಜ್ಯಭಾರ ಮಾಡ್ತಾ ಇದ್ದಾರೆ, ಬಹಳ ವೈಭವದ ರಾಜ್ಯಭಾರವನ್ನೇ ಮಾಡಿದರು, ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿ ಅನೇಕ ದಿವಸ ಕಳೀತು. ಒಂದು ದಿವಸ ಹಾಗೆ ಸಂಚಾರ ಮಾಡ್ತಾ 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 ವಶಿಷ್ಠರ ಆಶ್ರಮಕ್ಕೆ ಬರ್ತಾರೆ. ವಶಿಷ್ಠರ ಆಶ್ರಮದಲ್ಲಿ ಸಮೃದ್ಧಿ ಅಂದರೆ ಅಷ್ಟು ಸಮೃದ್ಧಿಯಾದ ವಾತಾವರಣ ಇತ್ತು. ಅವರು ನೋಡಿದರು, ಭಾರಿ ಸಂತೋಷಪಟ್ಟರು, ಪರಸ್ಪರ ಮಾತುಕತೆ ಎಲ್ಲ ನಡೀತು. ನೀನು ಹೇಗಿದ್ದೀ ರಾಜ ಅಂತ ಅವರು, ನೀವು ಹೇಗಿದ್ದ ವಿಷಯಗಳಿಂದೆಲ್ಲ ಮಾತೆಲ್ಲ ನಡೆದು ಕೊನೆಗೆ ಅವ್ರು ಹೇಳ್ತಾರೆ, ನೀ ರಾಜ ಬಂದಿದ್ದಿ, ಇಂಥ ಅತಿಥಿಗಳು ಸಿಗೋದು ಭಾರಿ ಕಷ್ಟ, ನಿಮಗೆ ಆತಿಥ್ಯವನ್ನು ಮಾಡ್ತೇನೆ, ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಆತಿಥ್ಯ ಮಾಡ್ತೇನೆ, ನನಗೊಬ್ಬರೇ ಮಾಡಿದ್ರೆ ಸಾಕು, ಎಷ್ಟು ದೊಡ್ಡ ಚದುರಂಗ ಬಲ ಸಮೇತ ಬಂದಿದ್ದೇನೆ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಎಲ್ಲರಿಗೂ ಮಾಡಬೇಕು, ನಾನು ಎಲ್ಲರೂ ಕೂಡ ಹೇಳಿ ಊಟಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದರು. ಆಗ ಅವ್ರು ಹೇಳಿದರು, ಇಲ್ಲ ಇಲ್ಲ ಸ್ವಾಮಿ, ನೀವು ಎಷ್ಟು ಋಷಿಗಳು, ನಾವು ಏನು ಮಾಡ್ತೀರಿ, ಎಷ್ಟು ಜನ ಇದ್ದೀವಿ ನಾವು, ಲಕ್ಷಾಂತರ ಜನ ಇದ್ದೇವೆ ನಾವು, ಆನೆ ಕುದುರೆ ಬೇರೆ ಇದೆ, ಎಲ್ಲದಕ್ಕೂ ಊಟ ಕೊಡಬೇಕು, ಕೊಡೋಕೆ ಅಲ್ಲ, ಇಷ್ಟು ಜನ ಕೊಡಬೇಕಲ್ಲ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ಬೇಡ, ನಿಮ್ಮ ಮಾತು ನನಗೆ ಭಾರಿ ಸಂತೋಷ ಆಯಿತು, ಇಷ್ಟಕ್ಕೆ ಹೋಗಿಬಿಡ್ತೇನೆ ಅಂತ ಹೇಳಿದ್ದಾರೆ. ಉಳಿದವರಾಯಿತು, ಸರಿ ಹೋಗ್ಬೇಡಿ ಅಂತ ಕಳಿಸ್ಬಿಡ್ತಿದ್ದಾರೆ. ಅಷ್ಟೊತ್ತಿಗೆ ಉಪಚಾರಕ್ಕೆ ಬಾಯಿ ಉಪಚಾರ ಅಂತಾರಲ್ಲ, ಹಾಗೆ ಇವ್ರು ಹಾಗನ್ಲಿಲ್ಲ, ಹಾಗನ್ಲಿಲ್ಲ, ನಾನು ಉಪಚಾರ ಮಾಡಲೇಬೇಕು, ಆತಿಥ್ಯ ಸ್ವೀಕಾರ ಮಾಡಲೇಬೇಕು ನೀವು ಅಂದರು. ಆಯಿತು ಮಾಡ್ತೀರಿ, ಏನು ಮಾಡ್ತೀರೋ ಮಾಡಿ ಅಂದರು. ಏನೋ ಪಾಪ ಋಷಿಗಳು ಏನು ಮಾಡ್ತಾರೆ ಅಂತ ಕುತ್ಕೊಂಡ್ರೆ ಶುರುವಾಯಿತು, ಶುರುವಾಯಿತು ಬಡಿಸ್ಲಕ್ಕೆ, ನೋಡ್ತಾರೆ ನೋಡ್ತಾರೆ, ಯಾರು ತಿನ್ನಕ್ಕೆ ಸಾಧ್ಯವೇ ಬಡಿಸ್ತಾ ಇತ್ತು. ಕೇಳಿದ್ದು ಏನು ಕೇಳ್ತಾರೋ ಅದು, ಮತ್ತೆ ಅದು ಮಾಡಿದ್ರಲ್ಲಿ ಹಾಕಿ ಸೋಳಿ ಅಲ್ಲ, ಕೇಳಿದ್ದು ಹಾಕಿ ಸೋಳಿ ಅಂತೆ. ಎಲ್ಲ ಆನೆಗಳಿಗೆ ಕುದುರೆಗಳಿಗೆ ಮನುಷ್ಯರಿಗೆ ಅಷ್ಟೇ ಇಲ್ಲ, ಎಲ್ಲರಿಗೂ ಎಲ್ಲದೂ ಬಂದೋಯ್ತಂತೆ. ಸಮೃದ್ಧ ಅಂದರೆ ಸಮೃದ್ಧಿ. ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಗೋಯ್ತು, ಏನಿದು ಈ ರೀತಿ ಕೊಡೋದು, ನನಗೆ ಸಾಧ್ಯ ಇಲ್ಲ, ನನಗೆ ಸಾಧ್ಯ ಇಲ್ಲ ಇರುತ್ತೆ, ಮಣ್ಣ ರಾಜ ನಾನು, ನನಗೆ ಸಾಧ್ಯ ಇಲ್ಲ, ಒಬ್ಬ ಋಷಿ ಹೇಗೆ ಮಾಡಿದಿರಿ ಅಂದರೆ, ನೋಡಿ ನನ್ನ ಹತ್ರ ಕಾಮಧೇನು ಇದೆ ಅಂತ ಹೇಳಿದ್ದಾರೆ, ಕಾಮಧೇನು ಇದೆ, ಅದರಿಂದ ನಾನು ಏನು ಸಮಸ್ಯೆನೇ ಇಲ್ಲ, ಎಷ್ಟು ದಿವಸ ಬೇಕಾದ್ರೆ ಎಷ್ಟು ಜನಕ್ಕೆ ಬೇಕಾದ್ರೆ ಹಾಕ್ತೇನೆ ಅಂತ ಹೇಳಿದ್ದಾರೆ. ಕಾಮಧೇನು ಇದ್ದಿದ್ದಕ್ಕೆ ಎಷ್ಟು ಮಾಡ್ತಾರಲ್ಲ, ದೇವರ ಅನುಗ್ರಹ ಬಂದವರು ಎಷ್ಟು ಮಾಡಬಹುದು ಯೋಚನೆ ಮಾಡಿ. ಅದನ್ನೇ ದಾಸ ಹೇಳುತ್ತಾರೆ, ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳು ಇವುವಲ್ಲದೆ ಸೇವೆ ಮಾಡಿಪರಿಗೆ ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿದ್ದರು. ದೇವರಲ್ಲ, ದೇವರ ನಾಮ ಸಾಕು ಅಂತ ಹೇಳ್ತಾರೆ, ದೇವರ ಹೆಸರು ಹೇಳಿದರೆ ಸಾಕು, ಅಷ್ಟು ಸಿದ್ಧಿ ಬರುತ್ತೆ ಅಂತ ಹೊತ್ತಿನಲ್ಲಿ ಎಲ್ಲ ಆಯಿತು. ವಿಶ್ವಾಮಿತ್ರರಿಗೆ ಭಾರಿ ಖುಷಿಯಾಯಿತು, ಎಲ್ಲ ಮುಗಿತ ಆತಿಥ್ಯ ಮಾತು ಶುರು ಮಾಡಿದರು. ಭಾರಿ ಚೆನ್ನಾಗಿ ಮಾಡಿದ್ರಿ, ವಿಷಯ ಗೊತ್ತಾಯಿತು, ಕಾಮಧೇನು ಇದೆ ಅಂತ ಹೇಳಿದ್ರಿ, ಆದರೆ ಒಂದು ನನ್ನ ಪ್ರಶ್ನೆ ಅಂತ ಹೇಳಿದರು. ಏನು ಅಂದರೆ, ನಾವು ದೊಡ್ಡ ರಾಜ, ರಾಜ್ಯಕ್ಕೆ ತುಂಬ ಅವಶ್ಯಕತೆ ಇದೆ, ನಮಗೆಲ್ಲ ಜನ ಬಟ್ಟೆ ಕೊಡಬೇಕು ಜನಗಳಿಗೆ, ಈ ಕಾಮಧೇನು ನನಗೆ ಕೊಟ್ಟುಬಿಡಿ ಅಂತ ಹೇಳಿ, ನನಗೆ ಕೊಟ್ಟುಬಿಡಿ, ನೀವು ಸುಮ್ಮನೆ ಕೊಡಬೇಡಿ, ನಾನು ಲಕ್ಷ ಗೋವುಗಳನ್ನು ಕೊಡ್ತೇನೆ, ಇದು ಪರ ಒಂದು ಗೋವಿನ ಬದಲು ಲಕ್ಷ ಗೋವು ಕೊಡ್ತೇನೆ, ಕೊಟ್ಟುಬಿಡಿ ಅಂತೇಳಿ. ವಶಿಷ್ಠರು ಹೇಳಿದರು, ಹಾಗೆಲ್ಲ ಕೊಡಲಿಕ್ಕಾಗೋದಿಲ್ಲ, ಲಕ್ಷ ಅಲ್ಲ ಕೋಟಿ ಗೋವು ಕೊಟ್ಟರು ಕೊಡೋದಿಲ್ಲ ಅಂತೇಳಿ, ಕೋಟಿ ಗೋವು ಕೊಟ್ಟರು ಕೊಡೋದಿಲ್ಲ, ಯಾಕೆ ಇದ್ರ ಕ್ವಾಲಿಟಿ ಬೇರೆ ಅದ್ರ ಕ್ವಾಲಿಟಿನೇ ಬೇರೆ, ಕೊಡಲಿಕ್ಕಾಗೋದಿಲ್ಲ ಅಂತೇಳಿ. ಇಲ್ಲ ನೀವು ಕೊಡಿ, ಇನ್ನೂ ಜಾಸ್ತಿ ಕೊಡ್ತೆ, ಆನೆಗಳನ್ನು ಕೊಡ್ತೇನೆ ಬೇಕಾದರೆ, ಕುದುರೆಗಳನ್ನು ಕೊಡ್ತೇನೆ, ಒಂಟೆಗಳನ್ನು ಕೊಡ್ತೇನೆ, ಬೇಕಾದ್ರೂ ಕೊಡ್ತೇನೆ. ಅದು ಹೇಳ್ತಾರೆ, ಏನು ಕೊಟ್ಟರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಇದು ಕೊಡೋ ಅಧಿಕಾರ ನನಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಬಹಳ ಮುಖ್ಯ, ನನಗೆ ಅವರು ಅನುಗ್ರಹ ಮಾಡಿಕೊಟ್ಟಿರೋ ಬ್ರಹ್ಮದೇವರ ಮಕ್ಕಳು ವಸಿಷ್ಠ ಮುನಿಗಳು ಅಂತ ಹೇಳಿದರೆ, ಬ್ರಹ್ಮಾನಂದನ ಸಪ್ತರ್ಷಿಗಳು ಮನಸ್ಸಿನಿಂದ ಹುಟ್ಟಿದವರು, ಮನಸ್ಸು ಪುತ್ರರವರು, ನನಗೆ ಯಜ್ಞಾಗಾರಿಗಳನ್ನು ಮಾಡಿಕೊಳ್ಳೋಕ್ಕೋಸ್ಕರ ಕೊಟ್ಟಿದ್ದಾರೆ ಹೊರತು, ಈಗೆಲ್ಲ ಇನ್ನೂ ಎಕ್ಸ್ಚೇಂಜು ಮಾರಾಟ ಮಾಡೋ ಹಾಕಿ ಆಫೀಸ್ ಚೀಫರು ಮಾರಿಬಿಟ್ರೆ ಗತಿ ಏನಾಗ, ವಾರ ಏನೋ ದೊಡ್ಡದು ಕಾರ್ ಕೊಟ್ಟಿರ್ತಾರೆ ಅಂತೇಳಿ ಮಾಡಿಬಿಟ್ಟು ಜೈಲಿಗೆ ಹೋಗಬೇಕಾಗ್ತದೆ. ಇವರು ಅಷ್ಟೇ, ಅಧಿಕಾರ ಇಲ್ಲ, ಉಪಯೋಗಿಸ್ಬೋದು ಹೊರತು ಇನ್ನೊಬ್ಬರಿಗೆ ಕೊಡೋ ಹಕ್ಕು ನನಗಿಲ್ಲ, ಇನ್ನೊಮ್ಮೆ ಆತಿಥ್ಯ ಬೇಕಾದ್ರೆ ಬನ್ನೇ ಮಾಡ್ತೇನೆ ಹೊರತು ಕೊಡೋದಿಲ್ಲ ಅಂತ ಹೇಳಿ. ನೋಡಿ, ಬಂಗಾರದ ರಾಶಿನೇ ಕೊಡ್ತೀನಿ ಅಂತ ಹೇಳ್ದೆ, ಮತ್ತೆ ಟೆಂಪ್ ಮಾಡ್ತಾನೆ, ಏನು ಬೇಕಾದ್ರೆ ಕೊಡ್ತೇನೆ ಅಂತ, ಏನು ಕೊಟ್ಟರು ಕೊಡೋದು ರಾಶಿ ಬಿಟ್ಟುಬಿಡಿ ಅಂತ ಹೇಳಿ. ಆಗ ಭಾರಿ ಸಿಟ್ಟು ಬಂತವರಿಗೆ, ಏನು ನಾನು ಕೇಳಿದ್ದಕ್ಕಿಲ್ಲ, ಏನು ಕೊಟ್ಟರು ಕೊಡೋದಿಲ್ಲ ಅಂತ ಹೇಳ್ತೀರಾ, ಹಾಗಿದ್ದು ನಾನು ಒತ್ಕೊಂಡು ಹೋಗ್ತೀನಿ, ಏನು ಮಾಡ್ತೀರೋ ಮಾಡಿ, ನಾನು ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿ. ನಾನು ದೊಡ್ಡ ಸೈನ್ಯ ಇದೆ ನನ್ನ ಜೊತೆಗೆ ಗೊತ್ತಾ, ನಾನು ಕ್ಷತ್ರಿಯ ಸೈನ್ಯ ಇದೆ, ಶಸ್ತ್ರಗಳಿದೆ, ಅಸ್ತ್ರಗಳಿದೆ, ನೀವಾಗಿ ಕೊಟ್ಟರೆ ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಹೊರಟೇ ಬಿಟ್ಟು, ಕಾಮಧೇನವನ್ನು ಕಟ್ಟಿ ಆಡ್ಕೊಂಡು ಹೊರಟೇ ಬಿಡ್ತಾರೆ. ಆಗ ಕಾಮಧೇನು ಮಾತಾಡುತ್ತೆ, ವಶಿಷ್ಠ ರಥ ಬರುತ್ತೆ, ಬಿಡಿಸ್ಕೊಂಡು ಓಡಿ ಬಂದ್ಬಿಡುತ್ತೆ ವಾಪಸ್. ವಶಿಷ್ಠರೇ, ಸ್ವಾಮಿ ಏನು ತಪ್ಪು ಮಾಡಿದ್ದೆ ನನ್ನನ್ನು, ಯಾಕೆ ಕಳಿಸ್ಕೊಡ್ತಿದ್ದೀರಿ ಅಂತ ಕೇಳಿದ್ದಾರೆ. ಅದು ಆಶ್ರಮಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು, ಅವ್ರು ಋಷಿಮುನಿಗಳ ಆಶ್ರಮಕ್ಕೆ ಹೋಗಿ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ, ಅವ್ರು ಹೋಗ್ಬೇಕಷ್ಟೇ ಒಂದ್ಸಲ. ಇವತ್ತು ಯಾವಾಗಲೂ ಧರ್ಮ ಕಾರ್ಯ ಒಂದ್ಸರ್ತಿ ಮಾಡಿ ನೋಡಿ ಬಿಡ್ಲಕ್ಕೆ ಮನಸ್ಸು ಬರೋದಿಲ್ಲ. ಆಮೇಲೆ ನಾವು ಇದನ್ನು ಮಾಡೇ ಗೊತ್ತಿಲ್ಲ, ಆದ್ದರಿಂದ ರುಚಿ ಗೊತ್ತಿರೋದಿಲ್ಲ, ಕಂಡ್ರೆ ಭಯಪಡ್ತಾರೆ. ಅದು ಇನ್ವಾಲ್ವ್ಮೆಂಟ್ ಆಗಬೇಕು, ಸ್ನಾನಕ್ಕೆ ಹಿಡಿಯೋದು ಕಷ್ಟ, ಹಿಡಿದ್ರೆ ಬಿಟ್ಟು ಬರೋದು ಕಷ್ಟ, ಎಂಜಾಯ್ ಮಾಡ್ತಾ ಇರ್ತಾನೆ ಹಾಗೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ರಥ ಉಪವಾಸಗಳು ನಮ್ಮ ಧರ್ಮ ಎಲ್ಲವೂ ಕೂಡ ಅದು ಹಿಡ್ತಾರೆ. ಅದ್ರ ಕೂಡ ಆನಂದ ಯಾವ ಧನನೂ ಕೊಡೋದಿಲ್ಲ, ಧರ್ಮ ಕೂಡ ಆನಂದವನ್ನು ಕೊಡೋ ಶಕ್ತಿ ಯಾವ ಧನಕ್ಕೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಥನೇನ ತ್ಯಾಗೇನೈಕೆಯ ಮೃತತ್ವ ಮಾನುಷು, ಧರ್ಮದ ವೈಶಿಷ್ಟ್ಯನೇ ಬೇರೆ, ನಾನು ಇಲ್ಲೇ ಇರ್ತೀನಿ ಯಾಕೆ ಕಳಿಸ್ಕೊಡ್ತೀನಿ. ಆಗ ಅದು ಹೇಳ್ತಂತ ಅವ್ರು ಹೇಳ್ತಾರೆ, ಇಲ್ಲ ನಾನು ಕಳಿಸ್ಕೊಡ್ತಿಲ್ಲ, ಅವರೇ ಹೇಳ್ಕೊಂಡು ಹೋಗಿದ್ದಾರೆ ಅಷ್ಟೇ, ಹಾಗಿದ್ರೆ ನಾನು ಇಲ್ಲಬಹುದಾ, ಇರಬಹುದು, ಅವ್ರು ಹೇಳ್ಕೊಂಡು ಹೋಗ್ತಿದ್ದಾರಲ್ಲ, ಅದನ್ನು ನಾನು ಯೋಚನೆ ಮಾಡಿ ನಾನೆಲ್ಲ ಬಿಡಿಸ್ಕೊಂಡ್ಬರ್ತೀನಿ, ನಾನೆಲ್ಲ ಕೂಡ ನೀವು ಯೋಚನೆ ಮಾಡಬೇಡಿ, ನಾನು ಹೂ ಅಂತ ಹೇಳಿದ್ರೆ ಸಾಕು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಯ್ತು ಏನಾರ ಮಾಡ್ಕೊ ಅಂತ ಹೇಳಿಬಿಡ್ತಾರೆ. ಯುದ್ಧ ಶುರುವಾಯಿತು, ಹೋಗಿ ನಿಂತ್ಕೊಳ್ಳುತ್ತದು, ಬರೋದಿಲ್ಲ ಅಂತ ನಿಂತ್ಕೊಂಡ್ಬಿಡುತ್ತೆ. ವಿಶ್ವಾಮಿತ್ರ ಮೇಲುಗಳಾಗಿ ಎಳಿಲಕ್ಕೆ ಹೋಗ್ತಾರೆ, ಬರೋದಿಲ್ಲ. ಆಗ ಹೊಡೆದಕ್ಕೆ ಬಡಿಯಕ್ಕೆ ಹೋಗ್ತಾರೆ. ಅದೇನು ಮಾಡ್ತು ಗೊತ್ತಾ, ತನ್ನ ಮೈಯಿಂದ ಸೈನ್ಯ ಸೃಷ್ಟಿ ಮಾಡಿದಂತ. ಏನೇನು ಸೈನ್ಯ ಸೃಷ್ಟಿ ಮಾಡ್ತಾರೆ, ಅದರಿಂದ ಒಂದೊಂದು ಭಾಗದ ಸೈನ್ಯದ ರಾಶಿ ಬರ್ತಾ ಇದೆ. ವೆರೈಟಿ ವೆರೈಟಿ ಸೈನ್ಯಗಳು, ಕಟ್ಟಿಗೆ ಹಿಡ್ಕೊಳ್ಳೋರು ಯಾರೋ, ಆನೆ ಮೇಲೆ ಬರೋರು ಯಾರೋ, ಕುದುರೆಗಳಲ್ಲಿ ಬರೋರು ಯಾರೋ, ಬರ್ತಾ ಇದ್ದಾರೆ ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ. ವಿಶ್ವಾಮಿತ್ರರು ಯುದ್ಧ ಮಾಡೋಕ್ಕೆ ಆಗ್ತಾ ಇಲ್ಲ ಸೈನ್ಯಕ್ಕೆ, ಅವರ ಸೈನ್ಯ ಸತ್ತು ಸತ್ತು ಬಿಡ್ತಾ ಇದೆ. ವಿಶ್ವಾಮಿತ್ರರ 100 ಮಕ್ಕಳಿದ್ದರಂತೆ, ಗಂಡು ಮಕ್ಕಳು, ಅವರೆಲ್ಲ ಯುದ್ಧಕ್ಕೆ ಬರ್ತಾರೆ, ಅವರೆಲ್ಲ ಕೊಂದು ಹಾಕಿಬಿಡುತ್ತೆ, ಎಲ್ಲರನ್ನು ಕೊಂದು ಬಿಡುತ್ತೆ. ವಿಶ್ವಾಮಿತ್ರರು ಗಾಬರಿಯಾಗಿ ಓಡೋಗ್ಬಿಡ್ತಾರೆ, ಸೈನ್ಯನೇ ಹೋಯಿತು, ಎಲ್ಲ ಹೋಯಿತು, ಮಕ್ಕಳು ಹೋದ್ರೆ ಓಡೋಗ್ಬಿಡ್ತಾರೆ. ಅಂದರೆ ಗೋವಿನ ಕೆಣಕಿದ್ರೆ ಎಷ್ಟು ಅನರ್ಥವಾಗುತ್ತೆ ಅಂತ ಹೇಳ್ತಾರೆ. ಮಕ್ಕಳನ್ನ ಕಳ್ಕೊಂಡೋದ್ರೆ ಗೋವನ್ನು ಹಿಡ್ಕೊಂಡು ಹೋಗೋ ಪ್ರಯತ್ನ ಸರ್ವನಾಶಕ್ಕೆ ಕಾರಣ ಆಗ್ತದೆ. ಗೋವುಗಳ ರಕ್ಷಣೆಗೆ ಅವರಿವರಿಲ್ಲ, ಹಿಂದೆ ಭಗವಂತ ಇದ್ದಾನೆ, ಗೊತ್ತಾಯ್ತಾ. ಇವತ್ತಿನ ಸರ್ಕಾರಗಳು ಗೋವಿಗೆ ಅಗೇನೆಷ್ಟು, ಭಗವಂತನ ಸರ್ಕಾರ ಫಾರ್ ಗೋವದು. ಗೋಬ್ರಾಹ್ಮಣ ಹಿತಾಯ ಚ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಎಲ್ಲ ವಿಶ್ವಾಮಿತ್ರರಂತವರು ಸೋತರು ಅಂದ ಮೇಲೆ ಇನ್ನು ಯಾರಿಗೆಲ್ಲಕ್ಕಾಗ್ತದೆ? ಅವ್ರು ಹೌದು, ಭಾರಿ ಯೋಚನೆ ಮಾಡಿದರು, ಅವರಿಗೆ ಹಠ ಬಂತೀಗ, ಏನಾದರೂ ಮಾಡಿ ಗೆಲ್ಲಲೇಬೇಕು ನಾನು. ಈ ಕಾಮಧೇನು ಬಿಟ್ಟುಬಿಟ್ರು, ವಶಿಷ್ಠರ ಮೇಲೆ ಭಾರಿ ಸಿಟ್ಟು ಬಂದು, ಏನಾದರೂ ವಶಿಷ್ಠರಿಗೆ ಮಾನಭಂಗ ಮಾಡಬೇಕು ನಾನು, ವಶಿಷ್ಠರಿಗೆ ಸೋಲಿಸ್ಬೇಕು, ಅವರಿಂದ ನಾನು ಸೋತೆ ಅನ್ನಿಸ್ಬೇಕು ಅಂತ ಯೋಚನೆ ಮಾಡಿ, ಇದು ಬೇರೆ ರೀತಿಯಿಂದ ಸಾಧ್ಯ ಇಲ್ಲ ಇದಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ವಶಿಷ್ಠರು ದೊಡ್ಡ ಬ್ರಹ್ಮರ್ಷಿಗಳಾಗಿರೋದು ಕಾರಣ. ಬ್ರಾಹ್ಮಣರ ಶಕ್ತಿ ಭಾರ ದೊಡ್ಡ ಶಕ್ತಿ ಅದು. ಆಗ ತೀರ್ಮಾನ ಮಾಡ್ಕೋತಾರೆ, ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಕ್ಷತ್ರಿಯರ ಬಲಕ್ಕೆ ಧಿಕ್ಕಾರ, ಬ್ರಹ್ಮವರ್ಚಸ್ಸಿನೇ ವರ್ಚಸ್ಸು ಅದೇ ಶ್ರೇಷ್ಠ. ಇದು ಮಕ್ಕಳಿಗೆ ಗೊತ್ತಾದ ಯಾರು ಸಂದೇಹವನ್ನೇ ಬಿಡೋದೇ ಇಲ್ಲ, ಅವೇ ಯಾರೂ ಕೂಡ ಬ್ರಾಹ್ಮಣ್ಯವನ್ನು ಬಿಡೋದಕ್ಕೆ ಹೋಗೋದಿಲ್ಲ. ನಮಗೆ ಬ್ರಾಹ್ಮಣ್ಯಕ್ಕೆ ಇವತ್ತು ಏನಾಗಿರುತ್ತೆ, ಬ್ರಾಹ್ಮಣ ಅಂದರೆ ಏನು ಕೆಲಸನೂ ಆಗೋದಿಲ್ಲ ಅಂತ ನಾ ತಿಳ್ಕೊಂಡಿರೋದು. ಬ್ರಾಹ್ಮಣ ಅಂದರೆ ಎಲ್ಲ ಕೆಲಸ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ, ಬ್ರಾಹ್ಮಣನಿಗೆ ಆಗದ್ದೇ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತು ಬ್ರಾಹ್ಮಣರವ್ರ ಸುಮ್ಮನೆ ಬೇರೆ ಸರ್ಟಿಫಿಕೇಟ್ಗೆ ಕೆಲಸ ತೊಗೊಂಡ್ಬಿಡ್ತಾರೆ ಎಷ್ಟೋ ಜನ, ಬ್ರಾಹ್ಮಣನಲ್ಲ ಅಂತ ಬರ್ಕೊಟ್ಟು ಕೆಲಸ ತೊಗೊಳ್ಳೋರಿದ್ದಾರೆ. ಎಷ್ಟು ಎಂಥ ಪಾಪದ ಕೆಲಸ. ವಿಶ್ವ ಆದರೆ ನಾನು ಬ್ರಾಹ್ಮಣ ಆಗಬೇಕು, ಬ್ರಾಹ್ಮಣ ಅನಿಸ್ಕೋಬೇಕು ಅಂತ ಶುರು ಮಾಡಿದವರೇ ದೊಡ್ಡ ತಪಸ್ಸನ್ನು ಮಾಡ್ತಾರೆ. ಅವರು ಮಾಡಿ ಹಿಮಾಲಯ ಪರ್ವತ ಪ್ರಾಂತ್ಯಕ್ಕೆ ಹೋಗ್ತಾರೆ, ಅತ್ಯಂತ ಉಗ್ರವಾದ ತಪಸ್ಸನ್ನು 10,000 ವರ್ಷಗಳ ಕಾಲ ಮಾಡಿದರೆ, 10,000 ವರ್ಷಗಳ ಕಾಲ ನಾನು ಬ್ರಾಹ್ಮಣನಾಗಬೇಕು. 10,000 ವರ್ಷ ಆಯಿತು, ಆ ರುದ್ರದೇವರನ್ನು ಕುರಿತು ಆರಾಧನೆ ಮಾಡಿದರು, ರುದ್ರದೇವರು ಪ್ರತ್ಯಕ್ಷರಾದರು, ಏನು ಬೇಕು ಅಂತ ಕೇಳಿದರು. ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಯೋಚನೆ ಮಾಡಿ, ನನಗೆ ದಿವ್ಯ ಶಸ್ತ್ರಾಸ್ತ್ರಗಳು ಬೇಕು ಅಂತ ಕೇಳಿದರು. ಇಷ್ಟೊತ್ತು ಯುದ್ಧದಲ್ಲಿ ಸೋತು ಬಂದಿದ್ರಲ್ಲ, ದಿವ್ಯ ಶಸ್ತ್ರಾಸ್ತ್ರ ಬೇಕಾದರೆ. ಆಯಿತು ಅಂತ ರುದ್ರದೇವರು ಕೊಡ್ತಾರೆ. ರುದ್ರದೇವರಿಗೆ ಶಸ್ತ್ರಾಸ್ತ್ರ ಗೊತ್ತು, ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನ ನೆನಪಿರು. ಮತ್ತು ಪರಶುರಾಮದೇವರ ಶಿಷ್ಯರವರು, ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಪರಶುರಾಮದೇವರಿಂದ ಪ್ರವರ್ತಿತವಾದ ಧನುರ್ವೇದವನ್ನು, ಧನುರ್ವಿದ್ಯೆಯನ್ನು ಮೊದಲು ತಿಳ್ಕೊಂಡವರು ರುದ್ರದೇವರು. ಅದಕ್ಕೆ ಅವರಿಗೆ ಭಾರಿ ಸಾಮರ್ಥ್ಯ. ನಿಮ್ಮ ಅಸ್ತ್ರಗಳನ್ನು ಎಲ್ಲ ಅಸ್ತ್ರ ಉದ್ದೇಶ, ಎಲ್ಲ ಅಸ್ತ್ರ ಉದ್ದೇಶ ಮಾಡಿಬಿಡ್ತಾರೆ. ಎಲ್ಲ ಅಸ್ತ್ರಗಳ ರಾಶಿನೇ ಸಿಕ್ತೆ ಅವರಿಗೆ. ತಗೊಂಡು ಮತ್ತೆ ಯುದ್ಧಕ್ಕೆ ಬಂದರು ವಶಿಷ್ಠರು. ಈ ಸರ್ತಿ ನೋಡ್ಬಿಡೋಣ ಅಂತ ಹೇಳಿಬಿಟ್ಟು ಮತ್ತೆ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದರೆ ವಶಿಷ್ಠರು ಒಬ್ಬರೇ ಋಷಿಗಳಿಗೆ ಹೇಳ್ತಾರೆ, ಯಾರೂ ಬರಬೇಡಿ, ನಾನು ಒಬ್ಬನೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ಜನ ಶಸ್ತ್ರಾಸ್ತ್ರ ಏನೇ ಇದ್ದರೂ ಕೂಡ ಬ್ರಾಹ್ಮಣ ಹೆದರಲಿಲ್ಲವಂತೆ. ಯಾಕೆ? ತಪಸ್ಸಿನ ಶಕ್ತಿನೇ ಭಾರಿ ದೊಡ್ಡದು. ಸ್ಪಿರಿಚುವಲ್ ಪವರ್ ಅಂತೀವಲ್ಲ, 1,000 ಜನ ಬರ್ತಾರೆ ಗೌರ್ಮೆಂಟ್ ಅಂತ ಹೋಗ್ತಾರೆ, 1,000,000 ಜನ ಪ್ರೊಟೆಸ್ಟ್ ಮಾಡಿ ಗೌರ್ಮೆಂಟ್ ಅಲ್ಲಾಡೋದಿಲ್ಲ. ಯಾಕೆ ಗೊತ್ತಾ? ಅಲ್ಲಿರೋರು ಎಷ್ಟು ಗೊತ್ತಾ? ಎಲೆಕ್ಟ್ ಆಗಿರೋ MLAಗಳಷ್ಟೇ, ಅವರಿರೋದು 100 ಜನ. ಇವರು 1,000,000 ಜನ ಹೋದರೂ ಗೌರ್ಮೆಂಟ್ ತೆಗಿಲಕ್ಕಾಗೋದಿಲ್ಲ. ಯಾಕೆ? ಎಲೆಕ್ಟ್ ಆಗಿರೋವರೆಗೂ ಅವ್ರು ಏನು ಮಾಡೋಕ್ಕಾಗಲ್ಲ. ನೋಡಿ, ಒಬ್ಬ ಲೋಕಪಾಲನ ತೆಗಿಲಕ್ಕಾಗ್ತಾ ಇಲ್ಲ, ಎಷ್ಟು ಒದ್ದಾಡ್ತಿದ್ದಾರೆ. ರಿಸೈನ್ ಮಾಡಿದ್ರೆ ಮಾಡೋದಿಲ್ಲ ಅಂತ ಕೂತಿದ್ದಾರೆ, ಅಷ್ಟು ಪವರ್ ಇದೆ. ಆಗ ಒಬ್ಬ ನಮ್ಮ ಇಡೀ ದೇಶ ಹೇಳಿದರೂ ಕೂಡ ಆಗ ಪವರ್ ಇದೆ ಆತ. ಈ ನಮ್ಮ ಫಿಸಿಕಲ್ ಪವರ್ ಬೇರೆ, ಈ ನಮ್ಮ ಮನಿ ಪವರ್ ಬೇರೆ, ಅನಂತರ ಈ ಅಧಿಕಾರದ ಶಕ್ತಿ ಬೇರೆ, ಆಮೇಲೆ ನಮ್ಮ ದೇಹದ ಶಕ್ತಿ ಬೇರೆ, ಮುಖ್ಯವಾಗಿ ಸ್ಪಿರಿಚುವಲ್ ಪವರ್ ಬೇರೆ. ಹೈಯೆಸ್ಟ್ ಅಂದರೆ ಸ್ಪಿರಿಚುವಲ್ ಪವರ್. ಅದಿದ್ದವ್ರನ್ನ ಯಾರೂ ಅಲ್ಲಿ ಕಾಣಿಸ್ತಕ್ಕಾಗೋದಿಲ್ಲ. ಬೇರೆ ಎಲ್ಲ ಶಕ್ತಿ ವಯಸ್ಸಾದ್ಮೇಲೆ ಹೋಗಿಬಿಡ್ತದೆ. ವಯಸ್ಸಾದಮೇಲೆ ಎಂತೆಂಥ ದೊಡ್ಡ ವ್ಯಕ್ತಿಗಳಿರ್ತಾರೆ, ಹಣ್ಣು ಮುದುಕರಾದಾಗ ಏನೂ ಇರೋದಿಲ್ಲ. ಆದರೆ ಅವರ ತಪಸ್ಶಕ್ತಿ ಮಾತ್ರ ಏನು ಮಾಡಿದ್ರೂ ಹೋಗೋದಿಲ್ಲ. ತಪಸ್ಶಕ್ತಿ ಅವರ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಕೂಡ ವಯಸ್ಸಿರ್ತಕ್ಕಂಥ ಸಾಧನೆ ಜಾಸ್ತಿ. ರಾಯ ವೃಂದಾವನ ಕೂತು 1 ವರ್ಷ ಆಗಿದೆ, ಹೇಗಿದ್ದಾರೆ ನೋಡಿದರೆ, ವೃಂದಾವನದಲ್ಲೇ ಎಷ್ಟು ಮಹಿಮೆ ತೋರಿಸ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಸ್ಪಿರಿಚುವಲ್ ಪವರ್ ಎಂದು ವ್ಯಾನಿಷ್ ಆಗೋದಿಲ್ಲ. ಮನಿ ಪವರ್ ನಮ್ಮ ಎದುರಿಗೆ ಹೋಗಿಬಿಡ್ತದೆ ಎಷ್ಟೋ ಸಲ. ದೇಹನೇ ಹೋಗ್ತದೆ, ಫಿಸಿಕಲ್ ಪವರ್ ಬಿಡಿ, ದೇಹನೇ ಹೋಗುತ್ತೆ, ಉಪಯೋಗ ಇಲ್ಲ. ಉಳಿಯೋದು ಜ್ಞಾನ. ಜ್ಞಾನದ ಮೂಲ ಹಿನ್ನೆಲೆ ಇರೋದೆ ಈ ಸ್ಪಿರಿಚುವಲ್ ಪವರ್ ಅಂತ. ಅಧ್ಯಾತ್ಮ ಶಕ್ತಿ ಅಂದರೆ ಅದೇ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಅದರಿಂದ ಒಬ್ಬರೇ ಯುಧಿಷ್ಠ ಮಾಡ್ತಾರೆ ಮಾಡ್ತಾರೆ, ದಿವ್ಯಾಸ್ತ್ರ ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ತಾರೆ, ಒಂದಾದ್ಮೇಲೆ ಮತ್ತೆ ಸೈನ್ಯ ತಗೊಂಡೋಗಿದ್ದಾರೆ. ಆದರೆ ಎಷ್ಟು ಬಾಣ ಬಿಟ್ಟು ಅಷ್ಟೇನಿಲ್ಲ, ಸುಮ್ಮನೆ ನೋಡಿ ನೋಡ್ತಿರ್ಲಿಕ್ಕೆ ಕೈಯಲ್ಲಿ ದಂಡ ಹಿಡ್ಕೊಂಡ್ರಂತೆ. ಅದನ್ನು ಬೀಟ್ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇತ್ತು, ಯಾವ ಅಸ್ತ್ರ ಬಂದರೆ ಹಿಡಿದ್ರೆ ಸಾಕು, ಬಂದು ಟುಸ್ಸಾಗಿ ಹೋಗ್ತಾ ಇತ್ತು. ಒಂದು ಅಸ್ತ್ರಕ್ಕೂ ಒಂದು ಚೂರನ್ನು ಕೂದಲು ಕೊಂಸಕ್ಕಾಗಲಿಲ್ಲ ವಶಿಷ್ಠರು. ಅದು ಮಾತ್ರ ಚೇಂಜ್ ಆಗಿಲ್ಲ, ಅಸ್ತ್ರಗಳು ಎಲ್ಲ ಅಸ್ತ್ರ, ಆಗ್ನೇಯ ಅಸ್ತ್ರ, ವರ್ಣಾಸ್ತ್ರ, ಇಂದ್ರಾಸ್ತ್ರ, ಪರ್ವತಾಸ್ತ್ರ, ಏನೇನು ಅಸ್ತ್ರ ಇತ್ತು ಎಲ್ಲ ಅಸ್ತ್ರ ಬಿಟ್ಟರು. ಅದು ಬಿಟ್ಟು ಬರಬೇಕಾದ್ರೆ ಎಲ್ಲರೂ ಭಾರಿ ಗಾಬರಿ ಆಗ್ತಾ ಇತ್ತು. ಇವ್ರ ಹತ್ರ ಬಂದ ತಕ್ಷಣ ಟೊಸ್ ಅಂತ ಬಿದ್ದು ಹೋಗ್ತಾ ಇತ್ತು. ಕೊನೆ ವಿಶ್ವಾಮಿತ್ರರು ನೋಡಿದರು ಇನ್ನು ಯಾವ ಅಸ್ತ್ರನ ಪ್ರಯೋಗ ಮಾಡಿದ್ರೆ ಬ್ರಹ್ಮಾಸ್ತ್ರನೇ ತಗೊಂಡ್ರಂತೆ ಕೊನೆಗವರು. ಬ್ರಹ್ಮಾಸ್ತ್ರ ಅಂದರೆ ಭಾರಿ ದೊಡ್ಡ ಅಸ್ತ್ರ, ಸಾಮಾನ್ಯ ಬ್ರಹ್ಮಾಸ್ತ್ರ ಅಂತ ಪದ ಉಪಯೋಗಿಸಿರ್ತಾರೆ ಸಾಮಾನ್ಯವಾಗಿ. ನಮಗೆ ಇದು ಕೂಡ ಬ್ರಹ್ಮೋತ್ಸ ಅಂತ ಕ್ಷಿಪಣಿಗೆ ಹೆಸರಿಟ್ಟಿದ್ದಾರೆ, ಬ್ರಹ್ಮಾಸ್ತ್ರ ಅಂತದ್ದು. ಅದು ಬ್ರಹ್ಮಾಸ್ತ್ರ ಮಾತ್ರ ಅಲ್ಲ, ಇದು ಅದು ಬೇರೆ ಬಂದೇ ಬಿಡ್ತು ಬ್ರಹ್ಮಾಸ್ತ್ರ. ಅದಕ್ಕೆ ಅದು ದಂಡನೇ ಉತ್ತರ, ಇವರು ಹಿಡ್ಕೊಂಡು ನಿಂತಿದ್ದಾರೆ ಕೈಯಲ್ಲಿ. ಬ್ರಹ್ಮಾಸ್ತ್ರ ಬಂದು ಶಾಂತ ನಿಂತು ಬಿಡುತ್ತಂತೆ, ಹುಡುಗೆಲ್ಲ ಬಿದ್ದು ಹಾಳಾದು ಶಾಂತ ಮತ್ತು ವಾಪಸ್ ಹೋಗಿಬಿಡುತ್ತೆ. ವಿಶ್ವಾಮಿತ್ರಿಗೂ ಇನ್ನು ಉಪಯೋಗ ಇಲ್ಲ ಅಂತ ಗ್ಯಾರಂಟಿ. ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಈಗಷ್ಟೇ ಹೇಳ್ತಾ ಇದ್ದೆ, ದೈಹಿಕ ಶಕ್ತಿ ಹೋಗಿಬಿಡುತ್ತೆ, ಅಧ್ಯಾತ್ಮ ಶಕ್ತಿ ಉಳಿಯೋ ಮಾತ್ರ ಶಾಶ್ವತ ಅಂಥೇಳಿ. ಅದಕ್ಕೆ ಸ್ವಾಮಿಗಳೇ ದೊಡ್ಡ ನಿದರ್ಶನ. 85 ವರ್ಷದ ಸ್ವಾಮಿಗಳು ಇವತ್ತು, ಮೊನ್ನೆ ಹೇಳಿದ್ದೆ ನಾನು, ಅವ್ರು ಮಾಡ್ತಿರ್ತಕ್ಕಂಥ ಈ 5ನೇ ಪರ್ಯಾಯ ಎಷ್ಟು ದಾಖಲೆ ಅಂದರೆ, ವಾದರಾಜ ಸ್ವಾಮಿಗಳಾದ ಮೇಲೆ 500 ವರ್ಷ ಆಗೋಗಿದೆ ಇಂಥ ಪ್ರಸಂಗ ಬರಲಿಕ್ಕೆ, 500 ವರ್ಷ ಕಾಯಬೇಕು ಅಂತ ಹೇಳಿದರೆ, ಆ ಸಾಧನೆಯನ್ನು ಮಾಡಿದ್ದು ಸ್ವಾಮಿಗಳು ಫಿಸಿಕಲ್ ಸ್ಟ್ರೆಂತಿಂದ ಅಲ್ಲ, ಅದು ಸ್ಪಿರಿಚುವಲ್ ಸ್ಟ್ರೆಂತಿಂದ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಅಧ್ಯಾತ್ಮ ವಿದ್ಯಾ ವಿದ್ಯಾನ, ನಾವು ದೇವರ ಕಡೆ ಮನಸ್ಸಾಕಿದರೆ, ನಮ್ಮ ಶಾಸ್ತ್ರಾಧ್ಯಯನ ಮಾಡಿದರೆ, ಸಂಧ್ಯಾವಂದಿತ್ಯ ಸರಿಯಾಗಿ ಮಾಡಿದರೆ, ಜಪತಪಗಳನ್ನು ಮಾಡಿದರೆ ಬರೋ ಶಕ್ತಿ ಜನ್ಮಜನ್ಮದ ಆಸ್ತಿ. ಅದು ದೇಹದ ಶಕ್ತಿ ಈ ಜನ್ಮಕ್ಕೆ ಹೋಗಿಬಿಡುತ್ತದೆ, ಆ ಶಕ್ತಿ ಶಾಶ್ವತ ಉಳಿತದೆ. ವಿಶ್ವಾಮಿತ್ರ ಅದನ್ನು ನೋಡಿನೇ ತಿಳ್ಕೊಂಡಿದ್ದು. ವಶಿಷ್ಠರನ್ನು ಬ್ರಹ್ಮಾಸ್ತ್ರ ಏನು ಮಾಡಲಿಕ್ಕಾಗಲಿಲ್ಲ. ಆಗ ವಿಶ್ವಾಮಿತ್ರ ಇನ್ನೂ ಉಪಯೋಗ ಇಲ್ಲ, ಬ್ರಾಹ್ಮಣನೇ ಆಗಬೇಕು ಅಂತ ಹೊರಟರು. ದೊಡ್ಡ ತಪಸ್ಸು ಮಾಡಿದರು, ಬ್ರಹ್ಮದೇವರ ಹತ್ರ ಹೋಗಿ ಬ್ರಹ್ಮದೇವರು ಒಲೀಲಿ ಅಂತ ಮಾಡಿದರು. 1000 ವರ್ಷ ತಪಸ್ಸು ಮಾಡಿದ್ರಂತೆ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ನನಗೆ ಬ್ರಾಹ್ಮಣ್ಯ ಬೇಕು ಅಂತ ಕೇಳಿದ್ರೆ, ಇಲ್ಲ ನೀವು ರಾಜಋಷಿ ಆಗು ಅಂತ ಹೇಳಿ, ರಾಜಋಷಿ ಆಗು ಅಂತೇಳಿ ಹೊರಟುಬಿಟ್ರು. ಬ್ರಾಹ್ಮಣ್ಯ ಸಿಗಲಿಲ್ಲ ಅವರಿಬ್ಬರಿಗೆ, ಭಾರಿ ಸಿಟ್ಟು ಬಂತು, ದುಃಖ ಆಯಿತು. ಮತ್ತೆ ಬ್ರಾಹ್ಮಣನಾಗಲೇಬೇಕು ಅಂತ ಹಠ ಹಿಡಿದು ಭಯಂಕರವಾದ ತಪಸ್ಸನ್ನು ಪ್ರಾರಂಭ ಮಾಡಿ 10,000 ವರ್ಷ ತಪಸ್ಸು ಮಾಡಿದರು. 10,000 ವರ್ಷ, ಅಷ್ಟೊತ್ತಿಗೆ ಅವರ ತಪಸ್ಸಿಗೆ ವಿಘ್ನ ಆಗ ಒಂದು ಪ್ರಸಂಗ ಬಂತು. ತ್ರಿಶಂಕು ಅಂತ ಒಬ್ಬ ರಾಜ, ಆ ರಾಜ ಸೂರ್ಯವಂಶದ ರಾಜ, ವಶಿಷ್ಠರು ಸೂರ್ಯವಂಶದ ಗುರುಗಳು. ಅವರ ಹತ್ರ ಹೋಗಿ ಕೇಳಿಕೊಂಡ, ಸ್ವಾಮಿ ನನಗೆ ಸಶರೀರ ಸ್ವರ್ಗ ಬೇಕು ನನಗೆ ಕೊಡಿ ಅಂತ ಕೇಳಿ, ಕೊಡಿ ಸಶರೀರ ಸ್ವರ್ಗವನ್ನು ಕೊಡಿಸ್ಬೇಕು. ಅವ್ರು ಹೇಳಿದ್ರು ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಸ್ವಶರೀರ ಸ್ವರ್ಗ ಸಾಧ್ಯ ಇಲ್ಲ. ಈ ಮಾತು ನಮಗೆ ಮಹಾಭಾರತದ ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ. ಅವರಿವರೆಲ್ಲ ಧರ್ಮರಾಜ ಯಮನವತಾರ, ಸ್ವಶರೀರ ಸ್ವರ್ಗಕ್ಕೆ ಹೋದ, ಹೇಳಿದರು ತಪ್ಪು ಮಾಡಿದ್ದು, ದೇಹ ಬಿಡು ಅಂತ ಬಿಡಿಸ್ತಾರೆ, ಅಲ್ಲಿ ಹೋದ ದೇಹ ಬಿಡಿಸ್ತಾರೆ, ಸ್ವರ್ಗಕ್ಕೆ ಹೋಗಬಾರ್ದು ಆ ರೀತಿ, ಅದು ನಿಷಿದ್ಧ. ಆದ್ದರಿಂದ ಅದು ಕೊಡಲಿಕ್ಕಾಗೋದಿಲ್ಲ, ಮಾಡಿಸೋದಿಲ್ಲ, ಕೊಡಿಸೋದಿಲ್ಲ ಅಂತ ಹೇಳಿದ್ರು. ಹಠ ಮಾಡಿದ, ಇಲ್ಲ ಹೇಗಾದರೂ ಕೊಡಿಸ್ಬೇಕು ಅಂದರೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಯಾವುದು ಅಸಾಧ್ಯನೋ ಮಾಡ, ವಶಿಷ್ಠರು ಧರ್ಮವನ್ನು ಬಿಟ್ಟು ಹೋಗೋದಿಲ್ಲ. ತ್ರಿಶಂಕುವಿಗೆ ಭಾರಿ ಸಿಟ್ಟು ಬಂತು, ಆಯಿತು ಅಂತ ಯೋಚನೆ ಮಾಡಿ ಸಾಧಿಸ್ತೇನೆ ಅಂತ ಅವರ ಮಕ್ಕಳ ಹತ್ರ ಹೋದ, ವಶಿಷ್ಠರ ಮಕ್ಕಳ ಹತ್ರ ಹೋದ, ನನಗೆ ಸಶರೀರ ಸ್ವರ್ಗ ಸಿಗಬೇಕಾಯ್ತು, ಅನುಗ್ರಹ ಮಾಡಿ ಅಂತ ಕೇಳಿದ. ಅವ್ರು ಹೇಳಿದರು ನಮ್ಮಪ್ಪ ಮುಖ್ಯ ನಮ್ಮಪ್ಪ ಗುರುಗಳು ನನ್ನ ಹತ್ರ ಯಾಕೆ ಬಂದು ಅಂತ ಕೇಳಿದರು. ಇಲ್ಲ ನಿಮ್ಮಪ್ಪ ಆಗೋದಿಲ್ಲ ಅಂತ ಹೇಳಿದರು ಅಂದರು. ಅದೇ ಮಾತು ನಾವು ಹೇಳ್ತೀವಿ ಅಂತ ಹೇಳಿ, ಇವತ್ತು ಅಪ್ಪ ಆಗಿದ್ರೆ ಮಗ ನಾನು ಮಾಡ್ತೇನೆ ಅಂತ ಹೋಗೋ ಕಾಲ ಇತ್ತು, ಗುರು ಆದರೆ ಶಿಷ್ಯ ನಾನು ಮಾಡ್ತೀನಿ ಅಂತಾನೆ. ಹಿಂದಿನ ಹಾಗಿರಲಿಲ್ಲ, ಅವ್ರು ಮಾಡಿದ್ದಾರೆ ಸರಿಯಾಗಿ ಹೇಳಿದ್ದಾರೆ, ನಾನು ಹೇಳ್ತೇನೆ, ಮಾಡೋಕ್ಕಾಗೋದಿಲ್ಲ ಸ್ವಾಮಿ, ಮಾಡಲೇಬೇಕು ನೀವು ಅಂತ. ಸಾಧ್ಯನೇ ಬೇಕು, ಏನು ಬೇಕಾದ್ರೂ ಕೊಡ್ತೀವಿ, ಏನು ಕೊಟ್ಟರು ಮಾಡೋದಿಲ್ಲ ಅಂತೇಳಿ. ಧರ್ಮ ಅಂದರೆ ಧರ್ಮ, ರೂಲ್ ಅಂದರೆ ರೂಲ್ ನಮಗೆ ಅರ್ಥ ಆಗ್ತದೆ, ಧರ್ಮ ಅಂದರೆ ಧರ್ಮ ಅಂತ ಅರ್ಥ ಆಗ್ತದೆ. ಆಗ ಸಿಟ್ಟು ಬಂತು, ಹಠ ಮಾಡಿ ಮಾಡಿಸ್ಲಿಕ್ಕೆ ಹೋದ ಅವರು ಶಾಪ ಕೊಡ್ತಾರೆ, ಏನು ಹೀಗೆಲ್ಲ ಮಾತಾಡ್ತೀಯ, ನೀನು ಗುರುಗಳಿಗೆ ವಿರುದ್ಧ ಮಾತಾಡ್ತೀಯ, ನೀನು ಚಂಡಾರಣ ಆಗು ಅಂತ ಶಾಪ ಕೊಡ್ತಾರೆ. ಬ್ರಾಹ್ಮಣ ನೀನು ಕ್ಷತ್ರಿಯತ್ವನೇ ಹೋಗು, ಚಂಡಾರಣ ಆಗು ಅಂತ ಹೇಳಿದ ತಕ್ಷಣ ಆ ಕ್ಷಣ ರೂಪಚಂಜ ಬಿಡ್ತಂತ, ಕ್ಷತ್ರಿಯ ವರ್ಚಸ್ಸೆಲ್ಲ ಹೊರಟೋಯ್ತು. ಒಬ್ಬ ಚಂಡಾರಣ ವರ್ಚಸ್ಸ ವೇಷ ಭೂಷಣ ಎಲ್ಲ ಹಾಗೆ ಬಂದುಬಿಡ್ತು. ಹೋಗು ಅಂತ ಹೇಳಿದರು, ಭಾರಿ ದುಃಖ ಆಯಿತು. ಅಲ್ಲೆಲ್ಲ ಹೊರಟ ಸೀದಾ ಹೊರಟು ಮುಂದೆ ಹೋದ, ಏನು ಮಾಡೋಕ್ಕೂ ತೋರಿಸ್ತಾ ಇಲ್ಲ. ವಿಶ್ವಾಮಿತ್ರ ಸಿಕ್ಕರ, ಆಗಷ್ಟೇ ತಪಸ್ಸು ಮುಗಿಸ್ಕೊಂಡು ಬರ್ತಾ ಇದ್ರು. ನೋಡ್ದ ಅವ್ರ ಕಾಲು ಹಿಡ್ಕೊಂಡ, ಏನು ಅಂತ ಕೇಳಿದ್ರು. ಈಗಾಯ್ತು, ನಾನು ಸಸಿರು ಸ್ವರ್ಗಕ್ಕೆ ಹೋಗಬೇಕು, ವಶಿಷ್ಠರು ಕೇಳಿದ ಆಗೋದಿಲ್ಲ ಅಂದರು. ಇವ್ರ ತಲೆಯಲ್ಲಿ ವಶಿಷ್ಠರಿಗೆ ಅಪೋಸಿಟ್ ತಾನೆ, ಅದು ತಲೆಯಲ್ಲಿ ಕೂತಿತ್ತು, ಅದು ಆಗೋದಿಲ್ಲ, ನಾನು ಮಾಡಿಬಿಟ್ರೆ ದೊಡ್ಡವನಾಗ್ತೇನೆ ಅಂತ ಹಠ ಬಂತು. ತಪಸ್ಸಕ್ಕೆ ಉಪಯೋಗಿಸ್ತೇನೆ ಅಂತ ಹೇಳಿದರು. ನಾನು ಮಾಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳಿ, ಅಲ್ಲಿ ಹೀಗಿದ್ದೀಯಲ್ಲ ಹೀಗೆ ಇರು, ನಿನಗೆ ಸ್ವರ್ಗ ಕೊಡಿಸ್ತೇನೆ ಅಂತ ಹೇಳಿದವರೇ ಯಜ್ಞ ಮಾಡಲಿಕ್ಕೆ ಎಲ್ಲ ಇವರನ್ನ ಕರೆದು ತುಂಬ ಜನಗಳನ್ನ ಆಹ್ವಾನ ಮಾಡಿ, ಎಲ್ಲ ಬ್ರಾಹ್ಮಣರೆಲ್ಲ ಬರಬೇಕು ಯಜ್ಞ ಮಾಡೋಕ್ಕೋಸ್ಕರ. ಋಷಿಮುನಿಗಳನ್ನ ಕರೀತಾರೆ, ಎಷ್ಟೋ ಜನ ಹೆದರ್ಕೊಂಡು ಬರ್ತಾರೆ, ಭಯ ಪಟ್ಕೊಂಡು ಬರ್ತಾರೆ. ವಶಿಷ್ಠರ ಮಕ್ಕಳು ಮಾತ್ರ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಅವರು ವಿಶ್ವಾಮಿತ್ರ ಶಾಪ ಕೊಡ್ತಾರೆ. ವಿಶ್ವಾಮಿತ್ರ ಮಕ್ಕಳದಲ್ಲಿ ಒಬ್ಬ ಮಗ ಒಪ್ಪೋದಿಲ್ಲ, ನಾನಿದು ಸಹಾಯ ಮಾಡೋದಿಲ್ಲ. ಅವರಿಗೆ ಮಗನಿಗೂ ಶಾಪ ಕೊಟ್ಬಿಡ್ತಾರೆ, ಮಗನಿಗೂ ಶಾಪ ಕೊಟ್ಟು ಅವರಿಗೂ ಶಾಪ ಕೊಟ್ಟು ಯಜ್ಞ ಶುರು ಮಾಡಿಸ್ತಾರೆ. ಯಜ್ಞೇಶ್ವರ ಹವಿಸ್ಕೊಳ್ಳಿ, ಒಬ್ಬ ದೇವತೆಯರು ಬರೋದಿಲ್ಲ ಹವಿಸ್ ತಗೊಳ್ಳೋದಕ್ಕೋಸ್ಕರ. ಈಗ ಅನರ್ಹರು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಕ್ಷತ್ರಿಯ ಯಜ್ಞ ಮಾಡೋನು, ಚಂಡಾಲ ಯಜ್ಞ ಯಜಮಾನ, ಇವರು ನಿಂದ ಯಾಜಕರು, ಏನು ಸಿದ್ಧಿ ಬರುತ್ತೆ? ನಾವೆಲ್ಲ ಬರೋದಿಲ್ಲ ಅಂತ ಹೇಳಿದ್ರಲ್ಲ, ದೇವತೆಗಳು ಯಾರು ಹವಿಸ್ ತಗೊಳ್ಳೋದೇ. ಇದು ಅರ್ಥ ಮಾಡಿಕೊಂಡ್ರೆ, ಅಧಿಕಾರ ಇಲ್ಲದವರು ಮಾಡಿದಾಗ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ, ಅಧಿಕಾರ ಇರಬೇಕು. ಅದಕ್ಕೆ ಆಚಾರ ಹೇಳುತ್ತಾರೆ, ಅದು ಯಾವ ಔಷಧಿ ಅಂತಕ್ಕಂಥ ವೇದ ಮಂತ್ರವನ್ನು ಹೇಳಿ, ಇದರಿಂದ ನಿರೀಕ್ಷಿತವಾಗಿ ಆ ಬೀಜ ಬೆಳೀತಾ ಇಲ್ಲ ಅಂದರೆ ವೇದಗಳು ಅಪ್ರಮಾಣ ಅಂತ ಹೇಳಿದ ಆಚಾರ ಹೇಳ್ತಾರೆ. ಇಲ್ಲ, ನಿನಗೆ ಅಧಿಕಾರ ಇಲ್ಲ, ಅದಕ್ಕೆ ಬಂದಿಲ್ಲ, ನನ್ನ ಕೈ ಕೊಡು ಮಾಡಿ ತೋರಿಸ್ತೀವಿ ಅಂತ ಆಚಾರ ತೋರಿಸಿಕೊಟ್ಟಿದ್ದು. ಮಧ್ವವಿಜಯ ಓದುವರಿ ಬಹಳ ಸ್ಪಷ್ಟ, ಇವರು ಅಧಿಕಾರ ಇಲ್ಲ, ದೇವತೆಗಳು ತಗೊಳಕ್ಕೆ ಬರಲಿಲ್ಲ, ಭಾರಿ ಸಿಟ್ಟುವಂತ ಹಠ ಮಾಡಿದ, ಸಾಧ್ಯನೇ ಇಲ್ಲ ಅಂತ ಹೇಳಿದರು. ಆಗ ಶಶಂಕು, ಯೋಚನೆ ಮಾಡಬೇಡ, ಸ್ವರ್ಗಕ್ಕೆ ನಿನ್ನ ಹಾಗೆ ಕಳಿಸ್ತೀನಿ ನಾನು ಅಂತ ಹೇಳಿಬಿಟ್ಟು, ತಗೊಳ್ಳಿ ಬಿಡಲಿ ಹವಿಸ್ತನ್ನ ಅಂತ ಹೇಳಿ ಮಂತ್ರಶಕ್ತಿಯಿಂದ ಕಳಿಸಿಕೊಡ್ತಾರೆ ಸ್ವರ್ಗಕ್ಕೆ. ಮಂತ್ರಶಕ್ತಿಯಿಂದ ಸ್ವರ್ಗ ಎಂಟ್ರಿ ಕೊಡೋದಿಲ್ಲ ವಿಶ್ವಾಮಿತ್ರರಿಗೆ, ಈ ಶಶಂಕುವಿಗೆ ಅದನ್ನು ವಾಪಸ್ ಕಳಿಸ್ತಾರೆ, ವಾಪಸ್ ಹೋಗು ಅಂತ ಕಳಿಸಿಬಿಡ್ತಾರೆ. ಈ ಕೆಳಗೆ ಬರಲಿಕ್ಕೆ ಹೋಗ್ತಾನೆ, ಗುರುಗಳೇ ಬಿಡ್ತಿದ್ದೀನಿ ಅಂತ ಹೇಳ್ತಾನೆ, ಅಲ್ಲೇ ನಿಲ್ಲು ಅಂತ ನಿಲ್ಲಿಸ, ಅಲ್ಲೇ ನಿಲ್ಲು ಅಂತ ಹೇಳ್ತಾನೆ, ಕೆಳಗೆ ಬರಾಗಿಲ್ಲ, ಮೇಲೆ ಹೋಗಾಗಿಲ್ಲ. ಆಗ ಇಂದ್ರದೇ ಆ ದೇವತೆಗಳೆಲ್ಲ ನೋಡ್ತಾರೆ, ಹಠ ಮಾಡ್ತಾರೆ ವಿಶ್ವಾಮಿತ್ರರು, ಇವನು ಸ್ವರ್ಗ ಸಿಗಲೇಬೇಕು ಮಾಡಿದ ನಾವು ಕೊಡೋದಿಲ್ಲ ಅಂತ ಹೇಳಿದಾಗ, ನನ್ನ ಕೆಲಸ ಮಾಡ್ತೇನೆ, ಅಲ್ಲೇ ಸ್ವರ್ಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳ್ತಾರೆ, ಕೃತಕ ಸ್ವರ್ಗ ಸೃಷ್ಟಿ ಮಾಡ್ತೇನೆ ಅಂತ ಸ್ವರ್ಗ ಸೃಷ್ಟಿ ಮಾಡಿದ್ರು. ಸ್ವರ್ಗದಲ್ಲಿರೋದನ್ನೆಲ್ಲ ತಂದುಕೊಟ್ರು, ತ್ರಿಶಂಕು ಸ್ವರ್ಗ ಅಂತ ಹೆಸರಾಯ್ತದೆ. ತ್ರಿಶಂಕು ಸ್ವರ್ಗ ಅಂತ ಹೆಸರು ಮಾಡಿ ಸೃಷ್ಟಿ ಮಾಡಿದವರು ವಿಶ್ವಾಮಿತ್ರ ಮುನಿಗಳು. ಶ್ರೀಕೃಷ್ಣ ತ್ರಿಶಂಕರ ಕಥೆ ಅಲ್ಲಿಗಿರಲಿ, ಆ ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರರಾಜ. ಹರಿಶ್ಚಂದ್ರರಾಜ ಆತನ ಮಗ, ಈ ಮುಂಚೆ ಹುಟ್ಟಿದವನು, ಈ ಹುಟ್ಟಿದವನು ಮುಂಚೆ ಹುಟ್ಟಿದವನು, ಮುಂದೆ ಆತನ ಕಥೆ ಬೇರೆ ಇದೆ. ವಿಶ್ವಾಮಿತ್ರ ಯೋಚನೆ ಮಾಡಿದರು, ಎಲ್ಲ ತಪಸ್ಸೆಲ್ಲ ಹಾಳಾಗಿ ಹೋಗ್ತಾ ಇದೆ, ಇದಕ್ಕೋಸ್ಕರ ಅಂದ್ಕೊಂಡ್ರು ಅವರು, ಎಷ್ಟು ಕಷ್ಟಪಟ್ಟು ದುಡಿದಿದ್ದೆಲ್ಲ ಯಾವುದಕ್ಕೋ ಹೋಗ್ರೆ ಹೇಗೋ ಹಾಗಾಯ್ತು. ನಾನು ಬ್ರಾಹ್ಮಣ್ಯ ಬೇಕು ಅಂತ ತಪಸ್ಸು ಮಾಡಿದೆ, ತಪಸ್ಸು ವ್ಯಯ ಆಗ್ತಾ ಇದೆ, ತಪಸ್ಸಿನಿಂದ ಮಾಡ್ತಿರೋ ಕೆಲಸ ಅದೆಲ್ಲ, ತಪಸ್ಸೆಲ್ಲ ಹೋಗ್ತಾ ಇದೆ ಅಂತ ಹೇಳಿ ಬೇರೆ ಕಡೆ ತಪಸ್ಸು ಮಾಡೋಣ ಅಂತ ಕೂತ್ಕೊಂಡ್ರು. ಭಾರಿ ದೊಡ್ಡ ತಪಸ್ಸು ಮಾಡಿದ್ರು. ಆ ಹೊತ್ತಿನಲ್ಲಿ ದೇವತೆಗಳು ನೋಡಿದರು, ಈ ತಪಸ್ಸನ್ನು ತಪ್ಪಿಸಬೇಕು ಅಂತ ಹೇಳಿ ಮೇನಕಿಯನ್ನು ಕಳಿಸ್ಕೊಡ್ತಾರೆ, ಅಪ್ಸರೆಯನ್ನು. ಇವರು ತಪಸ್ಸಿಗೆ ವಿಘ್ನ ಮಾಡುವಂತೆ ಕಳಿಸ್ತಾರೆ. ಮೇನಕಿ ಬರ್ತಾಳೆ, ಎಲ್ಲ ರೀತಿಯಲ್ಲೂ ಕೂಡ ತನ್ನ ಶೃಂಗಾರಾದಿಗಳಿಂದ ಅವರನ್ನು ಮೆಚ್ಚಿಸ್ತಾಳೆ. ವಿಶ್ವಾಮಿತ್ರರು ಸೋತು ಬಿಡ್ತಾರೆ, ಮೇನಕಿದ ಸಂಸಾರವನ್ನು ಮಾಡ್ತಾರೆ. ಆಗ ಶಕುಂತಲೆ ಹುಟ್ಟಿ ಬರ್ತಾರೆ. ಶಕುಂತಲೆ ಹುಟ್ಟಿದ್ದು ಮುಂದೆ ಆಕೆ ದುಷ್ಯಂತನ ಮದುವೆಯಾಗಿ ಭರತ ಚಕ್ರವರ್ತಿಗೆ ತಾಯಿ ಆಗ್ತಾಳೆ. ಈ ಕಾರಣ ಅಂತ ತಪಸ್ಸು ಮತ್ತೆ ಹೋಯ್ತು ಅವ್ರಿಗೆ. ಮತ್ತೆ ತಪಸ್ಸಿಗೆ ಹೋದ್ರು ಬಿಡಲಿಲ್ಲ, ಈಗ ಹೋದಾಗೆಲ್ಲ ಮತ್ತೆ ತಪಸ್ಸು ಮಾಡ್ತಿರೋದೇ ಕೆಲಸ ಅವರು. ಮತ್ತೆ ದೊಡ್ಡ ತಪಸ್ಸು ಶುರು ಮಾಡಿದರು. ಆ ತಪಸ್ಸಿನಲ್ಲಿ ವಿಶೇಷ ಸಿದ್ಧಿ ಬರೋ ಸಿಮೆಯೇ ಬಂದಾಗ ದೇವತೆಗಳು ನೋಡ್ತಾರೆ, ರಂಭ ಅಂತ ಅಪ್ಸರಿನ ಕರೀತಾರೆ, ನೀನು ಹೋಗಿ ಸಲ ಅಂತ ಕರೆಸ್ತಾರೆ. ಆಕೆ ಹೇಳ್ತಾಳೆ, ಸ್ವಾಮಿ ಭಾರಿ ಕಷ್ಟ, ಸಾವಿರ ಸಹವಾಸ ಇವ್ರದು, ಅವ್ರನ್ನ ಗೆಲ್ಲೋದೇ ಭಾರಿ ಕಷ್ಟ, ನಾನು ಶಾಪ ಕೊಟ್ಟರೆ ಏನು ಮಾಡಲಿ ಅಂತಾರೆ. ಅದೆಲ್ಲ ಏನೂ ಆಗೋದಿಲ್ಲ, ಏನೇ ಆಗಲಿ ಹೋಗಬೇಕು, ಅವರ ತಪಸ್ಸು ಭಂಗ ಆಗಲೇಬೇಕು ಅಂತ ಹೇಳಿದಾಗ ರಂಭೆ ಬರ್ತಾಳೆ. ಇವರು ಮೊದಲು ನೋಡ್ತಾರೆ, ಸ್ವಲ್ಪ ಆಕರ್ಷಣೆ ಬರ್ತದೆ, ಆಮೇಲೆ ಅವನ ಹಿಂದಿನ ಅನುಭವ ನೋಡ್ಕೋತಾರ. ಮೇನಕೆಗೆ ನಾನು ಸೋತಿದ್ದಕ್ಕೆ ತಪಸ್ಸು ಹೋಯಿತು, ಇದು ಸೋಲ್ಬಾರದು ಅಂತ ಹೇಳಿ ಆ ರಂಭೆಗೆ ಸೋಲೋದಿಲ್ಲ, ಶಾಪ ಕೊಟ್ಬಿಡ್ತಾರೆ. ಅಹಲ್ಯಗೆ ಗೌತಮರು ಕೊಟ್ಟ ಕೊಡ್ತಾರೆ, ನೀನು ಶಿಲೆಯಂತೆ ಇರುವ ಶಾಪ ಕೊಟ್ಬಿಡ್ತಾರೆ. ಶೈಲಿ ಭವ ಅಂತ ಹೇಳಿದ ತಕ್ಷಣ ಶಿಲೆಯಂತೆ ಆಗ್ತಾರೆ. ಆದರೆ ತಪಸ್ಸು ಹೋಯ್ತು, ಮತ್ತೆ ಇವರದು ಮೇನಕೆ ಸಂಸಾರ ಮಾಡಿದ್ದಕ್ಕೆ ತಪಸ್ಸು ಹೋಯ್ತು, ಶಾಪ ಕೊಟ್ಟಿದ್ದು ತಪಸ್ಸು ಹೋಯ್ತು. ಅದಕ್ಕೆ ಗೌತಮರು ಶಾಪ ಕೊಟ್ಟಿದ್ದು ತಪಸ್ಸು ಹೋಯ್ತು ಅಂಬುದಕ್ಕೆ ನಿನ್ನೆ ಕಥೆ ನೋಡಿದೀವಲ್ಲ, ಶಾಪ ಅಂದರೆ ತಪಸ್ಸು ಹೋಗುತ್ತೆ ಇದನ್ನು ಅರ್ಥ ಮಾಡಿಕೊಂಡೆ. ಋಷಿಮುನಿಗಳು ಸಾಮಾನ್ಯ ಶಾಪ ಕೊಡೋದಿಲ್ಲ, ಶಾಪ ಕೊಡೋದೇ ನಾವೇನು ತಿಳ್ಕೊಂಡಿರ್ತೇವೆ, ಪಾಪ ಕೈಲಾಗಲ್ಲ ಅಂತ ತಿಳ್ಕೊಂಡಿರ್ತೇವೆ. ಶಾಪ ಯಾತಕ್ಕೆ ಕೊಡೋದಿಲ್ಲ ಅಂದರೆ ತಪಸ್ಸನ್ನೇ ವ್ಯಯ ಮಾಡಬಾರದು ಅಂತ ಕೊಡೋದಿಲ್ಲ. ಅಷ್ಟು ಕಷ್ಟಪಟ್ಟ ತಪಸ್ಸು ಖರ್ಚಾಗಬಾರ್ದು, ವ್ಯರ್ಥವಾಗಬಾರ್ದು ಅಂತ ಕೊಡೋದಿಲ್ಲ. ಅದಕ್ಕೂ ಶಾಪ ಕೊಟ್ಟರೆ ಹೋಗಿಬಿಡುತ್ತಾರೆ ಎಲ್ಲ. ಅದಕ್ಕೆ ಭೀಮಸೇನದವರು ಶಾಪ ಕೊಟ್ಟಿದ್ದಿಲ್ಲ, ನೋಡಿದ್ದೀರಾ ನೀವೀಗ ಶಾಪ ಇಲ್ಲ. ದ್ರೌಪದಿ ಶಾಪ ಕೊಡಲಿಲ್ಲ, ಅದು ಬಹಳ ಮುಖ್ಯ. ಅದು ಇದೇ ಮಹಾಭಾರತದಲ್ಲಿ ಜನ್ಮೇಜಯ ರಾಜ ಕೇಳ್ತಾನೆ, ದ್ರೌಪದಿ ಅಷ್ಟು ಸಮರ್ಥರು ಅಂತ ಹೇಳ್ತೀರಿ, ಆ ದುಶ್ಯಾಸನ ಶ್ರೀರೇಶ್ವರ ಇಳಿಲಕ್ಕೆ ಬಂದ, ಶಾಪ ಕೊಡಬಹುದಾಗಿತ್ತಲ್ಲ ಅಂತ ಕೇಳಿದರೆ ಅವರು ಶಾಪ ಕೊಡಲಿಲ್ಲ. ಹೀಗೆ ತಪಸ್ಸಿನ ವ್ಯಯ ಆಗಬಾರ್ದು ಅಂತಲೇ ಕೊಡಲಿಲ್ಲ ಅವರು. ಮತ್ತು ಅನರ್ಥವಾದರೆ ಅವರಿಗೆ ಅನರ್ಥ ಆಗೋದೇ ಇಲ್ಲ, ತಪಸ್ಶಕ್ತಿನೇ ದೊಡ್ಡ ಶಕ್ತಿ. ಅವ್ರದ್ದಂತೂ ಮಾಡಿ ಬಂದ ತಪಸ್ಸಲ್ಲ, ರುಜುಗಳು ಇರೋದೇ ಹಾಗೆ ಅವರು ಅರ್ಥ. ಸ್ವಾಭಾವಿಕವಾಗಿ ಭಾರಿ ದೊಡ್ಡವರು. ದ್ರೌಪದಿ ಶಾಪ ಕೊಡದೆ ಹೋಗಿದ್ದು ಭೀಮಸೇನ ಶಾಪ, ಧರ್ಮರಾಜನೇ ತಡ್ಕೊಳ್ಳೋಕ್ಕಾಗಲಿಲ್ಲ, ಕೊನೆಯ ಶಾಪ ಕೊಟ್ಬಿಡ್ತಾರೆ. ಕುಂತಿ ನೆಪ ಮಾಡ್ಕೊಂಡು ಶಾಪ ಕೊಡ್ತಾರೆ. ಶಜಾಪ ಸರ್ವನಾರೀನಾಂ ಗುಹ್ಯಂ ಹೃದಯ ಅತಿಷ್ಠತು. ಧರ್ಮರಾಜನ ಒಂದು ತಾಳ್ಮೆಗೂ ಮಿತಿ ಬಂತು. ಅದೇ ರೀತಿಯಲ್ಲಿ ಗಾಂಧಾರಿ ಅಂತೂ ಕೃಷ್ಣನಿಗೆ ಶಾಪ ಕೊಟ್ಟು ತಾನು ಪುಣ್ಯ ಕಳ್ಕೊಂಡು ಬಿಡ್ತಾನೆ. ಶಾಪ ಕೊಡ್ಲಕ್ಕೆ ಹೋಗಬಾರ್ದು. ಶಾಪ ಕೊಟ್ಟರೆ ನಮಗೆ ಖುಷಿ, ಪುಣ್ಯ ಹೋಗೋ ಚಾನ್ಸೇ ಇಲ್ಲ, ಇದ್ರ ತಾನೆ ಹೋಗ್ಲಿಕ್ಕೆ ಪುಣ್ಯ ಅಂತ ಕೇಳಿದರೆ ಆಗ ಪಾಪ ಬರ್ತದೆ. ಪುಣ್ಯ ಇದ್ದವರು ಪುಣ್ಯ ಹೋಗ್ತದೆ, ಪಾಪ ಬರ್ತದೆ ಅಷ್ಟೇ. ಶಾಪ ಕೊಟ್ಟು ಪಾಪ ನಮ್ಮನ್ನು ಪುಣ್ಯ ಸಂಪಾದನೆ ಮಾಡದಂತೆ ಮಾಡಿಬಿಡು. ವಿಶ್ವಾಮಿತ್ರರ ಕಥೆ ಲೋಕಕ್ಕೆ ಕೊಟ್ಟ ಎಚ್ಚರಿಕೆ. ಆಗ ಅವರು ಮತ್ತೆ ತಪಸ್ಸಿಗೆ ಹೋದರು, ಸಂಕಲ್ಪ ಮಾಡಿದರು, ಇನ್ಮೇಲೆ ನಾನು ಕೋಪನೇ ಮಾಡ್ಕೊಳ್ಳೋದಿಲ್ಲ, ಇನ್ಮೇಲೆ ನಾನು ತಾಪ ಪಟ್ಕೊಳ್ಳೋದಿಲ್ಲ, ನಾನು ಏನೇನೋ ಕಾರಣಕ್ಕೆ ತಪಸ್ಸು ಕಳ್ಕೊತಾ ಇದ್ದೇನೆ, ಏನು ಮಾಡಿದ್ರು ಕಳ್ಕೊಲ್ಲ ಅಂತ ದೊಡ್ಡ ಸಂಕಲ್ಪ ಮಾಡಿ ವಿಶೇಷವಾದ ತಪಸ್ಸನ್ನು ಮಾಡುತ್ತಾರೆ. ಆಗ ಪರೀಕ್ಷೆ ಮಾಡಲಿಕ್ಕೆ ಇಂದ್ರದೇವರು ಬರ್ತಾರೆ, ನಿಮ್ಮ ಇನ್ನೂ ಪರೀಕ್ಷೆ ಮಾಡಬೇಕು ಅಂತ. ಅವರು 1000 ವರ್ಷ ಉಪವಾಸ ತಪಸ್ಸು ಮಾಡಿದ್ರಂತೆ. ಕೊನೆಗೆ ಸ್ವಲ್ಪ ಆಹಾರ ಸಿಕ್ತು ತಿನ್ನಲಿಕ್ಕೆ ಅಂತ ಕೊಡ್ತಾರೆ. ಇಂದ್ರದೇವರು ಬಂದೇ ಬಿಡ್ತಾರೆ, ಬ್ರಾಹ್ಮಣ ವೇಷ ಹಾಕೊಂಡು, ನನ್ನ ಹಸಿವಾಗಿದೆ ಕೊಡಿ ಅಂತ ಕೇಳ್ತಾರೆ. ಆಗ ಅವರಿಗೆ ಒಂದು ಕಡೆಗೆ ಅತಿಥಿ ದೇವ ಪೂಜೆ ಮಾಡಲೇಬೇಕು, ಆ ಸಮಯಕ್ಕೆ ಬಂದರೆ ಹಸ್ತ ಬ್ರಾಹ್ಮಣ ಸಿಟ್ಟು ಜಾಸ್ತಿ ಅಂತಲೇ ಹೆಸರು. ವಿಶ್ವಾಮಿತ್ರರು ಸಂಕಲ್ಪ ಮಾಡಿದ್ರಲ್ಲ, ಸಿಟ್ಟಾಗಲಿಲ್ಲ, ಕೊಟ್ಬಿಟ್ರು, ತಿಂದು ಹೋಗಿಬಿಟ್ರು ಅವರು. ಮತ್ತೆ ತಪಸ್ಸು ಮಾಡಿದರು, ಮತ್ತೆ ಸ್ವಲ್ಪ ಆಹಾರ ಸಿಕ್ತು, ಮತ್ತೆ ಇಂದ್ರದೇವರು ಬಂದರು, ಮತ್ತೆ ಕೇಳಲಿ, ಮತ್ತೆ ಕೊಟ್ಟರು, ಸಿಟ್ಟಾಗಲೇ ಇಲ್ಲ. ಆ ಕೋಪನ ಪೂರ್ತಿ ಗೆಲ್ತಾ ಬರ್ತಾರೆ. ಇದು ಬ್ರಾಹ್ಮಣ್ಯ ಅಂದ್ರೆ ಯಾರು ಕೋಪಗೆಲ್ಲ ಅಭ್ಯಾಸ ಇಟ್ಟು ಬರ್ತಾರೆ, ಶಮದಮಾದಿ ಸಂಪತ್ತಿ ಅಂದರೆ ಬ್ರಾಹ್ಮಣರ ಲಕ್ಷಣ. ನಾವು ವೇಷದಿಂದ ಬ್ರಾಹ್ಮಣರಾಗಲಿಕ್ಕೆ ಬರೋದಿಲ್ಲ, ಆ ಗುಣಗಳಿಂದ ಬ್ರಾಹ್ಮಣರಾಗಬೇಕು. ಆಚಾರ್ಯ ಹೇಳ್ತಾರೆ, ಅಧಿಕಾಸ್ತೇ ಗುಣಾಶೂದ್ರೆ ಬ್ರಾಹ್ಮಣಾದಿ ಹೀಸ ಉಚ್ಯತೆ. ಒಬ್ಬ ಶೂದ್ರನಲ್ಲಿ ಶಮದವಾದಿ ಗುಣಗಳು ಕಂಡು ಬಂದರೆ ಅವನ ಸ್ವರೂಪ ಬ್ರಾಹ್ಮಣರು ಅಂತ ತಿಳ್ಕೊಡಿ ಅಂತ ಕನಕದಾಸರಂಥವ್ರು ದೃಷ್ಟಾಂತ. ಅದೇ ರೀತಿಯಲ್ಲಿ ಒಬ್ಬ ಬ್ರಾಹ್ಮಣರಲ್ಲಿ ಶಮದವಾದಿ ಗುಣಗಳು ಕಡಿಮೆ ಇದ್ದರೆ ಅವನು ಶೂದ್ರ ಅಂತ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಶೂದ್ರ ಏವೇತಿ ಕೀರ್ತಿತಃ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೋಪತಾಪಗಳಿಂದ ನಾವು ಬ್ರಾಹ್ಮಣ್ಯ ಕಳ್ಕೊತಾ ಹೋಗ್ತೇವೆ. ಇಂದ್ರದೇವರು ಏ ನೋಡಿದ್ರು ಭಾರಿ ಖುಷಿಪಟ್ಟರು, ಇನ್ನು ಕೋಪ ಪೂರ್ತಿ ಗೆದ್ದಾಯ್ತು ಅವರು. ಆಗ ಮತ್ತೆ ತಪಸ್ಸು ಮಾಡಿದ್ದಾರೆ, ಬ್ರಹ್ಮಾದಿ ದೇವತೆಗಳೆಲ್ಲ ಬರ್ತಾರೆ ಅಲ್ಲಿಗೆ, ಬಂದು ಹೇಳ್ತಾರೆ ವಿಶ್ವಾಮಿತ್ರರೇ ಈಗ ಬ್ರಾಹ್ಮಣರಾಗಿದ್ದೀರಿ, ನೀವೀಗ ನೀವು ಬ್ರಾಹ್ಮಣರು ಅಂತ ಒಪ್ತೇವೆ ನಾವು ಅಂತ ಹೇಳಿಬಿಟ್ಟು ಬ್ರಹ್ಮರ್ಷಿ ಅಂತ ಹೆಸರು ಕೊಟ್ಟರು. ಮೊದಲು ರಾಜರು, ಆಮೇಲೆ ರಾಜಋಷಿ, ಆಮೇಲೆ ಮಹರ್ಷಿ, ಈಗ ಬ್ರಹ್ಮರ್ಷಿ ಆಗ್ತಾರೆ. ಆಗ ವಿಶ್ವಾಮಿತ್ರರು ಭಾರಿ ಖುಷಿಯಾಯಿತು, ಹಾಗಿದ್ದರೆ ಬ್ರಹ್ಮರ್ಷಿನಾಗೋದಾದರೆ ಎಲ್ಲ ವೇದಗಳು ನನ್ನ ಸಿದ್ಧಿ ಬರಬೇಕು, ಓಂಕಾರಾದಿಗಳು ಸಿದ್ಧಿಗೆ ಬರಬೇಕು, ಆ ಪೋಸ್ಟ್ ಕೊಟ್ಟಮೇಲೆ ಸಂಬಳದಂತೆ ಕೊಡಬೇಕಲ್ಲ ಫೆಸಿಲಿಟೀಸ್ ಎಲ್ಲ. ತಥಾಸ್ತು ಅಂದರೆ ಎಲ್ಲ ಬಂತವರಿಗೆ ಪ್ರಶ್ನ. ಕೊನೆಯ ಒಂದು ಮಾತು ಹೇಳಿದರು, ನನಗೆ ವೈಶಿಷ್ಟರು ಒಪ್ಪಬೇಕು ನನ್ನ ಬ್ರಹ್ಮಋಷಿಗಳು ಅಂತೆ, ಅವರು ಅಪೋಸಿಟ್ ಅವರು ಒಪ್ಪಬೇಕು ನಾನು. ಆಯ್ತು ವೈಶಿಷ್ಟ್ರು ಬರ್ತಾ ಒಪ್ತೇನೆ ಅಂತ ಹೇಳ್ತಾರೆ. ಬ್ರಹ್ಮದೇವರು ಒಪ್ಪಿದ ಮೇಲೆ ವೈಶಿಷ್ಟ್ರು ಯಾರು ಒಪ್ಪೋ ಪ್ರಸಿದ್ಧ, ಅವರಿಗೆ ಬೆದರಾಳಿಗಳು ಒಪ್ಪಬೇಕಾಯಿತು, ಒಪ್ಪಿದ್ರು ಶಾಂತರಾದರು. ವೈಶಿಷ್ಟ್ರ ಮೇಲೆ ದ್ವೇಷ ಇಲ್ಲ, ಅವರು ಇಬ್ಬರು ಆತ್ಮೀಯರಾಗಿ ಬಿಡ್ತಾರೆ, ದ್ವೇಷದ ಹೆಸರಿಲ್ಲ, ಸ್ವರೂಪ ಒಳ್ಳೆಯದಾದ್ದರಿಂದ ದ್ವೇಷದ ಹೆಸರಿಲ್ಲ ಅವರಿಗೆ, ಅವತ್ತಿಂದ ಬ್ರಹ್ಮರ್ಷಿಗಳು ಅಂತ. ಆಚಾರ್ಯದನ್ನೆಲ್ಲ ಕೂಡ ಒಂದೇ ಮಾತನ್ನು ಹೇಳ್ತಾರೆ, ವರೇಣ ವಿಪ್ರತ್ವಮ ಮಾಪ ಯೋಸೌ ಹೇಳ್ತಾ, ವಿಶ್ವಶ್ಯ ಮಿತ್ರಂ ಸಹಿ ಆಜಗಾಮ ತತಸ್ಸು ವಂಶೇ ಶಶಿನ ಪ್ರಜಾತಃ ಗಾಧೀತಿ ಶಕ್ರ ತನಯೋಶ್ಯ ಚಾಸೀತ್ ವರೇಣ ವಿಪ್ರತ್ವಮ ಮಾಪ ಯೋಸೌ ವಿಶ್ವಶ್ಯ ಮಿತ್ರಂ ಸಹಿ ಆಜಗಾಮ. ನಮಗೀಗ ಅರ್ಥ ಆಗುತ್ತೆ, ಅವರು ಬ್ರಾಹ್ಮಣರಾಗಲಿಕ್ಕೆ ಇಂಥದ್ದು ಪ್ರಮಾಣ ಮಹಾಭಾರತದಲ್ಲಿ ಬರುತ್ತೆ. ಮತಂಗ ಅನ್ನೋನು ಭಾರಿ ಕಷ್ಟಪಡ್ತಾರೆ, ಬರೀ ಬ್ರಾಹ್ಮಣ್ಯ ಸಿಗೋದೇ ಇಲ್ಲ, ಇವರಿಗೆ ಸಿಕ್ತು. ಮತ್ತು ವ್ಯತ್ಯಾಸ ಬಂತಲ್ಲ ಅಂದರೆ ಹೇಳ್ತಾರೆ, ಬಂದ ಕಥೆ ಹೇಳಿದರು ಋಷಿಕರು ಏನು ಮಾಡಿದ್ರು, ಮಂತ್ರ ಹಾಕಬೇಕಾದ್ರೆ ಬ್ರಾಹ್ಮಣನಾಗಲಿ ಅಂತ ಮಂತ್ರ ಹಾಕಿದ್ರು. ಅವರು ಹುಟ್ಟಿನಲ್ಲಿ ಬ್ರಾಹ್ಮಣರಾಗಲೇಬೇಕಾಗಿತ್ತು, ಬಂತೆ ಹೊರತು ಇಲ್ಲದರೆ ಬರ್ತಿರಲಿಲ್ಲ. ಎಷ್ಟು ಬ್ರಾಹ್ಮಣ್ಯ ಕಷ್ಟ ಅಂತ ಗೊತ್ತಾಯ್ತಲ್ಲ ನಮಗೆ. ಈಗ ಅನಿಸುತ್ತೆ ನಾವು ಹುಟ್ಟಿನಲ್ಲಿ ಬ್ರಾಹ್ಮಣರಾಗಿಬಿಟ್ಟಿದ್ದೇವೆ, ಕಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೇವೆ, ಇದು ಆಶ್ಚರ್ಯ. ಅವ್ರು ಇಲ್ಲದ ಬ್ರಾಹ್ಮಣ್ಯ ತಂದ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಇರೋದನ್ನು ಕಳ್ಕೊಳ್ಳೋಕೆ ಹೋಗ್ತಾ ಇದ್ದೆ. ಅಂದರೆ ಬ್ರಾಹ್ಮಣ್ಯ ಅಂದರೆ ಸಾಮಾನ್ಯ ಅಲ್ಲ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ದೊಡ್ಡ ಆಸ್ತಿ ಇದು ಅದು, ಅದನ್ನು ಕಳ್ಕೊಳ್ಳೋಕೆ ಹೋಗಬಾರದು. ಅದು ಉಳಿಸ್ಕೊಳ್ಳೋಕೆ ಹೋಗಬೇಕಾದ್ರೆ ಒಂದೇ, ಕುರಿಯಾದನ್ನವ ಕುರಿಯಾದ ಮೈತ್ರೋ ಬ್ರಾಹ್ಮಣ ಉಚ್ಚತೆ. ಸಂಧ್ಯಾವನ್ನ ಸರಿಯಾಗಿ ತ್ರಿಕಾಲ ಮಾಡಿದರೆ, ಹತ್ತು ಮಾಡಿದ್ರು ಪರವಾಗಿಲ್ಲ ಗಾಯತ್ರಿನ ಉಳಿಸ್ಕೋಬೇಕಲ್ಲ. ಬ್ರಾಹ್ಮಣ್ಯ ಉಳಿತು ಅಂದ್ರೆ ಮುಂದೆ ಏನಾದರೂ ಸಾಧನೆ ಮಾಡ್ಬೋದು. ಸರ್ವಿಸ್ನಲ್ಲಿದ್ದಾರೆ ಪ್ರಮೋಷನ್, ಅದೇ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಬರೋ. ರಿಟೈರ್ ಆದ ನೆಕ್ಸ್ಟೇನೆ ಪ್ರಮೋಷನ್ ಬಂತು. ರಿಟೈರ್ ಆದ ಏನು ಬೆನಿಫಿಟ್ ಸಿಗೋದಿಲ್ಲ ಅವ್ರಿಗೆ, ಸ್ಕೇರ್ ರಿವೈಸ್ ಆದರೆ. ಸರ್ವಿಸ್ನಲ್ಲಿ ಇರಬೇಕು. ಇವತ್ತು ತುಂಬ ದಿನ ತಪ್ಪು ತಿಳ್ಕೊಂಡಿರ್ತಾರೆ. ಪಿತ್ರಾರ್ಜಿತ ಆಸ್ತಿ ಯಾವುದು? ಮನೆಯ ಪಿತ್ರಾರ್ಜಿತ ಆಸ್ತಿ, ವೆಹಿಕಲ್ ಪಿತ್ರಾರ್ಜಿತ ಆಸ್ತಿ, ಏನೇನೋ ಆಸ್ತಿ ಹೇಳ್ತಾರೆ. ಅಲ್ಲ, ಪಿತ್ರಾರ್ಜಿತ ಆಸ್ತಿ ಅಂದರೆ ಬ್ರಾಹ್ಮಣ್ಯ ದೊಡ್ಡ ಆಸ್ತಿ, ಪಿತ್ರಾರ್ಜಿತ ಆಸ್ತಿ. ವಿಶ್ವಾಮಿತ್ರರು ಎಷ್ಟು ಕಷ್ಟಪಟ್ಟರು ಗೊತ್ತಾಯ್ತಲ್ಲ. ಪಿತ್ರಾರ್ಜಿತವಾಗದೆ ಹೋಗಿ ಬರಬೇಕಾದ್ರೆ ಅವರ ಯೋಗ್ಯತೆ ಯಾರ್ಯಾರು ಬರಲಿಕ್ಕೆ, ಸಾಮಾನ್ಯರು ಬರುತ್ತಾ? 40-50 ಸಾವಿರ ದೊಡ್ಡ ತಪಸ್ಸು ಮಾಡಿ ಬ್ರಹ್ಮರ್ಷಿ ಅನಿಸ್ಕೋಬೇಕಾದ್ರೆ, ಹುಟ್ಟಿನಿಂದ ಅಂತ ನಮಗೆ ಅವಕಾಶ ಬಂದಿರಬೇಕಾದ್ರೆ, ಅದನ್ನು ಉಳಿಸ್ಕೊಳ್ಳೋದಕ್ಕಿಂತ ದೊಡ್ಡ ನಾವು ತಪಸ್ಸು ಮತ್ತೊಂದಿಲ್ಲ. ಬ್ರಾಹ್ಮಣ್ಯ ಉಳಿಸ್ಕೊಳ್ಳೋದೇ ತಪಸ್ಸು ಇದ್ದ ಹಾಗೆ. ಇವತ್ತು ಕಳ್ಕೊಳ್ಳೋದಕ್ಕೆ ಕ್ಯೂ ನಿಂತದ್ದಾರೆ ಜನ. ಬೆಳಗ್ಗಿಂದ ಸಾಯಂಕಾಲದವರೆ ಮನೆಯಲ್ಲಿ ಊಟ ಕೂಡ ಮಾಡೋ ವ್ಯವಸ್ಥೆ ಮನುಷ್ಯನಿಗಿಲ್ಲ. ಮನೆಯಲ್ಲಿ ಅನ್ನಕ್ಕದ ಹೆಸರಿಲ್ಲ. ದುಡ್ಡು ಕೈ ತುಂಬ ಲಕ್ಷಾಂತರ ರೂಪಾಯಿ ಬರ್ತದೆ, ತಗೊಂಡು ಏನು ಮಾಡ್ತೇವೆ? ಅವ್ರು ಹೇಳಿ, ಅವರೇನು ಹೇಳಿದರು ವಶಿಷ್ಠರು, ನೀನು ಕೋಟಿ ಎಲ್ಲ 100 ಕೋಟಿ ಗೋವುಗಳು ಕೊಟ್ಟರು ನಾವು ಕಾಮಧೇನು ಕೊಡೋದಿಲ್ಲ, ಎಷ್ಟು ಹಣದ ರಾಶಿ ಕೊಟ್ಟರು ಕೊಡೋದಿಲ್ಲ ಅಂತ ಹಠ ಹಿಡಿದ್ರಲ್ಲ. ಬ್ರಾಹ್ಮಣ್ಯ ಕಳ್ಕೊಂಡೋದು ದೊಡ್ಡದಲ್ಲ, ವಾಪಸ್ ಬರೋ ಸಾಧ್ಯತೆಯೇ. ಬೇರೆ ಜಾತಿ ಹೋದರೆ ವಾಪಸ್ ಬರ್ತದೆ, ಆದರೆ ಬ್ರಾಹ್ಮಣ್ಯ ಹೋದರೆ ಮತ್ತೆ ಬರೋದಿಲ್ಲ. ಒನ್ಸ್ ಫಾರ್ ಆಲ್ ಗಾನ್ ಅಂತ ಬ್ರಾಹ್ಮಣ್ಯ ಉಳಿಸ್ಕೊಳ್ಳೋದಕ್ಕೆ ಸ್ಫೂರ್ತಿ ಬರಬೇಕಾದ್ರೆ ವಿಶ್ವಾಮಿತ್ರರ ಕಥೆ ಮುಖ್ಯ. ಅಂತ ವಿಶ್ವಾಮಿತ್ರ ಮುನಿಗಳು ಇವರು ಅಂತ ರಾಮದೇವರು ಬಂದು ಶತಾನಂದ ಮುನಿಗಳು ಹೇಳೋ ಕಥೆಗಳಿವೆಲ್ಲ ಕೂಡ ರಾಮಾಯಣದಲ್ಲಿ ಅದೇ ಘಟ್ಟದಲ್ಲಿ ಬಂದ ಮಾತುಗಳು. ಇಂಥ ವಿಶ್ವಾಮಿತ್ರ ಮಹನೀಯರ ಹಿಂದೆ ನೀರಿದ್ದೀ ರಾಮ, ಈ ನಮಗೆ ಅರ್ಥ ಆಯಿತು. ಬ್ರಹ್ಮರ್ಷಿಗಳಾದ ಫಲ ಏನು ವಿಶ್ವಾಮಿತ್ರ ಮುನಿಗಳು ಅಂದರೆ ರಾಮದೇವರು ಸಿಕ್ಕರು, ಅದು ಮುಖ್ಯ. ರಾಮದೇವರು ಸಿಕ್ಕಿದ್ದ ತಪಸ್ಸಿನ ದೊಡ್ಡ ಸಿದ್ಧಿ ಸಿದ್ಧಾಶ್ರಮದಲ್ಲಿ ಆ ವೈಭವ. ರಾಮದೇವರು ಸಿಕ್ಕರಲ್ಲ, ರಾಮದೇವರನ್ನು ಮುಟ್ಟಿ ಪೂಜೆ ಮಾಡೋ ಯೋಗ, ರಾಮದೇವರನ್ನು ಆರಾಧನೆ ಮಾಡೋ ಯೋಗ, ಸಾಕ್ಷಾತ್ ರಾಮದೇವರ ಜೊತೆಗಿರೋ ಯೋಗ, ಇದೆಲ್ಲ ವಿಶ್ವಾಮಿತ್ರ ಬಂದಿದ್ದ ಕಾರಣ. ಬ್ರಾಹ್ಮಣ್ಯವನ್ನು ಪಡೆದರು, ಬ್ರಹ್ಮರ್ಷಿತ್ವವನ್ನು ಪಡೆದರು, ಅದರ ಸಿದ್ಧಿ ಇದು ಅಂತ ಎಲ್ಲ ಶತಾನಂದರು ಕೊಂಡಾಡ್ತಾ ಇದ್ದಾರೆ. ತಮ್ಮ ತಾಯಿನ ರಾಮ ಉದ್ಧಾರ ಮಾಡಿದ ಅನ್ನೋ ಮಾತು ಅವರು ಇಷ್ಟೆಲ್ಲ ಸ್ಫೂರ್ತಿ ಕೊಟ್ಟು ಮಾತಾಡಿ ವಿಶ್ವಾಮಿತ್ರರು ಹೇಳಿದರು. ಕುರುಶ್ವ ಜಾಮಾತರ ಮೇನಮಾಶ್ವಿತಿ, ಜನಕರಾಜ ಬೇಗ ಅಡಿಯನ್ನು ಮಾಡ್ಕೊ ರಾಮನ್ನ ಅಂತ ಹೇಳಿದ ತಕ್ಷಣ ಅಂತ ಹೇಳ್ತಾನೆ, ಸ್ವಾಮಿ ನನ್ನ ಮನಸ್ಸು ಅದೇ ಇದೆ, ಆದರೆ ಒಂದು ಪ್ರಾರ್ಥನೆ. ನಾನು ಹಿಂದೊಮ್ಮೆ ದೊಡ್ಡ ತಪಸ್ಸನ್ನು ಮಾಡಿದೆ, ವರಾಯುಧಾವಾಪ್ತಿ ಧೃತೇನ ಚೇತಸ, ಒಂದು ದೊಡ್ಡ ಆಯುಧ ಬೇಕು ಅಂತ ರುದ್ರದೇವನು ಕೂಡ ತಪಸ್ಸು ಮಾಡಿದೆ. ಅವರು ಮೆಚ್ಚಿದರು, ಪಿನಾಕ ಧನಸ್ಸನ್ನು ನನಗೆ ಕೊಟ್ಟು ಇಟ್ಕೊಂಡಿದ್ದೇನೆ ಧನಸ್ಸನ್ನು ನಾನು. ಆ ಧನಸ್ಸನ್ನು ಇಟ್ಕೊಂಡಾಗ ಮುಂದೆ ಒಂದು ಸಲ ನನಗೆ ಈ ಸೀತಾದೇವಿ ಮಗಳಾಗಿ ಬಂದು, ಸಾಕ್ಷಾತ್ ಮಹಾಲಕ್ಷ್ಮಿ ಮಗಳಾಗಿ ಬಂದಿದ್ದಾರೆ. ಅದಕ್ಕೆ ಜಾನಕಿ ಅಂತ ಹೆಸರಾಗಿದ್ದು, ಜನಕರಾಜನ ಅವರ ಸಪುತ್ರಿಯಾಗಿ ಹುಟ್ಟಿ ಬಂದಿದ್ದಲ್ಲ. ಆತನ ಮಕ್ಕಳಿರಲಿಲ್ಲ, ಯಜ್ಞವನ್ನು ಮಾಡಿದ, ಯಜ್ಞಭೂಮಿಯನ್ನು ಉಳುತ್ತಿರಬೇಕಾದ್ರೆ ಆಕಾಶರಾಜನಿಗೆ ಹೇಗೆ ಪದ್ಮಾವತಿ ಸಿಕ್ಕರಲ್ಲ, ಆ ರೀತಿ ಸೀತಾದೇವಿ ಸಿಕ್ಕಿತ್ತು. ಅದಕ್ಕೆ ಆಕೆಗೆ ಸೀತಾ ಅಂತ, ಸೀರಜಾತ ಅನ್ನೋದೇ ಸೀರಜಾತ. ಸೀರಜಾತ, ಸೀರ ಅಂದರೆ ನೇಗಿಲು, ಜಾತ ಅಂದರೆ ಆ ನೇಗಿಲಿನಿಂದ ಭೂಮಿಯನ್ನು ಉಳಬೇಕಾದ್ರೆ ಅವತಾರ ಮಾಡಿದ್ದರಿಂದ ಸೀರಜಾತ. ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಸೇರಿ ಸೀತಾ ಅಂತಾಗಿದೆ. ಪೂರ್ತಿ ಹೆಸರು ಸೀರಜಾತ ಸೀತಾ. ಇವತ್ತು USA ಸ್ಟಾರ್ಟ್ ಮಾಡೋದಿಲ್ಲ, ನಾವೀಗ ಸ್ಟಾರ್ಟ್ ಮಾಡೋ ಪದ್ಧತಿ ಇದೆ. ಆ ರೀತಿ ಸ್ಟಾರ್ಟ್ ಆಗಿ ಸೀತಾ ಅಂತಾಗಿರೋದು. ಅಂಥ ಸೀತಾ ನನ್ನ ಮಗಳಾಗಿ ಬೆಳೆದಿದ್ದಾಳೆ. ಇದು ಕಥೆ ಯಾತಕ್ಕೆ ಹೇಳುತ್ತಾರೆ ಅಂದರೆ, ಮಹಾಲಕ್ಷ್ಮಿಗೆ ಪ್ರಾಕೃತ ದೇಹ ಇಲ್ಲ ಆದರೆ ಹೇಳಬೇಕಾಗಿತ್ತು. ಮಹಾಲಕ್ಷ್ಮಿಗೆ ಪ್ರಾಕೃತ ನರಸಿಂಹದೇವರು ಕಂಬದಲ್ಲಿ ಬಂದರು, ಕಂಬದ ಮಗನೇ ಅಂತ ಕರೆದಿಲ್ಲದೆ ಇನ್ನೇಗಿಲ್ಲ ಮಗಳೇ ಭೂಮಿಜ, ಭೂಮಿಯ ಮಗಳು ಅಂತ ಕರೆಯೋದಷ್ಟೆ. ಅಂದರೆ ಭೂಮಿಯಲ್ಲಿ ಪ್ರಾದುರ್ಭಾವನೆ ಹೊರತು ಭೂಮಿಯ ವಿಕಾರವಾಗಿ ಹುಟ್ಟಿ ಬಂದವರಲ್ಲ. ಪರಮಾತ್ಮ ಹಾಗೆ ವಸುದೇವ ದೇವಿಕೆಯರ ಮಗ ಅಂತ ಹೇಳಿದರೆ ಅವರು ತಪಸ್ಸಿಗೆ ಅನುಗ್ರಹ ಮಾಡಿದ್ದೇ ಹೊರತು ಅವರ ದೇಹದಿಂದ ಹುಟ್ಟಿ ಬಂದಿದ್ದಲ್ಲ. ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ. ಮಹಾಲಕ್ಷ್ಮಿಗೂ ಕೂಡ ಯಾವುದೇ ಅವತಾರಕ್ಕೂ ಯಾವುದೇ ರೂಪಕ್ಕೂ ಕೂಡ ಪ್ರಾಕೃತ ಸಂಬಂಧ ಇಲ್ಲ. ಅದು ಸುಲಭ, ಯಾಕೆ ಪ್ರಕೃತಿ ಅಭಿಮಾನಿ ದೇವತೆಯವರು, ಅಂದಮೇಲೆ ಪ್ರಕೃತಿ ಒಳಗಾದ ಸಂಭವನೇ ಇಲ್ಲ. ಅಭಿಮಾನಿ ದೇವತೆಯಾಗಿ ಮೇಲಿರೋದರಿಂದ ಅವರು ಕೆಳಗಿನವರಿಗೆ ಅದು ಸಂಬಂಧ ಇದೆ, ಇವರದ್ದು ಯಾವುದೇ ಸಂಬಂಧ ಇಲ್ಲ. ಅವ್ರ ಮೇಲೆ ನಾರಾಯಣ ಇರೋದ್ರಿಂದ ಅವರಿಗೂ ಪ್ರಕೃತಿ ಸಂಬಂಧ ಇಲ್ಲ. ಅವರಿಬ್ಬರೇ ದ್ವಾವೇವ ನಿತ್ಯ ಮುಕ್ತವು, ಇಬ್ಬರೇ ನಿತ್ಯ ಮುಕ್ತರು, ಪ್ರಕೃತಿ ಎಂಬಂಥಕ್ಕೆ ಒಳಗಾಗದವರು. ಈ ಕಥೆಯಲ್ಲಿನೇ ಸ್ಪಷ್ಟವಾಗಿ ಜಾನಕಿ ದೇವಿ ಸಾಕ್ಷಾತ್ ಸೀತಾದೇವಿ ಅಪ್ರಾಕೃತ ಶರೀರದವರು ಅಂತಾಗಿದೆ. ಮುಂದೆ ನಾನು ಮದುವೆ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿದೆ. ಕನ್ಯಾನ ಹೇಗೆ ಹುಡುಕಬೇಕು ಅಂತ ಹೇಳಿದ್ರೆ ಸ್ವಯಂವರದ ಏರ್ಪಾಟು ಮಾಡಿಕೊಂಡೆ, ಸಂಕಲ್ಪ ಮಾಡಿದೆ. ದದಾಮಿ ಕನ್ಯಾಂ ಯೈದಂ ಹಿ ಪೂರಯೇ. ಈ ಧನಸ್ಸನ್ನು ಯಾರು ಕಟ್ತಾರಲ್ಲ ಅವರಿಗೆ ನಾನು ಅದೇನು ಕಟ್ಟಿ ಹೊಡೆಯೋದೆಲ್ಲ ಏನೂ ಇಲ್ಲ. ಮತ್ಸ್ಯಂತ್ರ ಭೇದನದಲ್ಲಿ ಧನಸ್ಸನ್ನು ಕಟ್ಟಿ ನೋಡಿ ಹೊಡಿಬೇಕಾಗಿತ್ತು, ಅದು ಹೊಡೆಯೋದೇನೂ ಇಲ್ಲ. ಧನಸ್ಸು ಕಟ್ಬಿಟ್ರೆ ಮುಗಿದೋಯ್ತಷ್ಟೇ. ಯಾರು ಕಟ್ತಾರೋ ಅವ್ರಿಗೆ ಕೊಡ್ತೇನೆ ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳಿ ಸ್ವಯಂವರ ರಾಮದೇವರು ಮಾಡಲಿ ಕೊಡ್ತೇನೆ ಅಂತ ಹೇಳ್ತಾರೆ. ಆಚಾರ ನಿರ್ಣಯವನ್ನು ಬರೀತಾರೆ. ಏನು ನಿರ್ಣಯ ಅಂದರೆ, ಭೀಷ್ಮಕರಾದ ಈ ರೀತಿ ಮಾಡಲಿಕ್ಕೆ ಹೊರಟಾಗ ಕೃಷ್ಣ ಹೋಗಿ ಮಾಡಬಾರ್ದು ತಪ್ಪು ಮಾಡ್ತಿದ್ದಿ ಅಂತ ಹೇಳ್ತಾನೆ ಭೀಷ್ಮಕರಾದೆ. ರುಕ್ಮಿಣಿ ಸ್ವಯಂವರ ಮಾಡಲಿಕ್ಕೆ ಹೊರಟಾಗ ನೀನು ಮಾಡೋದು ತಪ್ಪು ಅಂತ ಕೃಷ್ಣ ಹೇಳಿ ತನ್ನ ವಿಶ್ವರೂಪ ತೋರಿಸಿ, ರುಕ್ಮಿಣಿಯ ವಿಶ್ವರೂಪ ತೋರಿಸಿ ತಾವು ನಿತ್ಯ ದಂಪತಿಗಳು ಅಂತ ಹೇಳಿ ಸ್ವಯಂವರವನ್ನು ನಿಲ್ಲಿಸಿ ತಾನು ವಿವಾಹವಾಗ್ತಾನೆ ಮುಂದೆ ಹೇಳ್ತಾರಲ್ಲ. ಆದರೆ ಜನಕರಾಜ ಸ್ವಯಂವರ ಮಾಡ್ತಾನೆ, ವರುಣರಾಜ ಸ್ವಯಂವರ ಮಾಡ್ತಾನೆ, ಲಕ್ಷ್ಮೀ ಸ್ವಯಂವರನ ಇದನ್ನು ಬಯ್ಯೋದಿಲ್ಲ. ಯಾತಕ್ಕೆ ಅಂದರೆ ಎರಡು ಕಾರಣ ಕೊಡ್ತಾರೆ. ಅಪಾಂಪತಿಶ್ಚ ಮೈಥಿಲಃ ಸ್ವಯಂವರಂ ಕೃತಾಹುತಿ. ಸ್ವಯಂವರ ಮಾಡಿದರೂ ಕೂಡ ಭೀಷ್ಮಕರಾಜ ಏನು ಮಾಡಲಿಕ್ಕೆ ಕೊಟ್ಟಿದ್ದ ಗೊತ್ತಾ? ಯಾರ್ಯಾರೂ ಸರಿ ರುಕ್ಮಿಣಿ ಮದುವೆ ಆಗ್ಬೋದು ಸ್ವಯಂವರದಲ್ಲಿ ಗೆದ್ದರೆ ತಿಳ್ಕೊಂಡಿದ್ದ. ಇವ್ರು ಹಾಗಲ್ಲ, ರಾಮಚಂದ್ರನೇ ಮದುವೆ ಆಗ್ತಾನೆ ಸಂಕಲ್ಪ ಮಾಡಿಯೇ ಮಾಡಿದರು. ಅದೇ ರೀತಿ ಲಕ್ಷ್ಮೀ ಸ್ವಯಂವರ ವರ್ಣ ಮಾಡಿದ್ದು ನಾರಾಯಣನ ಪತ್ನಿನೇ ಆಗ್ತಾಳೆ, ಅದಕ್ಕೆ ದೋಷ ಆಗಲಿಲ್ಲ ಅವರಿಗೆ. ಇವತ್ತೇನು ಮಾಡಿದ ಆ ರೀತಿ ಅನ್ಕೊಳ್ಳಿಲ್ಲ, ಅದಕ್ಕೆ ದೋಷ ಆಯಿತು. ಅದನ್ನಾರು ಯಾಕೆ ಮಾಡಿದ್ರು ಅಂದರೆ ಕ್ಷತ್ರಿಯ ಧರ್ಮ ಅದು, ಸ್ವಯಂವರ ಕ್ಷತ್ರಿಯ ಧರ್ಮ ಸ್ವಧರ್ಮ ಅಂತ ಮಾಡಿದರು, ಸಂಕಲ್ಪ ಸರಿಯಾಗಿತ್ತು, ಆದ್ದರಿಂದ ಅವರಿಗೆ ದೋಷ ಬರಲಿಲ್ಲ. ಇದನ್ನು ಪ್ರಾತಸ್ಮರಣೀಯರಾದ ವಿದ್ಯಾಮಾನ ತೀರ್ಥ ಸ್ವಾಮಿಗಳು ಒಳ್ಳೆಯದು ಉಪಯೋಗ ಮಾಡಿಕೊಳ್ತಾರೆ. ಯಾವುದಕ್ಕೆ ಅಂದರೆ, ಸಾಮಾನ್ಯವಾಗಿ ಅಯೋಗ್ಯರಿಗೆ ತತ್ವವನ್ನು ಹೇಳಬಾರ್ದು, ಅಯೋಗ್ಯರಿಗೆ ತತ್ವೋಪದೇಶ ಮಾಡಬಾರ್ದು ಶಾಸ್ತ್ರ ಹೇಳಿ. ತತ್ವಮೇಶು ನಿಗೂಹಿತವು ಅದು ಅನಾವಿಷ್ಕುರುವನ್ ಅನ್ವಯ ಬ್ರಹ್ಮಸೂತ್ರ ಹೇಳ್ತಾ ಇತ್ತು. ಉಪನ್ಯಾಸ ಎಲ್ಲ ಮಾಡ್ತಾರೆ ಹಾಗಿದ್ರೆ, ಪಾಠ ಪ್ರವಚನ ಮಾಡ್ತಾರೆ, ಸ್ವರೂಪಯೋಗ್ಯತೆ ನಮಗೆ ಗೊತ್ತಿರೋದಿಲ್ಲ, ದೋಷ ಬರುತ್ತಾ ಹಾಗಿದ್ರೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಈ ದೃಷ್ಟಾಂತ ಕೊಡ್ತಿದ್ರು ಸ್ವಾಮಿಗಳು, ಇಲ್ಲ ಜನಕರಾಜ ಮತ್ತು ವರುಣರಾಜ ಇಬ್ಬರು ಕೂಡ ಅವರು ರುಕ್ಮಿಣಿ ದೇವಿ ಕೃಷ್ಣನನ್ನೇ ಸೇರಬೇಕು ಅಂತ ಆತ ಅನ್ಕೊಳ್ಳಲಿಲ್ಲ. ಅವರು ಅನ್ಕೊಂಡ್ರು ಸೀತಾದೇವಿ ರಾಮನ ಪತ್ನಿಯೇ ಆಗ್ತಾಳೆ, ಲಕ್ಷ್ಮೀದೇವಿ ನಾರಾಯಣ ಪತ್ನಿನೇ ಆಗ್ತಾಳೆ ಅಂತ ಮಾಡಿದ್ರು. ಅದಕ್ಕೆ ನಾವು ಸಭೆ ಸಮಾರಂಭಗಳಲ್ಲಿ ನಾವು ಶಾಸ್ತ್ರ ಪ್ರವಚನ ಮಾಡಬೇಕಾದ್ರೆ ಯೋಗ್ಯರಿಗೆ ಜ್ಞಾನ ಬರಲಿ, ಅಯೋಗ್ಯರಿಗಲ್ಲ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಅದು ದೋಷಕ್ಕೆ ಕಾರಣ ಆಗೋದಿಲ್ಲ. ಅದು ಸೀತಾ ಸ್ವಯಂವರಣೆ ಆಗ್ತದೆ, ರುಕ್ಮಿಣಿ ಸ್ವಯಂವರಣೆ ಆಗ್ತದೆ ಹೊರತು ಇದಾಗೋದಿಲ್ಲ. ಇಲ್ಲ ಹೋದ್ರೆ ದಾರಿ ತಪ್ಪು ಹೋಗ್ತದೆ. ಯಾರು ಬೇಕಾದ್ರೂ ಕೇಳಲಿ, ಯಾರು ಬೇಕಾದ್ರೂ ಜ್ಞಾನ ಬರಲಿ ಹೇಳಬಾರ್ದು. ಇಲ್ಲಿ ದುಡ್ಡಿಟ್ಟು ಯಾರು ತೊಗೊಂಡೋಗ್ರಿ ಅಂತಾರ? ದುಡ್ಡು ಯಾರು ತೊಗೊಂಡೋಗಬಾರ್ದು, ಜ್ಞಾನಧನ ಅದಕ್ಕಿಂತ ದೊಡ್ಡ ಧನ, ವಿದ್ಯಾಧನಂ ಸರ್ವಧನ ಪ್ರಧಾನ, ಯಾರಾದರೂ ತೊಗೊಂಡು ಹೋಗಬಾರ್ದು, ಯೋಗ್ಯರೇ ತೊಗೊಳ್ಬೇಕು. ನಮಗೆ ಯೋಗ್ಯರಾದರೂ ಗೊತ್ತಿಲ್ಲ, ಸಂಕಲ್ಪ ಹಾಗೆ ಮಾಡಿ ದೇವರು ಮಾಡಿಸೇ ಮಾಡಿಸ್ತಾನೆ, ಆದ್ದರಿಂದ ದೋಷ ಆಗೋದಿಲ್ಲ ಅಂತ ಹೇಳಿ ನಿರ್ಣಯ ಮಾಡಿದ್ದ. ಇಲ್ಲಿ ಬರೀ ಆಚಾರ ಅಲ್ಲಿ ಬರೀತಾ ಇದ್ದಾರೆ, ಸೇರಿಸ್ಕೋಬೇಕಲ್ಲ. ಆದ್ದರಿಂದ ಜನಕರಾಜ ಸರಿ ಮಾಡಿ ಅವನೇ ನನ್ನ ಅಳಿಯ ಹೇಳ್ತಾರೆ, ಅನ್ಕೋತಾರೆ. ಮೀನೇಚ ಜಾಮಾತರ ಆತ್ಮಕನ್ಯಾ ಗುಣೋಚಿತಂ ರೂಪ ನವಾವತಾರಂ, ಸಂಕಲ್ಪ ಮಾಡಿಬಿಟ್ಟಿದ್ದಾನೆ, ದೋಷ ಆಗಲೇ ಇಲ್ಲ. ರಾಮದೇವರು ಹೊರಟು. ಈಗನ್ನಲಿಲ್ಲ ರಾಮದೇವರು ಧನುಸ್ ಬಂದು ಪೂರ್ಣ ಮಾಡಿದರೆ ಕೊಡ್ತೀನಿ ಅಂದಿಲ್ಲ, ಪೂರ್ಣ ಮಾಡ್ತಾನೆ ಕೊಡ್ತೀನಿ ಅಷ್ಟೇ, ಪೂರ್ಣ ಮಾಡಿಯೇ ಮಾಡ್ತಾನೆ ಕೊಟ್ಟೇ ಕೊಡ್ತೀನಿ ಅಂತ ತಿಳ್ಕೊಂಡಿದ್ದರಿಂದ ಸಂಶಯ ಇಲ್ಲ ಆತನಿಗೆ, ನಿಶ್ಚಯ ಜ್ಞಾನ ಇದೆ. ರಾಮದೇವರು ಪ್ರಾರ್ಥನೆ ಮಾಡಿದರು ರಾಮದೇವರನ್ನು, ರಾಮದೇವರು ಹೊರಟು. ವಿಶ್ವಾಮಿತ್ರರು ನೋಡಿದ್ರಂತೆ, ಲೋಕದ ಯಾರು ನೋಡಬೇಕಾಗಿಲ್ಲ, ಆತನೆಲ್ಲರೂ ನೋಡಬೇಕಷ್ಟೇ. ಗುರು ಅಂತ ಹೆಸರು ಗಳಿಸಿರೋದ್ರಿಂದ ಅಪಣೆ ತಗೊಂಡಂತೆ ಪರಮಾತ್ಮ, ಅಲ್ಲಿ ಹೋಗಿಬಿಟ್ಟು ಲೋಕದೃಷ್ಟಿ ಎದ್ದೆದಾದರಂತೆ ಶ್ರೇಷ್ಠ ಮಾಡ್ತಿದ್ದಾನೆ. ಧನುಸ್ಸನ್ನ ಪ್ರಗೃಹ್ಯತಂ ವಾಮಕರೇಣ ಲೀಲಯ, ಪ್ರಗೃಹ್ಯತ ವಾಮಕರೇಣ ಲೀಲ, ಎಡಗೈಯಿಂದ ರಾಮದೇವರು ಎತ್ತಿದ್ರಂತೆ. ಅದೇನು ಅಂತ ಮೊದಲೇ ಹೇಳ್ತಾರೆ, ಅದು ಧೃತರದೇವರ ಧನುಸ್ಸು, ಅದನ್ನು ಒಂದು ದೊಡ್ಡ ಉಕ್ಕಿನ ಗಾಡಿಯಲ್ಲಿ ಇಟ್ಟಿದ್ರಂತೆ, ಎಂಟು ಗಾಲಿಗಳಂತ ಅದಕ್ಕೆ. ಆ ಎಷ್ಟು ಭಾರ ಇತ್ತು ಅಂದರೆ ಅದನ್ನು 5000 ಜನ ಎಳಿತಿದ್ರಂತೆ, 5000 ಜನ ಎಳಿತಿದ್ರಂತೆ. ಇಲ್ಲಿ ಜನ ಬಂದಾಗ ಇಲ್ಲಿ ಇಡೋದು ಮತ್ತು ವಾಪಸ್ ಹೋಗೋದು, ಫುಲ್ ಟೈಮ್ ಅಪಾಯಿಂಟ್ಮೆಂಟ್. 5000 ಜನಕ್ಕೆ ಅದೊಂದೇ ಕೆಲಸ, ತಂದಿಡೋದು ವಾಪಸ್ ಹಿಡ್ಕೊಂಡು ಹೋಗೋದು ಅಷ್ಟೇ. ಯಾರು ಎತ್ತಕ್ಕಾದ್ರೆ ಮತ್ತು ವಾಪಸ್ ಇಟ್ಬಿಡ್ತಾ ಇದೆ. ಇಷ್ಟ ಮತ್ತು ಶಕ್ತಿ ಇದೆ. ಕೆಲವರು ಒಂದು ತಮಾಷೆಗೆ ಒಂದು ಕತೆ ಹೇಳೋದು, ರಾಮಾಯಣದಲ್ಲಿ ಬರೋದಿಲ್ಲ ಅದು. ಎಲ್ಲ ಬಿಟ್ಟು ಈ ಸಂಕಲ್ಪ ಯಾಕೆ ಮಾಡಿದೆ ಜನಕರಾಜ? ಯಾರಾದ್ರು ಸಂಕೀರ್ತ ಸಂಕಲ್ಪ ಮಾಡ್ತಾರ ಅಂತ ಕೇಳಿದರೆ, ಒಂದು ಸತ್ಯ ಸೀತಾದೇವಿ ಆಟ ಆಡ್ತಿದ್ದಾಗ, ಚಿಕ್ಕ ಹುಡುಗಿ ಆಟ ಆಡ್ತಿದ್ದಾಗ, ಒಂದು ತನ್ನ ಆಟದ ಚೆಂಡು ಹೋಗಿ ಆ ಧನುಸಿನ ಕಡೆ ಸಿಕ್ಕಾಕೊಂಡ್ಬಿಡ್ತಂತೆ. ಸೀತಾ ಎಡಗೈಲಿ ತೆಗೆದಿಟ್ಬಿಟ್ಟು ತಂದುಬಿಟ್ರು. ರಾಣಿ ಅನ್ಕೊಂಡಂತೆ, ಗಂಡ ಹೇಗಿರ್ಬೇಕಾಗಿದ್ರೆ, ಇವಳೇ ಅರಾಯತೆ ಎತ್ತಿಡಬೇಕಾದ್ರೆ ಗಂಡ ಇವರಿಗಿಂತ ಜೋರಾಗಿರ್ಬೇಕಲ್ಲ, ಅದು ಎತ್ತಿ ಕಟ್ಟೋನಿಗೆ ಕೊಂದು ಮಾಡಿಕೊಡ್ತು ಅಂತ ಸಂಕಲ್ಪ ಮಾಡಿದರು. ಅದು ಕಥೆ ಆಗಿದ್ದರೂ ಕೂಡ ಸ್ವಾರಸ್ಯ ಇದೆ ಅದು ಕಥೆಯಲ್ಲಿ. ಅಂಥ ಕಥೆಗಳು ಏನು ಮಾಡಿದ್ರು ತಪ್ಪಲ್ಲ, ಅದನ್ನು ತಪ್ಪು ಅಂತ ಕರಿಬೇಕಾಗಿಲ್ಲ. ಅದು ವಿರುದ್ಧ ಬಂದರೆ, ಪ್ರಮೇಯಕ್ಕೆ ವಿರುದ್ಧವಾದರೆ ಅದನ್ನು ಖಂಡನೆ ಮಾಡಬೇಕು. ಅದು ಸಂಕಲ್ಪ ಮಾಡಿದ್ದ ರಾಮದೇವರು ಎಡಗೈಲಿ ಎತ್ತಿದ್ರು ಅದನ್ನು. ಪ್ರಗೃಹ್ಯದ ವಾಮಕರೇಣ ಲೀಲಯ, ತಗೊಂಡ್ರು ಬಗ್ಸಿದ್ರು. ನೋಡ್ತಾ ಇದ್ದಾರೆ ಜನ, ಎತ್ತಲಕ್ಕೆ ಯಾರು ಕೆಲವೊಂದು ಇಂಥ ನಮ್ಮ ಜನ ಹುಚ್ಚು ಜನ ಇದ್ದಾರೆ ಇರ, ಆಧುನಿಕರೆಲ್ಲ ಈ ಕಥೆ ಹಾಸ್ಯ ಮಾಡಿಬಿಡ್ತಾರೆ. ಅದು ಹಳೇ ಕಾಲದ ಧನಿಸ್ತದು, ಎಲ್ಲೋ ಇತ್ತು ಪಟ್ಟತ್ತ ಮುರಿದೋಯ್ತು ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜನಕ್ಕೆ ಅದು ರುದ್ರದೇವರು ಅವಮಾನ ಮಾಡ್ತಾರೆ ಮತ್ತೆ. ಅದರಿಂದ ರುದ್ರದೇವರ ಧನಸ್ಸ ಪಟ್ಟಂತ ಮುರಿದೋಗೋದಾದ್ರೆ ಧನಸಿಗೆ ಆ ರುದ್ರದೇವರಿಗೆ ಏನು ಬೆಲೆ ಬಂದಾಗಾಯಿತು? ಪುರಾಣ ಪುಣ್ಯ ಕಥೆಗಳನ್ನು ಕೇಳೋದು ಬಿಡೋದಿಲ್ಲ, ಅದನ್ನು ತಿರುಸ್ತಾರೆ, ವಿರೂಪಗೊಳಿಸಿ ಭಕ್ತಿನ ಕಳೆದು ಬಿಡ್ತಾರೆ. ಹಳೆಯ ಧನಸ್ಸು ಮುರಿದೋಯ್ತು ಅಷ್ಟೇ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಚಾರ್ಯ ಬರೀತಾರೆ, ಅದು ನಿನ್ನೆ ಮೊನ್ನೆ ಎಷ್ಟೇ ಜನ ಬಂದು ಹೋಗಿರ್ತಾರೆ, ಎತ್ತನೆ ಏವ ಪಾರ್ಥಿವಾಹ ಎತ್ತಲಕ್ಕಾಗದೆ ಹೋಗಿರ್ತಾರೆ. ಅಂದರೆ ಫ್ರೆಶ್ ಆಗೇ ಇತ್ತದು. ಯಾರು ಎತ್ತ ದಶಾನನಾದ್ಯಾಹ ತ್ವಚಿತಾ ವಿಮೂರ್ಛಿತಾಹ, ರಾವಣದ ಎತ್ತಕ್ಕಾಗಿದ್ದಿಲ್ಲ, ಯಾರು ಎತ್ತಕ್ಕಾಗಿದ್ದಿಲ್ಲ ಧನುಸ್ಸನ್ನು. ಅದು ಅಂಥ ಧನುಸ್ಸು ಕಾಲತಕ್ಕಂತೆ ಮುರಿದೋಗ್ಬಿಡುತ್ತಾ? ಬ್ರಹ್ಮದೇವರವರ ಇರೋಣಿಗೆ ಎತ್ತಕ್ಕಾಗಲಿಲ್ಲ ಅಂದಮೇಲೆ ಅದು ಯಾವುದೋ ಒಂದು ಇಂಥ ಧನುಸ್ಸಾಗುತ್ತಾ? ಕಾಮನ್ ಸೆನ್ಸ್ ಇಲ್ಲದೇ ಮಾತಾಡ್ತಾರೆ. ರಾಮದೇವರು ನಿಜವಾಗಲೂ ಎತ್ತಿದ್ರು, ರುದ್ರದೇವರಿಗೆ ಎತ್ತಕ್ಕಾಗದ್ರೆ ಪರಮಾತ್ಮ ಎತ್ತಿ ಕೈ ಹಿಡ್ಕೊಂಡು ಬಗ್ಸಿದ್ರು. ಜನ ನೋಡ್ತಿದ್ದಾರೆ, ಪರಮಾಶ್ಚರ್ಯ. ಬಗ್ತಿರ್ಲಿಕ್ಕೇನೆ ಹಸನ್ನ ಪೂರ ಎತ್ತ ಆಚಾರ ಹೇಳ್ತಾರೆ. ನಗನಗುತ್ತ ಮತ್ತೆ ಸಾಮಾನ್ಯ ಭಾರ ಹೆಚ್ಚಿದ್ದ ಮುಖ ಸ್ವಲ್ಪ ಗಂಟು ಹಾಕಬೇಕಾಗತ್ತೆ, ಶಕ್ತಿ ಹೀಗೆ ಮಾಡಬೇಕಾಗತ್ತೆ. ಹಸನ್ ಎಫರ್ಟ್ಲೆಸ್ ಆಗಿ ಹಾಕಿದರೆ ನಮಗಿನ್ನೂ ಅರ್ಥ ಆಗಬೇಕಲ್ಲ. ಯಥೇಚ್ಛು ದಂಡಂ ಶತಮನ್ಯು ಕುಂಜರ, ಆನೆ ಕಬ್ಬಿನ ಮುರಿ ಹಾಗೆ ಅಂತ ಹೇಳಿದರೆ ಸ್ವಲ್ಪ ಅರ್ಥ ಆಗೋದಿಲ್ಲ. ಶತಮನ್ಯು ಕುಂಜರ, ಇಂದ್ರದೇವರ ಆನೆ ಐರಾವತ ಹೇಗೆ ಕಬ್ಬಿನ ಕೋಲ ಮುರಿಬೇಕು ಆಗ್ಬೋದು. ಅಂದರೆ ಎಫರ್ಟ್ಲೆಸ್ ಅಂತ ಮುರಿದ್ರು ಪಟ್ಟ ಅಂತ ಮುರಿದೋಯ್ತು. ಅದು ಹೇಗೆ ಮುರಿಯುತ್ತು ಅಂದರೆ ಶಬ್ದ ಬಂತಲ್ಲ, ಎಂಥ ಶಬ್ದ ಬಂತು ಗೊತ್ತಾ? ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ, ಆ ಶಬ್ದ ಸುಮ್ಮನೆ ಹೋಗಲಿಲ್ಲ. ರಾಮದೇವರ ಧನಸ್ಸು ಮುರಿದ್ರಿಂದ ಎಲ್ಲ ಲೋಕಕ್ಕೂ ಮುಟ್ಟಿಸ್ಬಿಡುತ್ತೆ ಅಂತ ಹೋಗಿಬಿಟ್ಟು, ರಾಮದೇವರ ಧನಸ್ಸು ಮುರಿದ್ರಿಂದ ಅನೌನ್ಸ್ ಮಾಡಿಬಿಡುತ್ತಂತೆ ಹೋಗಿಬಿಟ್ಟು. ಅಂಥ ಶಬ್ದ ಬಂತು. ಮತ್ತೆ ವಾಲ್ಮೀಕಿ ಹೇಳ್ತಾರೆ, ವಿಶ್ವಾಮಿತ್ರರು ಜನಕರಾಜ ರಾಮಲಕ್ಷ್ಮಣ ಕೆಲವೊಂದು ಬಿಟ್ಟುಬಿಟ್ರೆ ಉಡದಾರ ಎತ್ತರದ ಬಿದ್ದುಬಿಟ್ರಂತ, ಅಂಥ ಸೌಂಡ್ ಬಂತಂತ ಅದರಿಂದ, ಅಂಥ ಅಪೂರ್ವವಾದ ಧನಸ್ಸು. ಆಗ ಸೀತಾದೇವಿ ಬಂದು ರಾಮದೇವರ ಕೊಳ್ಳಲ್ಲಿ ಮಾಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಒಂದು ಸಮಸ್ಯೆ ಬರುತ್ತೆ, ಈ ರೀತಿ ಧನಸ್ಸನ್ನು ಪೂರ್ಣ ಮಾಡಲಿಕ್ಕೋಸ್ಕರವಾಗಿ ದೇವತೆಗಳು ಪ್ರಯತ್ನ ಮಾಡಿದ್ರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ದಶಾನನಾದಿಗಳು ರಾಮನಾದಿಗಳು ಬಂದು ಬಿದ್ದೋಗಿದ್ರು ಅಂತ ಹೇಳಿದರೆ ದೇವತೆಗಳು ಪ್ರಯತ್ನ ಮಾಡಿದ್ರ ಅಂದರೆ ಇಲ್ಲ. ವಿಜಾನಮಾನ ಹಿ ಜಗತಾಂ ಜಗತಾಂ ಹಿ ಮಾತರಂ, ವಿಜಾನಮಾನ ಜಗತಾಂ ಹಿ ಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾ. ಜಗತ್ತಿನ ತಾಯಿಯು ಜಗದಂಬಾ ಆಕೆ ಮಹಾಲಕ್ಷ್ಮಿ ಅಂಥೇಳಿ ಯಾರು ಪ್ರಯತ್ನ ಮಾಡಕ್ಕೆ ಹೋಗಿರಲಿಲ್ಲ. ಇಷ್ಟಿಸ ಒಬ್ಬರು ಕಣ್ಣೆತ್ತಿಯೂ ನೋಡಿರಲಿಲ್ಲ. ಈಗೆಲ್ಲ ಬಂದುಬಿಟ್ರಂತೆ. ತದಾ ವಿಮಾನಾವಲಿಭಿ, ಎಲ್ಲ ದೇವತೆಗಳೆಲ್ಲ ಬಂದು ವಿಮಾನದಲ್ಲಿದ್ದರೂ ನೋಡ್ತಾ ಇದ್ದಾರೆ. ಹೇಗೆ ಅಂದರೆ ಯಥಾಪುರ ಸಾಗರಜ ಸ್ವಯಂವರೆ, ದಶ್ವೀ ಸ್ವಯಂವರದ ಕಾಲಕ್ಕೆ ಎಲ್ಲ ದೇವತೆಗಳು ಸೇರಿ ಹೇಗೆ ಸ್ವಯಂವರ ನೋಡಲಿಕ್ಕೆ ಅಂತ ಬಂದರು, ಹಾಗೆ ಎಲ್ಲ ದೇವತೆ ಆಗ ಬಂದರೆ ಹೊರತು ಮೊದಲು ಯಾರೂ ಬಂದಿರಲಿಲ್ಲ. ಅಂದರೆ ಅವರ ದೃಷ್ಟಿ ಎಷ್ಟು ಶುದ್ಧವಾಗಿತ್ತು ಅಂತ ಆಚಾರ್ಯ ವರ್ಣನೆ ಮಾಡ್ತಾರೆ. ಇಲ್ಲಿಗೆ ಲಕ್ಷ್ಮೀ ಸೀತಾ ಸ್ವಯಂವರವಾಯಿತು ಅಷ್ಟೆ. ಸೀತಾದೇವಿ ಬರ್ತಾರೆ, ಅದನ್ನು ರಾಮದೇವರ ಕೊರಳಲ್ಲಿ ಹಾಕಿದರಂತೆ. ಆ ಸೀತಾ ಸ್ವಯಂವರವಾಯಿತು, ಮದುವೆ ಅಲ್ಲ ಅದು, ಸ್ವಯಂವರ ಅಷ್ಟೇ ಆಗಿರೋದು. ಆಗ ಜನಕರಾಜ ಬರ್ತಾನೆ, ಮದುವೆಗಾಗಬೇಕು, ಮದುವೆ ಮಾಡಿಕೊಡ್ತೀನಿ, ರಾಮ ಸ್ವೀಕಾರ ಮಾಡಬೇಕು ಅಂತ ರಾಮದೇವರು ಹೇಳಿದ್ರಂತೆ. ಇಲ್ಲ ಇಲ್ಲ, ಮದುವೆ ಪ್ರಶ್ನೆ ಬಂದಿಲ್ಲ, ಇದು ಸ್ವಯಂವರದ ಪ್ರಶ್ನೆ. ಗುರುಗಳು ಹೇಳಿದ್ರು, ಕೇಳಿಕೊಂಡೇ ಮಾಡಿದ್ದೇನೆ ಅಷ್ಟೇ. ಮದುವೆ ಆಗಬೇಕು ಅಂದರೆ ಅಪ್ಪ ಅಮ್ಮ ಬರಬೇಕು ಅಂತ ಹೇಳ್ತಾರೆ ರಾಮದೇವರು. ಅಪ್ಪ ಬಂದೇನು ಮದುವೆ ಇದು ಹೋದರೆ ಮದುವೆ ಅಲ್ಲ. ಯಾಕೆ? ಮರ್ತ್ಯಾವತಾರಸ್ಯ ಮರ್ತ್ಯ ಶಿಕ್ಷಣ. ರಾಮದೇವರು ಮದುವೆ ಮಾಡೋ ಹತ್ತು ಅಪ್ಪ ಅಮ್ಮಂದರು, ನಾವು ಮಾಡ್ಕೋಬಾರ್ದು. ರಾಮಾಯಣ ಕೇಳಿದರೆ ಮಕ್ಕಳೆಲ್ಲ ಇವತ್ತು ಬರ್ತಾರೆ, ಪಾಪ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿ ಬೆಳೆಸಿ ಕೆಲಸ ಕೊಡಿಸಿರ್ತಾರೆ, ಮದುವೆ ಮಾಡಬೇಕು ಅನ್ಕೋತಾ ಇರ್ತಾರೆ. ಅಪ್ಪ ನಾನು ಮದುವೆ ಆಯ್ತು ಅಂತ ಮಗ ಬಂದ್ಬಿಡ್ತಾನೆ ಅಷ್ಟೊತ್ತಿಗೆ, ಮಗ ಮಗಳ ಮದುವೆ ಬಂದ್ಬಿಡ್ತಾನೆ. ಎಷ್ಟು ಅನ್ಯಾಯ ಅದು ಒಂದು. ರಾಮಾಯಣ ಕೇಳಿದ ಮೇಲೆ ಗೊತ್ತಾಗುತ್ತೆ, ತಂದೆ ತಾಯಿಗಳಿಗೆ ತಿಳಿಸಿ ಮದುವೆ ಆಗಬೇಕು, ಅವ್ರ ಒಪ್ಪಿಗೆ ತಗೋಬೇಕು. ರಾಮದೇವರು ಜಗತ್ತಿಗೆ ಸಂದೇಶ ಕೊಡ್ತಾರೆ, ರಾಮಾಯಣ ಕಥೆಯಾಗಿ ತತ್ವವಾಗಿ ಹೇಗೆ ಮುಂದೋಗ್ತೋ ಮೌಲ್ಯಗಳ ನಿಧಿಯಾಗಿ ನಮ್ಮ ಮುಂದೆ ಕಾಣ್ತದೆ. ಅವರು ಬಂದ ಮೇಲೆ ಮದುವೆ ಅಷ್ಟೇ. ಆ ಮಾತು ಹೇಳಿದ ತಕ್ಷಣ ಜನಕರಾಜ ಕಳಿಸಿಕೊಡ್ತಾನೆ, ಮುಂದೆ ಎಲ್ಲ ಬರ್ತಾನೆ. ಇವ ಸೀತಾ ಸ್ವಯಂವರವಾಯ್ತಷ್ಟೆ, ಸೀತಾ ಕಲ್ಯಾಣ ನಾಳೆ ದಿವಸ, ಮತ್ತು ಪರಶುರಾಮ ದೇವರ ಸಮಾಗಮ ಕೂಡ ನಾಳೆ ದಿವಸನೆ. ಅಲ್ಲಿಗೆ ಬಾಲಕಾಂಡ ಮಂಗಳವಾಗಿ ಪರಮಪೂಜ್ಯ ಶ್ರೀಪಾದರ ಉಪಸ್ಥಿತಿಯಲ್ಲೇ ಮಂಗಳ ಕಾರ್ಯ ನಡೆಯುತ್ತೆ ಅಂತ ಹೇಳ್ತಾ ಇನ್ನೊಂದು ಮಾತು ಹೇಳ್ತೇನೆ. ಸೀತಾದೇವಿ ಮಹಾಲಕ್ಷ್ಮಿ ರಾಮದೇವರ ಅಡಿಯನಾಗಿ ಬಂದರು. ಯಾರಲ್ಲಿ ನಿರ್ಮಲವಾದ ಸಂಪತ್ತಿರುತ್ತೋ ಅಲ್ಲಿ ಭಗವಂತ ತಾನು ಬರ್ತಾನೆ. ಅದು ಯಾವುದೋ ಸಂಪತ್ತಲ್ಲ, ಬ್ಲಾಕ್ ಮನಿ ಅಲ್ಲ, ಅದು ಯಜ್ಞ ಮಾಡಿ ತಗೊಂಡ ಸಂಪತ್ತು. ಯಜ್ಞದಲ್ಲಿ ಸಿಕ್ಕರಲ್ಲ ಸೀತಾದೇವಿ. ಆಚಾರ್ಯ ಹೇಳ್ತಾರೆ, ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವ ವಿಧಾನತಃ. ಈ ಪೂಜೆಗೆ ವೈಭವ ಭಾರಿ ಕಡಿಮೆ ಇದ್ದರೂ ತಪ್ಪಲ್ಲ, ಅದು ಧಾರ್ಮಿಕ ಆಗಿರಬಾರ್ದು. ಭಾರಿ ಜಾಸ್ತಿ ಅದು ಭ್ರಷ್ಟಾಚಾರ ಇರಬಾರ್ದು. ರಾಮಂತು ಆಚಾರ್ಯ ಮಾತಾದವರು. ಅದಕ್ಕೆ ಜನಕರಾಜನ ಸಂಪತ್ತು ಸೀತಾ ಮಹಾಲಕ್ಷ್ಮಿ ಯಜ್ಞದಲ್ಲಿ ಬಂದಂಥ ಸಂಪತ್ತು, ಸಾತ್ವಿಕ ಸಂಪಾದನೆ. ರಾಮದೇವರು ಇದ್ದಲ್ಲೇ ಬಂದು ಸ್ವೀಕಾರ ಮಾಡಿದರು, ಸಾತ್ವಿಕ ಸಂಪತ್ತನ್ನು ಇದ್ದಲ್ಲೇ ಬಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗ ದಶರಥ ರಾಜನಿಗೆ ರಾಮದೇವರು ಮಗನಾಗಿದ್ದಾರೆ, ಸೀತಾದೇವಿ ಸೊಸೆಯ ಮನೆ ಬರ್ತಾರೆ. ಯಾರ ಮನೆಯಲ್ಲಿ ದೇವರು ಇರ್ತಾರೋ ಸಂಪತ್ತು ತಾನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೀತಾದೇವಿ ತಾನೇ ಬಂದರು ಅಂದರೆ ಮಹಾಲಕ್ಷ್ಮಿ ತಾನೇ ಬರ್ತಾರೆ. ಅದನ್ನೇ ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು ರೂಢಿ ಗುಚಿತವಿದು ನಡಿ ನಮ್ಮನೆಗೆ ಬಾರೇ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಅಂತ ಹೇಳ್ತಾರಲ್ಲ, ಅದು ನಿದರ್ಶನ. ಒಂದು ಕಡೆ ಜನಕರಾಜ ರಾಮನನ್ನು ಅಡಿಯನ್ನಾಗಿ ಪಡೆದ, ದಶರಥ ರಾಜ ಸೀತೆಯನ್ನು ಸೊಸೆಯನ್ನಾಗಿ ಪಡೆದ, ಲಕ್ಷ್ಮೀನಾರಾಯಣರಿಬ್ಬರಿಗೂ ಅನುಗ್ರಹ ಮಾಡಿದ್ದಾರೆ. ಆ ವಿಷಯವನ್ನು ಹೇಳೋದಿದೆ, ನಾಳೆ ಅದನ್ನು ಹೇಳೋಣ ಅಂತ ಹೇಳ್ತಾ ಮುಂದೆ ಒಂದು ಪರಮಪೂಜ್ಯ ಶ್ರೀಪಾದಗಳ ಅಮೃತ ಹಸ್ತದಿಂದ ಶ್ರೀ ಕೃಷ್ಣ ಜಯಂತಿ ವ್ರತ ಅನ್ನೋ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಇದೆ. ಶ್ರೀಗಳವರು ಕೊನೆಯಲ್ಲಿ ಬಿಡುಗಡೆ ಮಾಡಿ ಇಡುತ್ತೆ. ಅದು ಬೆಲೆ 25 ರೂಪಾಯಿ ಇದೆ. 25ಕ್ಕೆ ಸಿಗುತ್ತೆ. ಇವತ್ತು ಮುಗಿದ ಮೇಲೆ ಸರ್ಮೇಶ್ವರ ಮುಗಿದ ಮೇಲೆ ಕೃಷ್ಣ ಜಯಂತಿ ವ್ರತ ಏಕಾದಶಿಗಿಂತ ಭಾರಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅದು ಏಕಾದಶಿ ಬಿಟ್ಟು ಮಾಡೋದು ಅಂತ ಹೇಳಿದ್ದಲ್ಲ, ಏಕಾದಶಿ ಮಾಡಿದರೆ ಭಾರಿ ಶ್ರೇಷ್ಠ ಅಂತ ಹೇಳಿದ್ದಾರೆ. 20 ಕೋಟಿ ಏಕಾದಶಿ ಮಾಡಿದರೆ ಪುಣ್ಯ, ಕೃಷ್ಣ ಜಯಂತಿ ಮಾಡಿದರೆ ಬರುತ್ತಂತೆ, ಕೃಷ್ಣಾಷ್ಟಮಿ ಮಾಡಿದರೆ ಬರುತ್ತಂತೆ. ಆದರೆ ಯಾರಿಗೆ ಬರುತ್ತೋ ಗೊತ್ತಾ? ಎಲ್ಲ ಏಕಾದಶಿ ತಪ್ಪಲಿ ಉಪವಾಸ ಮಾಡಿ ಕೃಷ್ಣಾಷ್ಟಮಿ ಮಾಡೋರಿಗೆ ಬರುತ್ತೆ, ಕೃಷ್ಣ ಜಯಂತಿ ಮಾಡೋರಿಗೆ ಹೊರತು ಬಿಟ್ಟು ಮಾಡೋರಿಗೆಲ್ಲ. ಅದು ದೊಡ್ಡ ವ್ರತ ಅದು. ಬಂದು ಇದು ಹಿಂದೆ ಶ್ರೀಪಾದರೇ ಬಿಡುಗಡೆ ಮಾಡಿದ್ರು ಮೈಸೂರಿನಲ್ಲಿ. ಇದು 5ನೇ ಮುದ್ರಣ. ಇನ್ನೊಮ್ಮೆ ಬಿಡುಗಡೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇನೆ. ನಾಳೆ ಮಂಗಳವಾರದಿಂದ ಸ್ವಲ್ಪ ಬೇಗ ಪ್ರಾರಂಭ ಆಗುತ್ತೆ ಅಂತ ತಿಳಿಸ್ತೇನೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲ.
ಆಚಾರ್ಯ ಪವನೋಸ್ಮಾಕು ಆಚಾರ್ಯ ಅನೇಕ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಳದೇವತಾ ನಾರಾಯಣ ಸರೋವರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರಿಗುಣ್ಯವರ್ಜಿತಮಜಂ ಹಿಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರಿ. ಇಲ್ಲಿ ಮಂಗಳಾಚರಣೆ ಪ್ರಾರಂಭದಲ್ಲಿ ಭಗವಂತನು ನಾರಾಯಣವು ಸುರಗುರು ಎಂಬುದಾಗಿ ಆ ಪರಮಾತ್ಮನ ಮಹಿಮೆಯನ್ನು ಪ್ರಾರಂಭದ ಶ್ಲೋಕದಲ್ಲಿ ಅವನು ಎಲ್ಲರಿಗೂ ಕೂಡ ಅಧಿಪತಿಯಾಗಿದ್ದಾನೆ, ಗುರುವೂ ಆಗಿದ್ದಾನೆ, ಜಗದೇಕನಾಥ ಜಗತ್ತೇ ಸ್ವಾಮಿ ದೇವತೆಗಳಿಗೆ ತತ್ವೋಪದೇಶಿಸಿಕೊಟ್ಟು ಆ ಮೂಲಕ ಇಡೀ ಜಗತ್ತಿಗೆ ಗುರು. ಭಕ್ತಿಯಿಂದಲೇ ಅವನನ್ನು ಸಂತೋಷಪಡಿಸಿಕೊಳ್ಳ ಅವನಿಗೆ ನಾವು ಪರವಣನಾಗಿ ನಮ್ರನಾಗಿ ಇರುವುದೇ ಎಲ್ಲ ಶಾಸ್ತ್ರ ಸಾರ. ಇದೇ ಎಲ್ಲರ ಧರ್ಮ. ಭಗವಂತನು ಭಕ್ತಪ್ರಿಯ, ಅವನಲ್ಲಿ ನಾವು ಭಕ್ತಿಯಿಂದ ವರ್ತಿಸಿದರೆ ಅದೇ ನಮ್ಮ ಎಲ್ಲರ ಸರ್ವಸ್ಯ ಧರ್ಮ. ಸಕಲ ಸಜ್ಜನರಿಗೂ ಬ್ರಾಹ್ಮಣದಿಂದ ಎಲ್ಲ ವೃಂದವರು ಕೂಡ ಅವರೆಲ್ಲರ ಧರ್ಮ, ಸರ್ವಧರ್ಮ ಹರಿಪರವಣತ್ವಮೇವ. ಭಗವದ್ಭಕ್ತಿಯೇ ಸಕಲ ಧರ್ಮ ಎಲ್ಲರಿಗೂ. ಬೇರೆ ಬೇರೆ ಧರ್ಮಗಳು ವರ್ಣಾಶ್ರಮ ಧರ್ಮ ಬೇರೆ ಇರಬಹುದು, ಭಗವದ್ಭಕ್ತಿ ಯಾಕೆ ಎಲ್ಲ ಸಜ್ಜನರಿಗೆ ಅದು ಧರ್ಮ ಎಂಬುದಾಗಿ ಆ ಮಂಗಳಾಚರಣೆಯಲ್ಲಿ ಕೂಡ ಅವರೆಲ್ಲ ಭಗವಂತನ ಮಹಿಮೆ, ಅವನಲ್ಲಿ ಭಕ್ತಿಯನ್ನು ಮಾಡುವುದೇ ನಮ್ಮ ಜೀವನದ ಮುಖ್ಯವಾದ ಕರ್ತವ್ಯ ಎಂಬುದನ್ನು ನಿರೂಪಿಸಿ ನಾರಾಯಣಂ ನಮಸ್ಕೃತ್ಯ ನರಂಜೀವ. ನರ ಅಂದರೆ ಅರ್ಜುನ, ನಾರಾಯಣ ನರೋತ್ತಮ ಅಂತ ಉಂಟು. ನರೋತ್ತಮ ಯಾರು? ವಾಯುದೇವರ ಉಲ್ಲೇಖ ಮಾಡಿದ್ದಾರೆ. ನರೋತ್ತಮ ಅಂದರೆ ಭೀಮಸೇನ. ಆ ಭೀಮಸೇನ, ಅರ್ಜುನ ಮತ್ತು ನಾರಾಯಣ, ಹೀಗೆ ಆ ವಾಯುದೇವರ ಉಲ್ಲೇಖವನ್ನು ಕೂಡ ಮಂಗಳಾಚರಣೆಯಲ್ಲಿ ವ್ಯಾಸರು ಮಾಡಿದ್ದಾರೆ. ಅಲ್ಲಿ ಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ನರೋತ್ತಮ ಯುವೋತ್ತಮ ಸರ್ವೋತ್ತಮನಾದ ಭಗವಂತ. ಆ ಹರಿ ಸರ್ವೋತ್ತಮತ್ವ ವಾಯುಜೀವೋತ್ತಮತ್ವದ ಸಂದೇಶ ಮಹಾಭಾರತದ ಪ್ರಾರಂಭದ ಶ್ಲೋಕದಲ್ಲಿ ಇದೆ ಎಂಬುದನ್ನು ಕೂಡ ನಾವು ಗಮನಿಸಬೇಕು. ಹೀಗೆ ಮಂಗಳಾಚರಣೆ ಮಾಡಿ ಭಾರತದ ಮಹಿಮೆ, ಅದರ ಮಹತ್ವ ನಿಮಗೆ ನಾವು ತಿಳಿಸಿದ್ದೇವೆ, ಅದನ್ನೆಲ್ಲ ವಿವರಿಸಿದ್ದಾರೆ. ಈಗ ಉಪಾಖ್ಯಾನ, ಆ ಉಪಾಖ್ಯಾನ ಮುಂದಕ್ಕೆ ಸಂಬಂಧ ಇದೆ. ಒಂದು ಚಿಕ್ಕ ಉಪಾಖ್ಯಾನ. ಜನವೇದಿಯ ಪರೀಕ್ಷಿತರಾದನ ಮಗ ದೊಡ್ಡ ಸತ್ಯಾಗ ಮಾಡ್ತಾ ಇದ್ದಾನೆ. ಸತ್ಯಾಗ ಮಾಡ್ತಾ ಇರುವಾಗ ಒಂದು ನಾಯಿ ಬಂತು ಅಲ್ಲಿ ದೂರದಲ್ಲಿ, ಒಳಗೆ ಪ್ರವೇಶ ಮಾಡಲಿಲ್ಲ. ಆ ಸಮೀಪಕ್ಕೆ ಹೊರಗೆ ನಾಯಿ ಬಂತು. ಅವನ ಸಹೋದರರು ಆ ನಾಯಿಗೆ ಬಂದಾಗ ಅವನ್ನೆಲ್ಲ ಹೊಡೆದರು, ನಾಯಿ ಕಲ್ಲಿನಿಂದ ಹೊಡೆದರು. ಆ ನಾಯಿ ತನ್ನ ನಾಯಿ ಮನೆಯ ತಾಯಿ ಬರಿ ಹೋಯಿತು. ಅಳ್ತಾ ಕುಕ್ತಾ ಇತ್ತು ನಾಯಿ. ಆಗ ತಾಯಿ ಕೇಳಿದರು, ಕೆಮ್ಮರು ದಿಶಿ ಯಾಕೆ ಅಳ್ತಾ ಇದ್ದಿ, ಕೇನಾಶ್ನ ಭೇದ ಯಾರು ಹೊಡೆದರು, ಯಾಕೆ ಅಳ್ತಾ ಇದ್ದಿ ಎಂಬುದಾಗಿ ನಾಯಿ ತನ್ನ ಮರಿಯಲ್ಲಿ ಕೇಳಿದೆ. ಆಗ ನಾಯಿ ಮರಿ ಹೇಳ್ತಾ ಇದೆ, ಜನವೇದಿಯ ಸಹೋದರ ಮಂದಿರು ಹೊಡೆದಿದ್ದಾರೆ, ಅದಕ್ಕಾಗಿ ಪೆಟ್ಟು ನೋವಾಗಿದೆ, ಕುಕ್ತಾ ಇದ್ದೀರಿ. ಓ ವ್ಯಕ್ತಂತ್ವಯ ತತ್ರ ಅಪರಾಧ. ಅವರು ಹೊಡೆಯಬೇಕಾಗಿದ್ದರೆ ಅಲ್ಲಿ ಹೋಗಿ ಆ ಯಜ್ಞದ ಕಾರ್ಯಕ್ರಮದಲ್ಲಿ ಏನೋ ಮಾಡದ ಕೆಲಸ ಮಾಡಿ ಅಪರಾಧ ಮಾಡಿ ಅದಕ್ಕಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಎಂಬುದಾಗಿ ತಾಯಿ ಹೇಳಿದರೆ ಹೇಳ್ತಾರೆ. ನಾಪರಾಧ್ಯಾಮಿ ಕಿಚಿತ್, ನಾನೇನು ಅಪರಾಧ ಮಾಡಿಲ್ಲ, ಅವರು ತಂಟೆಗೆ ಹೋಗಿಲ್ಲ, ನನ್ನ ಪಾಡಿಗೆ ದೂರದಲ್ಲಿದ್ದೆ, ನಾನಲ್ಲಿ ಹೋಗಿ ನಾವೆಚ್ಚಿ ಹಮೇಶಿ ಹಮೇಶನ್ನು ನೋಡಿಲ್ಲ, ಅದನ್ನು ನೆಕ್ಕಲಿಕ್ಕೆ ಹೋಗಲಿಲ್ಲ, ಯಾವುದೇ ಥರ ಯಜ್ಞಕ್ಕೆ ಅಡಚಣೆಯಾಗುವಂತಹ ಅಪವಿತ್ರಗೊಳಿಸುವ ಯಾವ ಕಾರ್ಯವನ್ನು ಮಾಡಿಲ್ಲ, ದೂರದಲ್ಲಿ ಇದ್ದೆ, ಸುಮ್ಮನೆ ಏನೂ ತಪ್ಪು ಮಾಡಿಲ್ಲ, ನನಗೆ ಆ ಜನವಿನ ಸಹೋದರರು ಹೊಡೆದಿದ್ದಾರೆ ಎಂಬುದಾಗಿ ಹೇಳಿದಾಗ ಈ ನಾಯಿ ತಾಯಿಗೆ ಸಿಟ್ಟು ಬಂತು. ನನ್ನ ಮಗ ಏನೂ ಅಪರಾಧ ಮಾಡಿಲ್ಲ, ಇವರೆಲ್ಲ ಹೊಡೆದು ಹಿಂಸೆ ಕೊಟ್ಟಿದ್ದಾರೆ ಅಂತೇಳಿ ದೂರು. ಹೇಗೆ ಒಂದು ನಾಯಿ ರಾಮನ ಬಳಿಗೆ ದೂರು ಹೇಳಿತ್ತು, ನನಗೊಬ್ಬ ತುಂಬನೇ ಹೊಡೆದಿದ್ದಾನೆ ಅಂತ. ಇಲ್ಲಿ ಜನಮೇಜಯ ರಾಜನ ಬಳಿಗೆ ಆ ನಾಯಿ ದೂರು ಹೇಳಿತು. ಆಗ ಅಯಮೇ ಪುತ್ರ ನಕಿಂಚಿತ ಅಪರಾಧ, ನನ್ನ ಮಗು ಏನು ಅಪರಾಧ ಮಾಡಿಲ್ಲ, ಕೆಮ್ಮರ್ತಮೇ ಪಾಠ ಯಾಕೆ ಹೊಡೆದಿತ್ತು, ವಿಚಾರ ಮಾಡಬೇಕು, ಸರಿ ಗಮನ ಕೊಡಲಿಲ್ಲ, ನಾಯಿ ಮಾತು ಅಂತ ಅಸಡ್ಡೆ ಮಾಡಿದ್ವಿ. ರಾಮ ನಾಯಿ ದೂರು ಕೊಟ್ಟರು ಕೂಡ ತರಿಸಿ ವಿಚಾರಣೆ ಮಾಡಿ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದ. ಇವನು ಅಷ್ಟು ಗಮನಿಸಲಿಲ್ಲ ಅಂತ ಕಾಣಿಸ್ತೇವೆ. ಆಗ ಯತ್ಯಾಯಂ ಅಭಿಯತಃ ಅನಪಕಾರಿ, ಅದರಿಂದ ನಿನಗೆ ದೊಡ್ಡ ಭಯ ಬರಲಿಕ್ಕೆ ಗೊತ್ತಿದೆ, ಗಮನಕ್ಕೆ ಬರಲಿಲ್ಲ ಅಂತ ಒಂದು ಅನರ್ಥ ನಿನಗೆ ಬರಲಿಕ್ಕಿದೆ ಎಂಬುದಾಗಿ ಅದೃಷ್ಟಮ ತ್ವಾಂ ಭಯಂ ಆಗಮಿಸಿ, ಒಂದು ಭಯ ನಿನ್ನದು ಅನಿಷ್ಟ ಒಂದು ಭಯದ ಸನ್ನಿವೇಶ ನಿನಗೆ ಉಂಟಾಗ್ತದೆ ಅಂತ ನಾಯಿ ಶಾಪ ಕೊಟ್ಟಿದೆ. ನೋಡಿ ಎಷ್ಟು ದೊಡ್ಡ ಸಂದೇಶ, ನಿಷ್ಕಾರಣವಾಗಿ ಪಶು ಪ್ರಾಣಿಗಳನ್ನು ಕೂಡ ಹಿಂಸಿಸಬಾರದು, ಕಾರಣ ಇಲ್ಲದೇ ತಪ್ಪು ಮಾಡಿಲ್ಲ ಅಂಥ ಪ್ರಾಣಿಗಳ ಹಿಂಸೆ ಅದು ಸರಿಯಲ್ಲ, ಆ ಪ್ರಾಣಿಗಳ ಹಿಂಸೆ ಮಾಡಿದ್ದಕ್ಕೆ ಶಾಪವೇ ಬಂತು, ಇನ್ನು ರಾಜ್ಯಕ್ಕೊಂದು ಭಯ ನಿನಗೆ ಬರ್ತದೆ ಬರಲಿಕ್ಕಿದೆ. ಹೀಗಾಗಿ ಪ್ರಾಣಿಗಳಿಗೆ ಅಮಾಯಕ ಪ್ರಾಣಿಗಳಿಗೆ ಏನು ತಪ್ಪು ಮಾಡಿಲ್ಲ, ಅವನಿಗೆ ಹಿಂಸೆ ಕೊಡದೆ ಪ್ರಾಣಿಗಳು ಶಾಪ ಕೊಡಬಲ್ಲವು, ಅದು ನಮಗೆ ತಟ್ಟುವ ಸಂದರ್ಭ ಇದು. ಇದೊಂದು ಸಣ್ಣ ಕಥೆಯಿಂದ ನಮ್ಮ ಸಂದೇಶ ಚಾತುರ್ಮಾಸ್ಯ ಬರುತ್ತೆ, ಅದಕ್ಕೋಸ್ಕರ ಮಳೆಗಾಲದಲ್ಲಿ ಎಲ್ಲ ಕಡೆ ಕ್ರಿಮಿಕೀಟಗಳು ಉತ್ಪತ್ತಿ ಆಗ್ತವೆ, ನಾವು ಸಂಚರಿಸಿದರೆ ಕಾಲ ತುಳಿತಕ್ಕೆ ಸಿಕ್ಕಿ ಕ್ರಿಮಿಕೀಟಗಳು ನಾಶವಾಗ್ತದೆ, ಹೂಗಳ ಮೇಲೆ ಕರವಳೆ. ಅದಕ್ಕೋಸ್ಕರ ಕಾಯಿನ ಪ್ರಾವಶಿ ಪ್ರಾಣಿ ಸಂಕುಲವು ವರ್ತಮ ದರ್ಶಿಸಿದೆ, ಎಲ್ಲ ಕಡೆ ಕ್ರಿಮಿಕೀಟಗಳು ಪ್ರಾಣಿಗಳು ಅವುಗಳಿಗೆ ಅವಶ್ಯಕ ಹಿಂಸೆ ಆಗಬಾರ್ದು, ಅದಕ್ಕೋಸ್ಕರ ಸಂಚಾರ ತೊಡೆದು ಒಂದೇ ಕಡೆಯಲ್ಲಿ ಇರ್ತೇವೆ ಎಂಬುದಾಗಿ ಪ್ರಾಣಿಗಳ ಜೀವನ ಬಗ್ಗೆ ಕೂಡ ನಮ್ಮ ಋಷಿಗಳಿಗೆ ಎಷ್ಟು ಒಂದು ಅನುಕಂಪ ಇತ್ತು. ಈಗಾಗಲ್ಲ ಈ ಸ್ಥಿತಿಯಲ್ಲಿ ಪ್ರಾಣಿಗಳನ್ನು ಅತ್ಯಂತ ಉಪಕಾರ ಮಾಡುವ ಗೋವುಗಳ ಹಿಂಸೆ ಎಷ್ಟು ಅವ್ಯಾಹತವಾಗಿ ಕರ್ನಾಟಕದಿಂದ ಕೇರಳಕ್ಕೆ ನಿರಂತರ ಅವಿಚ್ಛಿನ್ನವಾಗಿ ಗೋವುಗಳನ್ನು ಕಳಿಸಿ ಹಿಂಸಾ ನಡೀತಾ ಇದೆ. ಒಂದು ಕ್ರಿಮಿಕೀಟಗಳನ್ನು ಕೂಡ ಹಿಂಸಿಸಲು ಸಂಕೋಚವಾಗಿ ಹಿಂಸೆ ಆಗ್ತದೆ ಅಂತೇಳಿ ಯತಿಗಳು ಚಾತುರ್ಮಾಸ್ಯ ವ್ರತ ಕೈಗೊಂಡಿದ್ದರೆ ಇವತ್ತು ಕ್ರಿಮಿಕೀಟಗಳನ್ನು ಓ ಸಂತಾನವನ್ನು ಏನೋಗಿ ಎಷ್ಟು ಉಪಕಾರ ಮಾಡತಕ್ಕಂಥ ಪ್ರಾಣಿಗಳ ಹತ್ಯೆ ಅವಿಚ್ಛಿನ್ನವಾಗಿ ನಡೀತಾ ಇದೆ. ಇಂತಿಷ್ಟು ದೊಡ್ಡ ದುರಂತ ನಮ್ಮ ಋಷಿಮುನಿಗಳು ಅಷ್ಟು ಕಾರುಣ್ಯವನ್ನು ತೋರಿಸ್ತಾ ಇದೆ. ಹುಲಿಗಳ ಬೇಕಾದರೆ ಕಾರಣ ತೋರಿಸ್ತಾರೆ, ಹೂಗಳ ಬೇಕಿಲ್ಲ. ಹುಲಿಗಳ ಸಂತಾನ ನಾಶ ಆಗಬಾರದು, ಅದಕ್ಕಾಗಿ ಭಾರಿ ಏರ್ಪಾಡು. ಓವುಗಳ ಸಂತಾನ ಈ ನಾಶ ಆದ ಚಿಂತೆಯೇ ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಹೀಗೆ ಆ ರಾಜ ಗೊತ್ತಾಯಿತು ಶಾಪ ಬಂತು ಅಂತ. ಅದಕ್ಕೋಸ್ಕರ ಅವನು ಒಬ್ಬ ಕಾಡಿಗೆ ಹೋಗಿ ಒಬ್ಬ ಋಷಿ ಅವನ ಬಳಿ ಹೋಗ್ತಾನೆ. ಬಳಿ ಹೋಗಿ ಅವನು ಹೆಚ್ಚವರು ಸ್ವೀಕಾರ ಮಾಡಬೇಕು, ನಮ್ಮನ್ನು ಅನಿಷ್ಟ ಪರಿಹಾರಕ್ಕೋಸ್ಕರ ಯಜ್ಞ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅವರು ನಿಮ್ಮ ಮಗನನ್ನು ನೀವು ಕೊಡಬೇಕು, ನಾನು ಪುರೋಹಿತನನ್ನಾಗಿ ಸ್ವೀಕಾರ ಮಾಡ್ತೇನೆ. ಅದಕ್ಕೆ ಅವ್ರ ಕಂಡೀಷನ್ ಒಳ್ಳೆ ವಿದ್ವಾಂಸ, ಒಳ್ಳೆಯ ಆಚಾರವಂತ, ಆ ಮಹಾತಪಸ್ವಿ ಸ್ವಾಧ್ಯಾಯ ಸಂಪನ್ನ, ನನ್ನ ತಪಸ್ಸು ಮೀರಿದಿಂದ ಅವನು ಮತ್ತಷ್ಟು ಬಲಿಷ್ಠರಾಗಿದ್ದಾನೆ. ಅವನು ಸಮರ್ಥ, ಅವನ ಬಂದು ಎಲ್ಲ ಪಾಪ ಪರಿಹಾರ ಆಗ್ತದೆ. ಅದು ಒಂದು ವೃತ. ಅವನೇನು ಒಂದು ಅವನ ಬಳಿಗೆ ಯಾರೇ ಬರಲಿ ಏನಾದರೂ ಕೇಳಿದರೆ ಕೊಡಬೇಕು. ಅವನ ಅಪೇಕ್ಷೆ ನೆರವೇರಿಸಿ, ಸ್ವಾರ್ಥವನಿಗಿಲ್ಲ, ತನಗೆ ಕೇಳಲಿಲ್ಲ, ತನ್ನ ಬಳಿ ಯಾರಾದರೂ ಬ್ರಾಹ್ಮಣರು ಬಂದು ಏನಾದರೂ ಕೇಳಿದರೆ ಅವನೇ ಕೊಡಬೇಕು ಅಂತ ಹೇಳ್ತಾನೆ. ಇನ್ನು ಅವನು ಮಾತ್ರ ಅಸಾಧ್ಯ ಮಾಡಬಾರ್ದು, ಅವನು ಏನು ಕೇಳ್ತಾರೆ ಕೊಡಬೇಕು. ಇದು ಕಂಡೀಷನ್. ತನಗೆ ಕೊಡಬೇಕು ಅಂತ ಕೇಳಿಲ್ಲ, ತನ್ನ ಮಗನು ಕೇಳಿಲ್ಲ. ಅವನನ್ನು ಎದೇನು ಕಶ್ಚಿತ್ ಬ್ರಾಹ್ಮಣ ಕಂಚಿದರ್ಥಂ ಅಭಿಯಾಚೆಯಲ್ಲಿ ತಮ್ಮ ತಸ್ಮೀರಧ್ಯ, ಯಾರಾದರೂ ಬ್ರಾಹ್ಮಣ ಇವನ ಬಳಿ ಕೇಳಿದರೆ ಆ ಬ್ರಾಹ್ಮಣರ ಅಪೇಕ್ಷೆಯನ್ನು ಕೊಡಿಸಿದೆ. ಇವನಿಗೇನು ಕೇಳಿಲ್ಲ. ಇಂಥ ನಿಸ್ವಾರ್ಥ ತನ್ನಿಂದ ಆ ಥರದ ಕಂಡೀಷನ್. ಅವನು ಯಾರನ್ನು ಅವನನ್ನು ಕೇಳಿದರೆ ಅದನ್ನು ಕೊಡಬೇಕು. ಹೀಗೆ ಮಾಡಿದರೆ ಅವನು ಪುರೋಹಿತಕ್ಕೆ ಬರ್ತಾನೆ. ಅದು ಖಂಡಿತ ಮಾಡ್ತೇನೆ ಎಂದು ಒಪ್ಪಿಕೊಂಡು ಅವನನ್ನು ಕರೆಸಿ ಯಜ್ಞಯಾಗಾದಿಗಳನ್ನು ಮಾಡಿ ಆ ಭಯ ಪರಿಹಾರ ಆಗಲಿಕ್ಕೆ ಬೇಕಾದ ಪ್ರಯತ್ನ ಅದನ್ನು ಆ ಜನ್ಮೇ ರಾಜ ಮಾಡಿದ ಘಟನೆ. ಅವರು ಹೇಳಿದ, ನಾನು ಬೇರೆ ಕಾರ್ಯಕ್ಕೆ ಹೋಗ್ತಾ ಇದ್ದೇವೆ, ಈ ಋಷಿ ಏನು ಹೇಳ್ತಾನೆ ಅದನ್ನು ನಡೆಸಿಕೊಡಿ. ಹೀಗೆ ಅವನಿಂದ ಯಜ್ಞಯಾಗಾದಿಗಳನ್ನು ಮಾಡಿ ತನ್ನ ಭಯ ಪರಿಹಾರವಾಗಲಿಕ್ಕೆ ಬೇಕಾದ ಪ್ರಯತ್ನ ಮಾಡಿದ. ಈ ಕಥೆಯಲ್ಲಿ ಒಟ್ಟು ತಾತ್ಪರ್ಯ, ಇಷ್ಟು ನಿರಪರಾಧಿಗಳಾದ ಜನರೆಲ್ಲ ಪ್ರಾಣಿಗಳಿಗೂ ಕೂಡ ಹಿಂಸೆ ಮಾಡಬಾರ್ದು, ಅವರನ್ನು ಕೂಡ ಕಾರಣ ತೋರಿಸಬೇಕು ಎಂಬುದು ಈ ಚಿಕ್ಕ ಕಥೆಯ ಒಂದು ಸಂದೇಶ. ಇನ್ನೂ ಕೆಲವು ಉಪಾಖ್ಯಾನ ಹೇಳ್ತಾರೆ. ಒಂದು ಉಪಾಖ್ಯಾನ ಇವತ್ತು ಹೇಳಿ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇವೆ. ಒಬ್ಬರು ಧೋನಿ ಋಷಿಗಳು, ಅವರಿಗೆ ಶಿಷ್ಯರು ಮೂರು ಮಂದಿ, ಅದೇ ಆರುಣಿ ಅಂತ. ಆರುಣಿ ಶಿಷ್ಯ ಅವರು ಯಾವಾಗ ಈ ಶಿಷ್ಯರು ಮೊದಲೇ ಅವರಿಂದ ಅನೇಕ ಸೇವೆ ಶ್ರಮ ಕಾರ್ಯ ಗುರು ಸೇವಾ ಆಶ್ರಮದಲ್ಲಿ ಬೇಕಾದ ಎಲ್ಲ ಕಾರ್ಯಕ್ಕೆ ಅವರು ಸಿದ್ಧರಾಗಿದೆ. ಹೊಲ ನೀರೆಲ್ಲ ಚೆನ್ನಾಗಿ ಕೊರಗೆ ಹೋಗ್ತಾ ಇದೆ, ಅದು ನಿಲ್ಲಬೇಕು. ಆ ನೀರು ಪ್ರವಾಹ ಮಳೆ ಬಂದದ್ದೆಲ್ಲ ಆ ಹೊಲದಿಂದ ಹೊರಗೆ ಹೋಗ್ತಾ ಇದೆ. ಅದಕ್ಕೆ ಅದನ್ನು ಕಟ್ಟಿ ಆ ಹೊಲದಲ್ಲಿ ನೀರು ಇರುವಂತೆ ಮಾಡಬೇಕು ಅಂತ ಅಪ್ಪಣೆ ಕೊಟ್ಟರು. ಅದನ್ನು ಹೊಲ ಪ್ರಯತ್ನ ಪಟ್ಟ, ಆ ಹೊಲದಿಂದ ನೀರು ಹೊರಗೆ ಹೋಗಬಾರ್ದು. ಎಷ್ಟು ಹಾಕಿದರೂ ಮಣ್ಣು ಹಾಕಿದರೂ ಪ್ರವಾಹಕ್ಕೆ ಮಣ್ಣು ಕುಚ್ಚಿಕೊಂಡು ಹೋಗ್ತಾರೆ. ಹರಿಶ್ರಮ ಪಟ್ಟ ಆಗಲೇ ಇಲ್ಲ. ಕೊನೆಗೆ ತಾನೇ ಮಳೆಯಿಲ್ಲ, ತಾನೇ ಆ ನೀರು ಹೋಗದಂತೆ ಎಷ್ಟು ಬೇಕಷ್ಟು ನೀರು ಉಳಿಯಬೇಕು. ಉಳಿತದ್ದು ಹೋಗಿ ಎಲ್ಲ ಬೆಳೆ ಹೊಲದ ನೀರು ಹೋದರೆ ಆ ಬೆಳೆಗೆ ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಆ ನೀರು ಹೋಗುವ ಜಾಗದಲ್ಲಿ ಎಷ್ಟು ಮಣ್ಣು ಮುಚ್ಚಿದರೂ ಮುಚ್ಚೆ ಅದು ಪರವಾಗಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ತಾನೇ ಮಲಗಿಲ್ಲ, ಬರಲೇ ಇಲ್ಲ, ಒಂದೆರಡು ದಿನ ಬರ್ತೇ ಇಲ್ಲ, ಆರು ಹೋದರೂ ಬರಲೇ ಇಲ್ಲ. ಏನಾಯಿತು ಅಂತ ಗಾಬರಿ ಆಯಿತು. ಹೋಗಿ ಆ ಗದ್ದೆ ಬಳಿ ಹೋಗಿ ಏನೇನು ಅಲ್ಲಿ ಕೂಡ ಕಾಣಿಸ್ತಾ ಇಲ್ಲ. ಇವನ ಮೇಲೆ ಮಣ್ಣು, ಆ ಮಣ್ಣಿನ ಬಂದು ಆ ಮಣ್ಣಿನಿಂದ ಇವನ ಶರೀರವೇ ಕಾಣಿಸ್ತಾ ಇದೆ. ಅಷ್ಟು ಗುರುಸಿದೆ ತನಗೇನೇ ಕಷ್ಟವಾಗಿದೆ. ದಿನಗಟ್ಟಲೆ ನೀರು ಹೋಗಬಾರ್ದು ಅಂತೇಳಿ ತನ್ನ ಮೈ ಮೇಲೆ ಮಣ್ಣಿನಿಂದ ಮೈ ಮುಚ್ಚಿ ಹೋಗಿತ್ತು. ಆದರೂ ಗಮನಿಸಲಿಲ್ಲ, ಮಲಗಿದ್ದ. ಇವರು ಕಾಣಿಸಲೇ ಇಲ್ಲ. ಗಟ್ಟಿ ಕರೆದರು, ಆರುಣಿ ಎಲ್ಲಿ ಹೋಗಿದ್ದೀವಿ? ಗಟ್ಟಿ ತಂದಾಗ ಆ ಮಣ್ಣನ್ನು ಆಚೆ ಹಾರಿಸಿ ಎದ್ದು ಬಂದ. ಓ ಆಶ್ಚರ್ಯ, ಎಂಥ ಸೇವೆ! ಇಷ್ಟುವರೆಗೆ ಮಣ್ಣು ಮೇಲೆ ಇದ್ದರೂ ಕೂಡ ಅದನ್ನು ಸಹಿಸಿಕೊಂಡು, ನೀನು ಪ್ರವಾಹ ಸಹಿಸಿಕೊಂಡು ಮಲಗಿದ್ದಿ. ನೀನು ಉದ್ದಾರಕ ಅಂತ ಹೇಳಿದೆ. ಮಣ್ಣನ್ನು ಹಾರಿಸಿ ಮೇಲೆ ಬಂದವ, ನೀನು ಉದ್ದಾರಕ ಅಂತ ಅವನಿಗೆ ಒಂದು ಹೆಸರು ಕೊಟ್ಟರು. ಉದ್ದಾರ ಕೃಷಿ ನನಗೆಲ್ಲ ಧ್ಯೇಯ ಅಧ್ಯಯನ ಮಾಡಿತ್ತು, ಭಯವಾದ್ದು ಎಲ್ಲ ನೀನು ಬುದ್ಧಿಸ್ತವಾಗಿತ್ತು, ಎಲ್ಲ ವೇದ ವಿದ್ಯೆ ನಿನ್ನ ಕರಗತವಾಗಲಿಲ್ಲ. ಆ ಶಿವಶರ ಮಾಡಿದ್ದು ಇಂಥ ಒಬ್ಬ ಆ ಋಷಿ, ಅವನ ಪ್ರಭಾವ, ಆ ಋಷಿ ಕುಮಾರ ಗುರು ಸೇವೆಯಲ್ಲಿ ಎಷ್ಟು ಅವನ. ಇವತ್ತು ಗುರುಗಳು ಶಾಲೆಗಳಲ್ಲಿ ಶಿಷ್ಯರಿಗೆ ಹೇಳಿರಬೇಕು, ಯಾವಾಗ ನನ್ನ ಮೇಲೆ ಏನು ಮಾಡ್ತಾರೆ ಅಂತೇಳಿ ಗುರುಗಳು ಶಿಷ್ಯರಿಗೆ ಹೇಳಿರಬೇಕಾದ ಕಾಲ ಬಂದಿದ್ದರೆ ಕಠಿಣ ಶ್ರಮ. ಅವಾಗ ಶಿಷ್ಯರು ಕಠಿಣ ಶ್ರಮ. ಕೃಷ್ಣನು ಕೂಡ ಬಾಲ್ಯದಲ್ಲಿ ಗುರುವಾಸ ಮಾಡುವಾಗ ಗುರುಗುರುವಾಸದಲ್ಲಿ ಯಾವ ಕ್ರಮ ಏನಬೇಕು ತೋರಿಸಿಕೊಟ್ಟಿದ್ದಾನೆ. ರಾತ್ರಿ ಕಾಡಿನಲ್ಲಿ ಕಟ್ಟಿಗೆ ತರಬೇಕು ಅಂತ ಗುರುಗಳ ಆಜ್ಞೆಯಾಗಿ ಕೃಷ್ಣ ಮತ್ತು ಸುಧಾಮ ಇಬ್ಬರು ಕೂಡ ಕಾಡಿನಲ್ಲಿ ಕಟ್ಟಿಗೆ ಮಾಡಿ ಭಾರಿ ಮಳೆ ಆ ಮಳೆ ರಾತ್ರಿ ಮನೆಯಲ್ಲಿ ಕೃಷ್ಣ ಸುಧಾಮ ಇಬ್ಬರು ಕೂಡ ಕಾಲ ಕಳೆಯಬೇಕಾಯಿತು. ಹೀಗೆ ಕಠಿಣ ಶ್ರಮ ವಿದ್ಯಾರ್ಥಿ ಜೀವನ ಅಂದರೆ ಕುತೂಹಲ ವಿದ್ಯಾರ್ಥಿನ ಸುಖ. ಸುಖದಲ್ಲಿ ಅವನು ಬೆಳೆದರೆ ಮುಂದೆ ಕಷ್ಟವನ್ನು ಎದುರಿಸುವ ಶಕ್ತಿ ಬರುವುದಿಲ್ಲ. ಅದಕ್ಕೂ ಅದು ಶಿಕ್ಷಣ. ಮಕ್ಕಳ ಚಿಕ್ಕ ಬಾಲ್ಯದಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸಿಕೊಂಡು ಯಾವ ಕಷ್ಟವನ್ನು ಕೂಡ ಎದುರಿಸಬಲ್ಲೆ ಆದರದ ಶಿಕ್ಷಣ. ಅಷ್ಟು ಕಷ್ಟಪಟ್ಟು ಅವನು ವಿದ್ಯಾಭ್ಯಾಸ ಮಾಡುವಾಗ ಶ್ರಮ ವಹಿಸ್ತಾ ಇದ್ದಾನೆ. ಇವತ್ತಾಗೆಲ್ಲ ವಿದ್ಯಾರ್ಥಿ ಜೀವನ ಅಂದರೆ ಆರಾಮದ ಜೀವನ. ತಂದೆ ಪ್ರತಿ ತಿಂಗಳು ಹಣ ಕಳೆಯುತ್ತಾರೆ, ಆರಾಮವಾಗಿ ಕಾಲ ಕಳೆಯಬಹುದು. ವಿದ್ಯಾರ್ಥಿ ಜೀವನ ಅಂದರೆ ಇದು ಅತ್ಯಂತ ಕಷ್ಟದ ಜೀವನ. ವಿದ್ಯಾರ್ಥಿ ಜೀವನ ಅತ್ಯಂತ ಆರಾಮದ ಜೀವನ. ಮೆಡಿಕಲ್ ಕಾಲೇಜಿನಲ್ಲಿ 5 ವರ್ಷಗಟ್ಟೆ ಕಳೆಯುತ್ತಾನೆ, ಹಣ ಕಳಿಸ್ತಾ ಇದ್ದಾನೆ. ಕೆಲವರು ಬೇಕು ಬೇಕು ಅಂತ ಫೇಲ್ ಆಗಬಹುದು, ಪಾಸ್ ಆಗಿ ಬಿಟ್ಟರೆ ಕೂಡ ಜವಾಬ್ದಾರಿ ಬರ್ತದೆ. ಫೇಲ್ ಆಗಿದ್ದರೆ ಆರಾಮವಾಗಿ ವಿದ್ಯಾರ್ಥಿ ಜೀವನ ನಡೆಸಬಹುದು. ಆ ರೀತಿ ಅಂಥ ಕಠಿಣ ವಿದ್ಯಾರ್ಥಿ ಜೀವನ. ರಾಜಕುಮಾರನೇ ಬರಲಿ ಶ್ರೀಮಂತಿಗೆ ವಿಷಯ ಬೆಳೆಯಿಲ್ಲ, ಸಾಮಾನ್ಯ ವಿದ್ಯಾರ್ಥಿಯು ರಾಜಕುಮಾರರು ಕೂಡ ಆ ಗುರುಕುಲದಲ್ಲಿ ಶ್ರಮಪಟ್ಟು ಕಾರ್ಯ ಮಾಡಿ ಗುರುಕುಲ ಸೇವೆ ಮಾಡಿ ಜ್ಞಾನವನ್ನು ಪಡೆದ. ಈ ರೀತಿ ಶ್ರೀಮಂತರು ಬಡವರು ವ್ಯತ್ಯಾಸವಿಲ್ಲದೆ ರಾಜಕುಮಾರರು ವಿಶೇಷ ಗುರುಗಳು ಅವರು ಎಲ್ಲರಂತೆ ದೊರೆಯುತ್ತವೆ. ಇಂಥ ಗುರುಕುಲದ ಕ್ರಮ, ವಿದ್ಯಾರ್ಥಿಗಳ ಗುರುಗಳ ವಾತ್ಸಲ್ಯ, ವಿದ್ಯಾರ್ಥಿಗಳ ಭಕ್ತಿ, ಇದೆಲ್ಲ ಇವತ್ತು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಗುರುಕುಲದ ಜೀವನದ ಒಂದು ಕ್ರಮ. ಅದನ್ನು ಧೂಮಿಯ ಋಷಿಗಳು ಆರಣಿಯನ್ನು ಯಾವ ರೀತಿ ಅನುಗ್ರಹಿಸಿದರು ಎಂಬಂಥ ಒಂದು ಕಥೆ ವಿದ್ಯಾರ್ಥಿಗಳಿಗೆಲ್ಲ ಒಂದು ಸ್ಫೂರ್ತಿ ಸಂದೇಶ ಕೊಡುವಂಥ ಒಂದು ಕಥೆ. ಇನ್ನೊಂದು ಕಥೆ ನಾಳೆ ಉಪಮನ್ಯುವಿನ ಕಥೆ, ಅದು ನಾಳೆಯ ಪ್ರವಚನದಲ್ಲಿ ಅದನ್ನು ತಿಳಿಸುತ್ತೇವೆ. ಕೃಷ್ಣನಿಗೆ ರಾಮಾಯಣ ಪ್ರವಚನ ಮಾಡುವಾಗ ಕೃಷ್ಣ ಜಯಂತಿಯ ಆಚರಣೆ, ರಾಮ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಎಂಬಂಥ ಸಂದೇಶ ಪ್ರಕಟವಾಗಿರುವಂತೆ ನಮ್ಮ ಎಲ್ಲರಿಗೂ ಕೂಡ ಕೃಷ್ಣ ಜಯಂತಿ ಅತ್ಯಂತ ಮಹತ್ತರವಾದ ದೊಡ್ಡ ಒಂದು ವ್ರತ. ಭಗವಂತನ ಅನುಗ್ರಹ ಪಡೆಯಲಿಕ್ಕೆ ಅತ್ಯವಶ್ಯಕವಾದ ಒಂದು ವ್ರತ ಅಂತ ಕೃಷ್ಣ ಜಯಂತಿಯ ಆಚರಣೆ. ಅದು ಹೇಗೆ ನಡೆಸಬೇಕು ಅಂತಕ್ಕೆ ಶ್ರೀಮದ್ ಆಚಾರ್ಯ ಪ್ರತ್ಯೇಕ ಒಂದು ಚಿಕ್ಕ ಗ್ರಂಥ ಅದಕ್ಕೋಸ್ಕರ ಮಾಡಿದ್ದಾರೆ. ಅಷ್ಟು ಮಹತ್ವವನ್ನು ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಅದರ ಅಂಥ ಅನೇಕ ಧರ್ಮಾಚರಣೆ, ತತ್ವಜ್ಞಾನ, ಇದು ಎರಡೂ ಬೇಕು ನಮ್ಮ ಜೀವನದಲ್ಲಿ. ಧರ್ಮಾಚರಣೆ ಬೇಕು, ತತ್ವಜ್ಞಾನ. ಒಂದು ಹಕ್ಕಿ ಮೇಲೆ ಏಳಲಿಕ್ಕೆ ಎರಡು ರೆಕ್ಕೆ ಬೇಕು. ನಾವು ಕೂಡ ವಿದ್ಯಾ ಕರ್ಮ ಜೀವನದ ಮುಖ್ಯವಾದ ಫಲ ಒಂದು ವಿದ್ಯೆ, ಒಂದು ಕರ್ಮ. ಅದು ಎರಡಿದ್ದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅಂತಹ ಅತ್ಯಂತ ಪವಿತ್ರ ವ್ರತ ಜಯಂತಿ ಆಚರಣೆಗೆ ಸಂಬಂಧಪಟ್ಟಂಥ ಕೃತಿ. ಎಷ್ಟೇ ಬಾರಿ ಅಷ್ಟು ಅದರ ಒಂದು ಪ್ರಚಾರ ಕಾರ್ಯ, ಧರ್ಮ ಪ್ರಚಾರ, ತತ್ವ ಪ್ರಚಾರ ಕಾರ್ಯವನ್ನು ನಮ್ಮ ಲೇಖನ ಮತ್ತು ಪ್ರವಚನ ಎರಡು ರೀತಿಯಿಂದ ಆ ಕಾರ್ಯವನ್ನು ನಮ್ಮ ಪ್ರಭಂಜನಾಚಾರ್ಯರು ನಡೆಸ್ತಾ ಇದ್ದಾರೆ. ಕೊಡುತ್ತದನ್ನು ಉದ್ಘಾಟಿಸಲು ತುಂಬ ಸಂತೋಷಪಡ್ತೇನೆ.